ವಿಶ್ವವಿದ್ಯಾಪೀಠ
ಸಿಗಲಿ ಮನುಕುಲಕ್ಕೆ,
ವಿಶ್ವವಿದ್ಯಾಪೀಠ
ಸಿಗಲಿ ಮನುಕುಲಕ್ಕೆ.
ಧಾರಾ ರಾಮಾಯಣ ಪ್ರವಚನದಲ್ಲಿ ಮೊದಲ 5 ಕಾಂಡಗಳು ಪೂರ್ಣಗೊಂಡು ಇಂದಿನಿಂದ 6ನೆಯದಾದ ಯುದ್ಧಕಾಂಡ, ಧರ್ಮಯುದ್ಧವನ್ನು ನಿರೂಪಿಸುವ ಕಾಂಡವೇ ಯುದ್ಧಕಾಂಡ. ಯುದ್ಧ ಎಲ್ಲಿ? 2 ಪಕ್ಷಗಳಿರುವಲ್ಲಿ. 2 ಪಕ್ಷಗಳು ಯಾವುವು? ಒಳಿತು ಕೆಡುಕು. ಅವು ಎಲ್ಲಿವೆ? ಒಳಿತು ಕೆಡುಕುಗಳು ಎಲ್ಲಿವೆ? ಸೃಷ್ಟಿಯಲ್ಲಿವೆ. ಯಾವಾಗಿನಿಂದ ಇವೆ? ಸೃಷ್ಟಿ ಯಾವಾಗಿನಿಂದ ಇದೆಯೋ ಆಗಿನಿಂದಲೇ ಇವೆ. ಈ ಕಡೆಯಿಂದ ಹೇಳೋದಾದ್ರೆ, ಸೃಷ್ಟಿಯಲ್ಲಿ ಒಳಿತು ಕೆಡುಕುಗಳು ಎರಡೂ ಇವೆ. ಎರಡು ಸೇರಿಯೇ ಸೃಷ್ಟಿ. ಕೇವಲ ಒಳಿತು ಮುಕ್ತಿ, ಕೇವಲ ಕೆಡುಕು ಇರಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಸೇರಿರಲೇಬೇಕು. ನರಕ ತುಂಬಾ ಕೇಡು, ತುಂಬಾ ನೋವಿರತಕ್ಕಂಥ ಒಂದು ಲೋಕ ಅದು. ಆದರೆ ಅದು ಒಳಿತಿಗಾಗಿ ಅಲ್ಲಿ ಒಳಿತನಂಶ ಸೇರಿದೆ. ಒಳಿತು ಯಾವುದಂದ್ರೆ ಪಾಪವನ್ನು ತೊಳಿತಾ ಇರ್ತದೆ, ನರಕ ಪಾಪವನ್ನು ಕ್ಷಯಗೊಳಿಸ್ತಾ ಇರ್ತದೆ. ಹಾಗಾಗಿ ಯಾವುದಾದ್ರೂ ಒಂದು ಇದ್ರೆ ಸೃಷ್ಟಿಯಲ್ಲ, ಅದು ಎರಡು ಸೇರಿದ್ರೆ ಮಾತ್ರವೇ ಸೃಷ್ಟಿ. ಇತ್ತೀಚೆಗೆ ನಮ್ಮಲ್ಲಿ ಯಾರೋ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಪೀಠ ಪೂಜೆಯನ್ನು ಮಾಡುವಾಗ, ಪೂಜಾ ಸಮಯದಲ್ಲಿ ಪೀಠ ಪೂಜೆ ಮಾಡುವಾಗ ಧರ್ಮಾಯ ನಮಃ, ಅಧರ್ಮಾಯ ನಮಃ, ಜ್ಞಾನಾಯ ನಮಃ, ಅಜ್ಞಾನಾಯ ನಮಃ, ಐಶ್ವರ್ಯಾಯ ನಮಃ, ಅನೈಶ್ವರ್ಯ, ಅದು ಯಾಕೆ ಕೇಳಬೇಕು? ಧರ್ಮಾಯ ನಮಃ ಸರಿ, ಅಧರ್ಮಾಯ ನಮಃ ಯಾಕೆ ಅಂದ್ರೆ ಅದಿಲ್ಲದೆ ಸೃಷ್ಟಿಯೇ ಪೂರ್ಣವಲ್ಲ. ಈಗ ಧರ್ಮಕ್ಕೆ ನಮಸ್ಕಾರ ಯಾಕೆ ಅಂದ್ರೆ ಬಂದು ಜೊತೆಗಿರು ಅಂತ, ಅಧರ್ಮಕ್ಕೆ ನಮಸ್ಕಾರ ಯಾಕೆ ಅಂದ್ರೆ ದೂರ ಇದ್ದು ಸಹಕಾರ ಕೊಡು, ದುರ್ಜನಂ ಪ್ರಥಮಂ ಒಂದೇ, ಯಾಕೆಂದ್ರೆ ದೂರ ಇದ್ದು ಸಹಕಾರ ಕೊಡು, ಮುಟ್ಟದೆ ಸಹಕಾರ ಕೊಡು, ಎರಡು ಬೇಕಲ್ವಾ? ಅಧರ್ಮವೇ ಇಲ್ಲ ಅಂತ ಆಗಿದ್ರೆ ರಾಮನು ಭೂಮಿಗೆ ಬರುವ ಪ್ರಮೇಯವೇ ಇರ್ತಿದ್ದಿಲ್ಲ, ನಮಗೆ ರಾಮಾಯಣವೇ ಸಿಗ್ತಿದ್ದಿಲ್ಲ. ರಾವಣನೊಬ್ಬನ ಇಲ್ಲೇ ಇದ್ರೆ ನಮಗೆ ರಾಮಾಯಣ ಹೇಗೆ ಸಿಗ್ತಾ ಇತ್ತು, ರಾಮ ಹೇಗೆ ಸಿಗ್ತಾ ಇದ್ದ, ರಾಮ ತಾರಕ ಮಂತ್ರ ಹೇಗೆ ಸಿಗ್ತಾ ಇತ್ತು? ಸೃಷ್ಟಿಯ ಭಾಗ ಧರ್ಮ ಮತ್ತು ಅಧರ್ಮ ಎರಡೂ ಕೂಡ, ಹಾಗೆ ಒಳಿತು ಕೊಡುಕು ಎರಡು ಕೂಡ ಸೃಷ್ಟಿಯ ಭಾಗ, ಎರಡು ಸೇರಿಯೇ ಸೃಷ್ಟಿ. ಸೃಷ್ಟಿಯಾದಾಗಿನಿಂದ ಅದೆರಡೂ ಇದೆ. ಅದೆರಡೂ ಇದ್ದ ಎಲ್ಲ ಸಮಯದಲ್ಲಿಯೂ ಅವುಗಳ ಮಧ್ಯೆ ಯುದ್ಧ ಇದ್ದೇ ಇದೆ. ಕೆಲವೊಮ್ಮೆ ಪ್ರಕಟವಾಗಿ, ಕೆಲವೊಮ್ಮೆ ಗೋಪ್ಯವಾಗಿ, ಕೆಲವೊಮ್ಮೆ ಯುದ್ಧ ಸಿದ್ಧತೆ, ಕೆಲವೊಮ್ಮೆ ಯುದ್ಧವೇ, ಅದು ನಡೀತಲೇ ಇರಬೇಕು. ಆದರೆ ರಾಮಾಯಣದ ಯುದ್ಧಕಾಂಡ ಎಷ್ಟು ಸೊಗಸಾಗಿದೆ, ಎಷ್ಟು ಸ್ವಾರಸ್ಯವಾಗಿದೆ ಅಂದರೆ ಅದು ಪ್ರಾರಂಭವಾಗುವುದು ಅದ್ವೈತದಲ್ಲಿ. ಯುದ್ಧಕಾಂಡವು ಪ್ರಾರಂಭವಾಗುವುದು ಆಲಿಂಗನದಲ್ಲಿ, ಅದ್ವೈತದಲ್ಲಿ. ಅದು ಮುಕ್ತಾಯವಾಗುವುದು ಸಾಮರಸ್ಯದಲ್ಲಿ. ಸಮೃದ್ಧ ಧರ್ಮಶೀಲ ಸತ್ಯನಿಷ್ಠ ಸಮಾಜದ ಸಂರಚನೆಯಲ್ಲಿ ಅದು ಪರ್ಯವಸಾನವಾಗ್ತದೆ. ಮಧ್ಯೆ ಯುದ್ಧ ಬಂತು ಹೋಯ್ತು, ಆದರೆ ಯುದ್ಧಕಾಂಡದ ಉದ್ದಕ್ಕೂ ಇರೋದು ಯಾವುದು ಅಂದ್ರೆ ಈ ಅದ್ವೈತ ಮತ್ತು ಸಾಮರಸ್ಯವೇ. ಒಂದು ಪ್ರಶ್ನೆ ಬಂದಿತ್ತು ನಮ್ಮದು, ಈ ಅದ್ವೈತ ಇದೆಯಲ್ಲ, ಇದು ಸುಂದರಕಾಂಡದ ಕೊನೆಯಲ್ಲಿ ಇದನ್ನು ಸೇರಿ ಸುಂದರಕಾಂಡ ಮಾಡಬಹುದಾಗಿತ್ತು, ಆಮೇಲೆ ಯುದ್ಧಕಾಂಡ ಜಗಳದಲ್ಲಿ ಶುರು ಮಾಡ್ಕೋಬಹುದಾಗಿತ್ತು ಅಂತ ಪ್ರಶ್ನೆ ಕೇಳಿದವರಿದ್ದಾರೆ. ಇಲ್ಲ ಇಲ್ಲ, ಹಾಗಲ್ಲ. ಯುದ್ಧಕಾಂಡ ಅದ್ವೈತದಲ್ಲಿ ಪ್ರಾರಂಭ ಆಗಬೇಕು ಅನ್ನೋ ಕಾರಣಕ್ಕೆ ಅದು ಮುಂದೆ ಬಂದಿದೆ. ನೋಡಿ, ಆ ಅದ್ವೈತದ ಪೀಠಿಕೆಯನ್ನು, ಅದ್ವೈತದ ಮುಂದುವರಿಕೆಯನ್ನು ಗಮನಿಸೋಣ. ಕಥೆ ಎಲ್ಲಿವರೆಗೆ ಬಂದಿತ್ತು? ಹನುಮಂತ ರಾಮನ ಸನ್ನಿಧಿಗೆ ಬಂದಿದ್ದ, ಅವನ ಜೊತೆಯಲ್ಲಿ ಎಲ್ಲ ಕಪಿಗಳು ಕೂಡ, ದಕ್ಷಿಣ ದಿಕ್ಕಿಗೆ ಅನ್ವೇಷಣೆಗಾಗಿ ಹೋಗಿರತಕ್ಕಂಥ ಎಲ್ಲ ಕಪಿಗಳು ಇದ್ರು. ಹನುಮಂತ ರಾಮನಿಗೆ ಸೀತೆಯ ಸುದ್ದಿಯನ್ನು ಕೊಟ್ಟಿದ್ದ. ಸೀತೆಯ ಸುದ್ದಿಯನ್ನು, ಸೀತೆಯ ಶುದ್ಧಿಯ ಸುದ್ದಿಯನ್ನು ಹನುಮಂತ ಕೊಟ್ಟಿದ್ದ. ಚೂಡಾಮಣಿಯನ್ನು ಕೂಡ ಕೊಟ್ಟಿದ್ದ, ವಿವರಿಸಿದ್ದ, ಪೂರ್ತಿ ಸುಂದರಕಾಂಡವನ್ನು ವಿವರಿಸಿದ್ದ. ತಾನು ಹೋಗಿದ್ದು ಹೇಗೆ ಮಾಡಿದ್ದೇನು, ಸೀತೆ ಹೇಳಿದ್ದೇನು ಎಲ್ಲವನ್ನೂ ಕೂಡ ರಾಮನಿಗೆ ವಿವರಿಸಿದ್ದ. ಹನುಮಂತನ ಮಾತನ್ನು ಯಥಾವತ್ ಸಾಧ್ಯಂತವಾಗಿ ರಾಮ ಗಮನವಿಟ್ಟು ಕೇಳ್ಕೊಳ್ತಾನೆ. ಬಳಿಕ ಹೇಗಾದ ರಾಮ ಅಂದ್ರೆ ಪ್ರೀತಿ ಸಮಾಯುಕ್ತ, ಪ್ರೀತಿ ತುಂಬಿದವನಾದನು, ಪ್ರೀತಿ ಪೂರ್ಣನಾದನು, ಪ್ರೇಮ ಪೂರ್ಣನಾದನು. ಅದು ಸೀತೆಯ ಕುರಿತು ಪ್ರೇಮ ಮತ್ತು ಹನುಮನ ಕುರಿತು ಪ್ರೇಮ ಎರಡು ಸೇರಿದೆ ಅಲ್ಲಿ. ಹಾಗೆ ಪ್ರೇಮ ತುಂಬಿ ಮುಂದಿನ ಮಾತನ್ನು ರಾಮನ ಹೇಳ್ತಾನೆ. ಹನುಮನು ಏನು ಮಾಡಿದನೋ ಅದನ್ನು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಮಹತ್, ಅದು ಮಹತ್ತಲ್ಲ, ಸುಮಹತ್ತು ಹನುಮಂತ ಮಾಡಿರ್ತಕ್ಕಂಥ ಒಂದು ಕಾರ್ಯ. ಭುವಿ ದುಷ್ಕರಂ, ಈ ಲೋಕದಲ್ಲಿ ಆ ಕಾರ್ಯವು ಅನ್ಯರ ಪಾಲಿಗೆ ದುಷ್ಕರ. ಎಷ್ಟರ ಮಟ್ಟಿಗೆ ದುಷ್ಕರ ಅಂದ್ರೆ ಮನಸಾಪಿ ಯದನ್ನೇನ ನ ಶಕ್ಯಂ. ಹನುಮನ ಕೃತಿ ಏನಿದೆ ಉಳಿದವರ ಪಾಲಿಗೆ ಮತಿ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಮನುಷ್ಯರ ಮತಿಗೆ ಮೇರಿದ್ದು, ಮತಿಗೆ ನಿಲುಕದ್ದು ಹೌದಾ? ಸಮುದ್ರವನ್ನು ಹಾರಿ ದಾಟೋದು ಅಂದ್ರೆ ಈ ಕಡೆಯಿಂದ ಆ ಕಡೆಗೆ ಈಜಿ ದಾಟೋದಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಸಮುದ್ರವನ್ನು ಲಂಘಿಸುವಂಥದ್ದು ಎನ್ನುವಂಥದ್ದು ಸಾಮಾನ್ಯ ಮನುಷ್ಯರ ಮತಿಗೆ ಮೇರಿರತಕ್ಕಂಥದ್ದು, ಅವರ ಮತಿಯ ಮಿತಿಗೆ ಒಳಪಡ್ತಕ್ಕಂಥದ್ದಲ್ಲ. ಹಾಗಾಗಿ ಮನಸಾಪಿ ಅದನ್ನೇನೆ ಅನಶಕ್ಯಂ, ಹನುಮನ ಕೃತಿ ಅದು ಉಳಿದವರ ಮತಿಗೂ ಮೇರಿದ್ದು ಎಂಬುದಾಗಿ ರಾಮನು ಹೇಳಿ ನಾನಿನ್ನೊಬ್ಬರನ್ನು ಕಾಣು. ಸಮುದ್ರವನ್ನು ಹಾರಿ ದಾಟಬಹುದು ಗರುಡ, ಬೀಸಿ ದಾಟಬಹುದು ವಾಯು, ಲಂಘಿಸಬಹುದು ನಮ್ಮ ಹನುಮ, ಮತ್ತೆ ಯಾರೂ ಇಲ್ಲ. ಗರುಡಾನಿಲ ಸಮಾನ ಹನುಮಂತ ಎಂದು ರಾಮನು ಹನುಮಂತರನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ. ಸಮುದ್ರವನ್ನು ಲಂಘಿಸಿದ್ದು ಎಷ್ಟು ದೊಡ್ಡ ಸಾಧನೆಯೋ, ಲಂಕೆಯನ್ನು ಹೊಕ್ಕು ಹೊರಟಿದ್ದು ಅದು ಹೆಚ್ಚಿನ ಸಾಧನೆ. ದೇವದಾನವ ಯಕ್ಷರಿಗೆ, ಗಂಧರ್ಗೋರಗ ರಾಕ್ಷಸರಿಗೆ ಅಪ್ರದೃಶ್ಯ ಲಂಕೆ. ಅವರು ಯಾರು ಲಂಕೆಯನ್ನು ತುಡುಕಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳಿಗೆ ಗಗನ ಗಮನ ಸಾಮರ್ಥ್ಯವಿದೆ, ಹಾಗಾಗಿ ಅವರು ಸಮುದ್ರದ ಮೇಲೆ ದಾಟಿ ಹೋಗ್ಬೋದು ಲಂಕೆಯವರಿಗೆ, ಯಾಕೆಂದ್ರೆ ನಾವು ನಡ್ಕೊಂಡು ಹೋದ ಹಾಗೆ ಅವರು ಗಾಳಿಯಲ್ಲಿ ಹೋಗ್ಬೋದು ದೇವತೆಗಳು, ಆದರೆ ಹೋಗೋದಿಲ್ಲ. ಹೋದರೆ ಉಳಿಗಾಲವೇ ಇಲ್ಲ. ಹೀಗೆ ದೇವದಾನವ ಯಕ್ಷರ, ಗಂಧರ್ಗೋರದ ರಾಕ್ಷಸರಿಗೆ ಮೀರಿರ್ತಕ್ಕಂಥ, ರಾವಣನಿಂದ ಸುರಕ್ಷಿತವಾಗಿರ್ತಕ್ಕಂಥ ಲಂಕೆಯನ್ನು ಯಾವ ವೀರನೂ ಪ್ರವೇಶ ಮಾಡಿಯಾನು? ಪ್ರವೇಶ ದುರ್ಲಭ ಅಲ್ಲಿ. ದ್ವಿಷದ್ರ ನಿವಾರಿತ, ಶತ್ರುಗಳಿಂದ ನಿವಾರಿಸಲ್ಪಡದೆ, ಶತ್ರುಗಳಿಂದ ತಡೆಯಲ್ಪಡದೆ ಯಾವ ವೀರನೂ ಲಂಕೆಯನ್ನು ಪ್ರವೇಶ ಮಾಡಿಯಾನು? ಒಂದು ವೇಳೆ ಮಾಡಿದರೂ ಹೊರಗೆ ಹೇಗೆ ಬಂದಾನು? ತನ್ನ ಬಾಹುಬಲವನ್ನಾಶ್ರಯಿಸಿ, ತನ್ನ ಸಾಮರ್ಥ್ಯವನ್ನಾಶ್ರಯಿಸಿ ಲಂಕೆಯಿಂದ ಮರಳಿ ಹೊರಗೆ ಬರುವ ಸಾಮರ್ಥ್ಯ ಯಾರಿಗಿದೆ? ಅವನು ಬರಬಹುದು ಹೊರಗೆ ಶವವಾಗಿ, ಜೀವಂತ ಹೊರಬರಬೇಕಲ್ಲ. ಶ್ವಸನ್ ಕೋನಾಮ ನಿಷ್ಕ್ರಮೇ, ಉಸಿರಿಟ್ಟುಕೊಂಡು ಮರಳಿ ಬರುವ ಸಾಮರ್ಥ್ಯ ಯಾರಿಗಿದೆ ಅಂದರೆ ಉಸಿರಿಗೆ ಇದೆ, ಅದು ಪ್ರಾಣಶಕ್ತಿಗೆ ಇದೆ, ನಮ್ಮ ಹನುಮನಿಗೆ ಇದೆ. ರಾಮನ ಭಾಷೆಯಲ್ಲಿ ಲಂಕೆಯನ್ನು, ಲಂಕೆಯ ಒಳಗೆ ಪ್ರವೇಶಿಸುವುದು ದುಸ್ಸಾಧ್ಯ. ಪ್ರವೇಶಿಸಿದ ಬಳಿಕ ಜೀವಂತವಾಗಿ ಹೊರಗೆ ಬರುವುದು ಅಸಾಧ್ಯ. ಹನುಮನನ್ನು ಹೊರತುಪಡಿಸಿ ಬೇರೆಯವರಿಗೆ ಅದು ಅಸಾಧ್ಯ. ಯಾರಾದರೂ ಮತ್ತೊಬ್ಬ ಕಪಿವರು ಹೇಗಾದರೂ ಲಂಕೆಗೆ ಹೇಗೂ ತಲುಪಿಯಾನೋ ಏನೋ, ಆದರೆ ಲಂಕಾಪುರಿಯನ್ನು ಪ್ರವೇಶ ಮಾಡಿ, ಲಂಕೆಯನ್ನು ಅಂದರೆ ಸಮುದ್ರದ ಆಚದರಕ್ಕೆ ತಲುಪಿಯಾನೋ ಏನೋ, ಲಂಕಾ ನಗರವನ್ನು ಪ್ರವೇಶ ಮಾಡಿ ಬದುಕಿ ಹೊರಗೆ ಬರತಕ್ಕಂಥದ್ದು ಎನ್ನುವಂಥದ್ದು ಮತ್ತೆ ಎಲ್ಲರಿಗೂ ಅಸಾಧ್ಯವೇ? ಅದು ಹನುಮನಿಗೆ ಮಾತ್ರ ಇದು ಸಾಧ್ಯ ಮತ್ತು ಸುಲಭ ಸಾಧ್ಯ. ಯಾರು ಹನುಮನಿಗೆ ಸಮನಲ್ಲವೋ ಅಂಥವನು ರಾಕ್ಷಸ ಕೋಟಿಯಿಂದ ಸುರಕ್ಷಿತವಾಗಿರತಕ್ಕಂಥ ಸುದುರಾದರ್ಶ, ಎಷ್ಟು ಮಾತ್ರಕ್ಕೂ ತುಡುಕಲಾಗದ ಲಂಕೆಯನ್ನು ಪ್ರವೇಶ ಮಾಡಲಿಕ್ಕೆ ಕಾರ್ಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತನು ತನ್ನ ಕಾರ್ಯವನ್ನು ಮಾಡಿಯೇ ಬಿಟ್ಟನು. ನೃತ್ಯ ಕಾರ್ಯ, ಒಂದು ಸೇವಕನ ಕಾರ್ಯ, ದಾಸನೊಬ್ಬನ ಸೇವಕನೊಬ್ಬನ ಕಾರ್ಯವೇನಿದೆಯೋ ಆ ಕಾರ್ಯವನ್ನು ಹನುಮಂತನು ಮಾಡಿದನು. ರಾಮ ತನ್ನ ಹೆಸರು ಹೇಳಿಕೊಡೋದಿಲ್ಲ, ನನ್ನ ದಾಸ, ನನ್ನ ಸೇವಕ, ನನ್ನ ಕಾರ್ಯ ಮಾಡಿದ ಅಂತ ಹೇಳೋದಿಲ್ಲ. ಸುಗ್ರೀವನ ಕಾರ್ಯವನ್ನು ಸೇವಕ ಶ್ರೇಷ್ಠನಾದ ಹನುಮಂತನು ಸಾಧಿಸಿದನು. ಇದು ಹನುಮಂತನ ಬಲಕ್ಕೆ ಸದೃಶ, ವಿಕ್ರಮಕ್ಕೆ ಸದೃಶ. ಅದಕ್ಕೆ ಹೊಂದುವಂಥದ್ದು ಅವನ ಬಲಕ್ಕೆ, ಅವನ ವಿಕ್ರಮಕ್ಕೆ ಹೊಂದುವಂಥದ್ದು ಹೊರತು ಇನ್ನೊಬ್ಬರು ಯೋಚನೆ ಮಾಡೋದು ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿ ಒಂದು ಭೃತ್ಯ ವಿವೇಕವನ್ನು, ಅಂದರೆ ಸೇವಕರಾದವರು ಹೇಗಿರಬೇಕು, ದೂತರಾದವರು ಹೇಗಿರಬೇಕು ಎನ್ನುವುದನ್ನು ನಿಮಗೆ ಗೊತ್ತಿರುವಂತಹದ್ದೇ. ಹಿಂದೆ ಪ್ರಸ್ತಾಪ ಬಂದಿದೆ, ರಾಮನು ವಿವೇಚಿಸಿ ಹೇಳ್ತಾನೆ, ಯಾವ ಸೇವಕನು ತನ್ನ ಒಡೆಯನಿಂದ ದುಷ್ಕರವಾದ ಕಾರ್ಯವೊಂದರಲ್ಲಿ ನಿಯೋಜಿಸಲ್ಪಟ್ಟು ಆ ಕಾರ್ಯವನ್ನು ಅನುರಾಗದಿಂದ, ಸ್ವಾಮಿಯ ಮೇಲಿನ ಅನುರಾಗದಿಂದ ಮತ್ತು ಕಾರ್ಯದ ಮೇಲಿನ ಅನುರಾಗದಿಂದ ಪೂರ್ಣಗೊಳಿಸ್ತಾನೆ, ಮಾತ್ರವಲ್ಲದೆ ಜೊತೆಗೆ ತದನುಗುಣವಾದ ಹೆಚ್ಚಿನ ಕಾರ್ಯವನ್ನು ಕೂಡ ಸಾಧಿಸ್ತಾನೆ, ಆ ಸೇವಕನು ಪುರುಷೋತ್ತಮ. ಯಾರು ಹೇಳಿದ್ದು? ಮರ್ಯಾದಾ ಪುರುಷೋತ್ತಮ ಈ ಮಾತನ್ನು ಹೇಳಿದ್ದು. ತನ್ನ ಸ್ವಾಮಿ ಕೊಟ್ಟ ಕಾರ್ಯ ಅದು ಎಂಥ ದುಷ್ಕರವೇ ಇರಲಿ, ಗೊಣಗದೆ, ಪ್ರೀತಿಯಿಂದ, ಅನುರಾಗ ಎನ್ನುವ ಶಬ್ದವನ್ನು ನಾಮ ಬಳಸ್ತಾನೆ. ಸ್ವಾಮಿಯ ಮೇಲೆ ಅನುರಾಗ, ಕಾರ್ಯದ ಮೇಲೆ ಅನುರಾಗ. ಕೆಲವು ಸತಿ ಗೊಣಗಿಡುತ್ತಾ ನಾವು ಕೆಲಸ ಮಾಡ್ತೇವೆ, ನಮಗೆ ಬಂದ್ಬಿಟ್ಟಿರ್ತದೆ ಆ ಕೆಲಸ. ಕೆಲಸ ಕೊಟ್ಟವ್ರನ್ನು ಬೈಕೊಂಡು, ಆ ಕೆಲಸವನ್ನು ಬೈಕೊಂಡು, ಈ ಕೆಲಸತಿ ಗಂಡಂದ್ರು ತುಂಬಾ ಅಸಮಾಧಾನ ಅಂದ್ರೆ ಬೇಜಾರಾಗೋ ತರ ಮಾಡಿದ್ರೆ, ಹೆಂಡಂದ್ರು ಅಡುಗೆ ಮಾಡ್ತಾ ಇರ್ತಾರೆ, ಪಾತ್ರಗಳು ಶಬ್ದ ಮಾಡ್ತಾ ಇರ್ತೇವೆ ಜೋರಾಗಿ, ಡಮ್ 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 ಡಮ್. ಪ್ರೀತಿಯಿಂದ ಅಂತಲ್ಲ, ಕರ್ಮ ಅದು ಗಂಡಂದ್ರು ಹೆಂಡಂದ್ರು ಮಾತ್ರ ಅಂತಲ್ಲ, ಪ್ರಪಂಚದಲ್ಲಿ ಎಲ್ಲ ಕಡೆ ಅದು ಇರತಕ್ಕಂಥದ್ದು. ಈ ರೀತಿ ಅಂದ್ರೆ ಪ್ರೀತಿ ಇಲ್ಲದೆ ಆ ಕಾರ್ಯವನ್ನು ಮಾಡುವಂಥದ್ದು, ಸ್ವಾಮಿಯ ಮೇಲಾಗಲಿ ಅಥವಾ ಕಾರ್ಯದ ಮೇಲಾಗಲಿ ಪ್ರೀತಿ ಇಲ್ಲದೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಲ್ಲ, ಪ್ರೀತಿಯಿಂದ ಮಾಡುವುದು ಮಾತ್ರವಲ್ಲ, ಸ್ವಾಮಿ ಹೇಳಷ್ಟು ಅಲ್ಲ, ಇನ್ನೂ ಹೆಚ್ಚು ಆ ಕಾರ್ಯವನ್ನು ಮುಗಿಸಿ ಇದು ಒಂದು ಕಾರ್ಯ ಮಾಡಿಬಿಡ್ತೇನೆ ಅದರ ಜೊತೆಯಲ್ಲಿ. ಹೆಚ್ಚಿನದನ್ನು ಸಾಧಿಸುವವನು ಅವನು ನಮ್ಮ ಹನುಮನಂತೆ ಪುರುಷೋತ್ತಮ. ಸೀತೆಯನ್ನು ನೋಡಿ ಬಾ, ಸೀತೆಯ ಸುದ್ದಿ ತಾ, ಇಷ್ಟು ಇದ್ದಿದ್ದು ಅಪ್ಪಣೆ, ಆದರೆ ಮಾಡಿದ್ದು ಮತ್ತು ಮಿಗಿಲಾಗಿ ಸೀತೆ ಜೊತೆಗೆ ಸಂಭಾಷಣೆ ಮಾಡಿ, ಸೀತೆಗೆ ಸಮಾಧಾನವನ್ನು ಮಾಡಿ, ರಾಕ್ಷಸ ಬಲವನ್ನು ಮರ್ದಿಸಿ, ರಾವಣನ ಜೊತೆ ಸಂವಾದ ನಡೆಸಿ, ಲಂಕೆಗೆ ಬೆಂಕಿ ಹಚ್ಚಿ, ಇನ್ನು ಮಧ್ಯಮ ಭೂತ ಮಧ್ಯಮ ಅದ್ಯಾರು ಅಂದ್ರೆ ಒಡೆಯನು ಅಪ್ಪಣೆ ಮಾಡಿದ ಕಾರ್ಯವನ್ನು ಮಾಡ್ತಾನೆ. ಹೆಚ್ಚಿಗೆ ಕೇಳ್ಬೇಡಿ, ಎಷ್ಟು ಸೂಚನೆ ಬಂದಿದೆಯೋ, ಯಾವ ಕಾರ್ಯಕ್ಕೆ ಆದೇಶ ಇದೆಯೋ ಅದು ಕೊರತೆ ಇದ್ದಂತೆ ಮಾಡ್ತಾನೆ. ಆದರೆ ಸಾಮರ್ಥ್ಯವಿದ್ದರೂ ಕೂಡ ಹೆಚ್ಚಿನದಕ್ಕೆ ಹೋಗೋದಿಲ್ಲ, ಎಕ್ಸೀಡಿಂಗ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಮೀಟಿಂಗ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿಗೆ ನಿಂತ್ಕೊಂಡಿದ್ದ ನಾವು, ಅಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ. ಇದನ್ನು ಮಧ್ಯಮ ಅಧಮ ಯಾರು? ರಾಮ ಹೇಳ್ತಾನೆ, ಸಾಮರ್ಥ್ಯವಿದ್ದರೂ ಕೂಡ ತನ್ನ ಒಡೆಯನ್ನು ಅರ್ಪಣೆ ಮಾಡಿದ ಕಾರ್ಯವನ್ನು ಯಾರು ಪೂರ್ತಿ ಮಾಡೋದಿಲ್ಲವೋ ಅವನು ತಮಾಹ ಪುರುಷಾಧಮಂ, ಮರ್ಯಾದ ಪುರುಷೋತ್ತಮ ಹೇಳಿದ ಮಾತು. ಹಾಗಾಗಿ ನಾವು ಯಾರನ್ನು ಒಡೆಯ ಅಂತ ಒಪ್ಕೊಳ್ತೇವೋ ಅವರು ನಮಗೆ ಕೊಟ್ಟ ಕಾರ್ಯವನ್ನು ನಾವು ಪೂರ್ತಿ ಮಾಡಬೇಕು. ಪೂರ್ತಿ ಮಾಡದೇ ಇದ್ರೆ ಈ ವರ್ಗಕ್ಕೆ ಸೇರ್ತೇವೆ, ಪೂರ್ತಿ ಮಾಡಿದ್ರೆ ಮಧ್ಯಮ ವರ್ಗಕ್ಕೆ ಸೇರ್ತೇವೆ, ಹೆಚ್ಚಿನದನ್ನು ಸಾಧನೆ ಮಾಡಿದ್ರೆ ನಾವು ಪುರುಷೋತ್ತಮ. ರಾಮನ ಅಭಿವೃದ್ಧಿನ ಒಂದು ಭಾಗ ಅದು, ಮರ್ಯಾದ ಪುರುಷೋತ್ತಮ. ಪುರುಷೋತ್ತಮವಿನ ಪದಕ್ಕೆ ನಾವು ಭಜನರಾಗ್ತೇವೆ. ಹನುಮನು ಪುರುಷೋತ್ತಮ, ಹನುಮನು ತನ್ನ ಆತ್ಮವನ್ನು ಲಘುವಾಗಿಸಿಕೊಳ್ಳಲಿಲ್ಲ, ತನ್ನನ್ನು ತಾನು ಹಗುರಾಗಿಸಿಕೊಳ್ಳಲಿಲ್ಲ, ತೂಕ ಕೊಟ್ಟುಕೊಂಡ ತನಗೆ ತಾನು. ತಾನು ಮಾಡಿದ ಕಾರ್ಯದ ಮೂಲಕವಾಗಿ ಆ ಹನುಮನ ವ್ಯಕ್ತಿತ್ವಕ್ಕೆ ಒಂದು ಘನತೂಕ ಬಂತು. ಸುಗ್ರೀವನಿಗೂ ಸಂತೋಷವಾಯಿತು. ರಾಮ ಸುಗ್ರೀವನನ್ನೇ ಎತ್ತಿಡ್ತಾನೆ, ಸುಗ್ರೀವನನ್ನೇ ಮುಂದಿಡ್ತಾನೆ. ಸುಗ್ರೀವನಿಗೂ ಸಂತೋಷವಾಯಿತು. ಯಾಕೆಂದ್ರೆ ಸ್ವಾಮಿ ಸುಗ್ರೀವ ಅನ್ನುವ ಭಾವದಲ್ಲಿ ರಾಮನಿದ್ದಾನೆ. ಇನ್ನು ನಾನು, ನನ್ನ ರಘುವಂಶ, ನನ್ನ ಲಕ್ಷ್ಮಣ, ನನ್ನ ಸೀತೆ, ನಮ್ಮೆಲ್ಲರಿಗೂ ಈ ಹನುಮನೆ ರಕ್ಷಕ. ಹನುಮನಿಗೆ ರಾಮ ಕೊಟ್ಟ ಪ್ರಶಸ್ತಿ ಅದು. ಜಗದ್ರಕ್ಷಕ ಹೇಳುವಂತ ಮಾತು ಏನು ಅಂದ್ರೆ, ನನಗೆ ಹನುಮಂತ ರಕ್ಷಕ, ನನ್ನ ಸೀತೆಗೆ, ನನ್ನ ಲಕ್ಷ್ಮಣನಿಗೆ ಹನುಮಂತನೇ ರಕ್ಷಕ, ನನ್ನ ವಂಶಕ್ಕೆ, ರಘುವಂಶಕ್ಕೆ ಹನುಮಂತನೇ ರಕ್ಷಕ. ಹನುಮನಿಂದಾಗಿ ನಾವೆಲ್ಲ ಉಳಿದುಕೊಂಡೆವು. ಹನುಮನ ಸೀತೆಯ ಸುದ್ದಿಯನ್ನು ತಿಳಿದೇ ಇದ್ದರೆ ನಾನು ಉಳಿತಿರ್ಲಿಲ್ಲ, ಸೀತೆಯೇ ಉಳಿತಿರ್ಲಿಲ್ಲ, ಲಕ್ಷ್ಮಣನೂ ಉಳಿತಿರ್ಲಿಲ್ಲ, ರಘುವಂಶವೇ ಉಳಿತಿರ್ಲಿಲ್ಲ. ಅವನೇನು ಸಂಶಯ ಪಟ್ಟಿದ್ನೋ ಅಂಜನೇಯ, ಲಂಕೆಯಲ್ಲಿ ಚಿಂತೆ ಮಾಡಿಕೊಂಡಿದ್ನಲ್ಲ ಸೀತೆ ಕಾಣದೇ ಇದ್ದಾಗ. ಒಂದು ವೇಳೆ ಸೀತೆ ಇಲ್ಲ ಎಂಬುದನ್ನು ಹೋಗಿ ರಾಮನಿಗೆ ಹೇಳಿದ್ರೆ ರಾಮನು ಕೂಡ ಇರೋದಿಲ್ಲ, ರಾಮನಿಲ್ಲದ ಮೇಲೆ ಲಕ್ಷ್ಮಣನಿಲ್ಲ, ರಘುವಂಶವೇ ಇಲ್ಲ, ಅಯೋಧ್ಯೆಯೇ ಇಲ್ಲ. ಅದು ಸತ್ಯ. ರಾಮನೇ ಈ ಮಾತನ್ನು ಹೇಳ್ತಾ ಇದ್ದಾನೆ. ಅಹಂಚ ರಘುವಂಶಶ್ಚ ಲಕ್ಷ್ಮಣಶ್ಚ ಮಹಾಬಲ ವೈದೇಹ್ಯ ದರ್ಶನೇನಾದ್ಯ ಧರ್ಮತ ಪರಿರಕ್ಷಿತ. ಧರ್ಮದಿಂದ ನಮ್ಮನ್ನು ಪರಿರಕ್ಷಿಸಿದನು ಹನುಮ ಎಂದು ರಾಮ ಹೇಳಿದರೆ ಹನುಮನಿಗಿನ್ ಬೇರೆ ಏನ್ ಬೇಕು? ಹನುಮ ಪಾಪ ಇದ್ದಲ್ಲೇ ಸಣ್ಣಾಗಿರ್ತದೆ. ಎಷ್ಟು ದೊಡ್ಡ ಮಾತು ನನಗೆ ಹೇಳೋದು ಅನ್ಕೊಂಡಿರ್ಬೋದು ಇದ್ದಲ್ಲೇ ಅನ್ನೋದು. ರಾಮ ಮಾತ್ರ ಹ್ಞೂ ಹೌದು ಹೌದು ಅಂತ ಅದನ್ನೇ ಗಟ್ಟಿಯಾಗಿ ಹೇಳ್ತಾ ಇದ್ದಾನೆ. ರಾಮನ ಮುಖ ಬಾಡಿತಂತೆ, ದೀನನಾದನಂತೆ ರಾಮ ಇದ್ದಕ್ಕಿದ್ದಂತೆ. ಯಾಕೆ ಎಂಬುದು ನಾನು ಹೇಳ್ಕೊಳ್ತಾನೆ. ಇಷ್ಟು ದೊಡ್ಡ ಪ್ರಿಯವಾರ್ತೆಯನ್ನು ನನಗೆ ತಂದು ಅರಗಿದವನು, ತಾನೇ ಸಂಗ್ರಹ ಮಾಡಿದ್ದಾನೆ ಆ ಪ್ರಿಯವಾರ್ತೆಯನ್ನು, ತಾನೇ ತಂದು ನನಗೆ ಅರಗಿದ್ದಾನೆ. ನಾನೇನು ಕೊಡ್ಲಿ ಹನುಮನಿಗೆ? ನಕುರು ಸದೃಶಂ ಪ್ರಿಯಂ. ಹನುಮನು ನನಗೆ ಏನು ಮಾಡಿದನೋ ಅದಕ್ಕೆ ಪ್ರತಿಯಾಗಿ ಒಂದು ಪಾರಿತೋಷಕವನ್ನು ಕೊಡೋಣ. ಚಕ್ರವರ್ತಿಯಾದವನು ದೊರೆಯಾದವನು ಹಾಗೆ ಮಾಡಬೇಕು. ಒಂದು ಸೇವೆ ಮಾಡಿದರೆ ಪಾರಿತೋಷಕ ಕೊಡಬೇಕು ಅದಕ್ಕೆ. ಅಥವಾ ಪ್ರಿಯವಾರ್ತೆಯನ್ನು ಯಾರೇ ಅರುಹಿದರೂ ಅಲ್ಲಿಯೇ ಆಗಲೇ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಬಹುಮಾನವನ್ನು ಕೊಟ್ಟು ಬಿಡಬೇಕು. ಚಕ್ರವರ್ತಿಗೆ ಅದು ಸಲ್ಲುವಂಥದ್ದು ಅಂತ ರಾಮನು ಆಲೋಚನೆ ಮಾಡ್ತಾನೆ. ನಾನೇನು ಕೊಡಲಿ? ತಪಸ್ವಿ ನಾನು, ವನವಾಸಿ ನಾನು, ಸಿಂಹಾಸನವೋ ಕೋಶವೋ ರಾಜ್ಯವೋ ನನ್ನ ಬಳಿಯಲ್ಲಿ ಈಗ ಇಲ್ಲ. ಏನು ಕೊಡಲಿ ನಾನು ಹನುಮಂತನಿಗೆ? ಕೊಡೋದಕ್ಕೆ ಏನಿದೆ? ಆಯಿತು, ಒಂದು ವೇಳೆ ಇತ್ತು ಅಂತ ಅನ್ಕೊಳ್ಳಿ ನೀವು. ಅಯೋಧ್ಯೆಯ ಚಕ್ರವರ್ತಿಯಾಗಿ ರಾಮನಿದ್ದರೂ ಕೂಡ ಈ ಕಾರ್ಯಕ್ಕೆ ಸರಿಯಾಗಿ ಬರೆಯನ್ನು ಕೊಡಲಿ. ಸಿಂಹಾಸನವನ್ನೇ ಕೊಟ್ಟರು ಕೂಡ ಕಡಿಮೆ, ಅಯೋಧ್ಯೆಯ ಸರ್ವರತ್ನಗಳನ್ನು ಕೊಟ್ಟರು ಕೂಡ ಹನುಮನ್ ಏನು ಮಾಡಿದನೋ ಅದಕ್ಕೆ ಸಮಾನವಾ? ಹನುಮನು ಸೀತೆಯನ್ನು ಕೊಟ್ಟ ರಾಮನಿಗೆ, ರಾಮನು ಹನುಮನಿಗೆ ಸೀತೆಗೆ ಸಮಾನವಾದುದನ್ನು ಕೊಡಬೇಕು. ಸೀತೆಗಿಂತ ಕಡಿಮೆ ಆಗಿರಬಾರದು ಅಂತದ್ದನ್ನು ಕೊಡಬೇಕು. ಏನು ಕೊಡಕ್ಕೆ ಸಾಧ್ಯ? ಒಂದು ವೇಳೆ ಚಕ್ರವರ್ತಿಯೇ ಆಗಿದ್ರೂ ಕೂಡ ಇಂತಹದೊಂದು ಪ್ರಿಯವಾರ್ತೆಯನ್ನು ಅರಿಗಿದ ಹನುಮಂತನಿಗೆ ನಾನು ಏನು ಕೊಡಲಿಕ್ಕೆ ಸಾಧ್ಯ? ಹಾಗಾಗಿ ದೈನ್ಯ ಬಂತು ರಾಮನಿಗೆ, ಸಪ್ಪೆಯಾಯಿತು ರಾಮನ ಮುಖ. ನಕುರ್ಮಿ ಸದೃಶಂ ಪ್ರಿಯಂ ಅಂತ ಅನ್ನಿಸ್ತು. ಅದೊಂದು ಕ್ಷಣ ಮಾತ್ರ. ಕೊನೆಗೆ ರಾಮನು ಪರಿಹಾರ ಕಂಡುಕೊಳ್ತಾನೆ. ಓಹ್, ಇದನ್ನು ಕೊಡ್ತೇನೆ, ಹನುಮನು ಏನು ಕೊಟ್ಟರು ನನಗೆ ಅದಕ್ಕೆ ಸಮಾನವಾಗಿರುವಂತ ಇದನ್ನು, ಇದನ್ನು ನಮ್ಮಮ್ಮ ಎನ್ನುವ ಹಾಗೆ ಇದನ್ನು ಕೊಟ್ಟುಬಿಡ್ತೇನೆ. ಏನನ್ನು ಕೊಡ್ತೇನೆ ಅಂದ್ರೆ ನನ್ನನ್ನೇ ಕೊಡ್ತೇನೆ, ನನ್ನ ಸರ್ವಸ್ವವನ್ನು ಕೊಡ್ತೇನೆ. ರಾಮನು ಹನುಮನಿಗೆ ತನ್ನ ಸರ್ವಸ್ವವನ್ನು ಕೊಡಬೇಕು, ತನ್ನನ್ನೇ ಕೊಡಬೇಕು. ಕೊಡುವ ವಿಧಾನವಾದರೂ ಯಾವುದು, ಹೇಗೆ ಕೊಡುವಂಥದ್ದು ಅದನ್ನು ಅಂದ್ರೆ ಪರಿಶ್ವಂಗ, ಆಲಿಂಗನ. ಆಲಿಂಗನವೆನ್ನುವುದು ಅಭಿವ್ಯಕ್ತಿಯದು. ಆಲಿಂಗನವೆಂದರೆ ಏನಂತೆ? ರಾಮನ ದೃಷ್ಟಿಯಿಂದ ಆಲಿಂಗನವೆಂದರೆ ಎಲ್ಲ ಕೊಟ್ಟೆ, ಸರ್ವಸ್ವವನ್ನು ಕೊಟ್ಟೆ ಎನ್ನುವುದಕ್ಕೆ ಒಂದು ಭಾಷೆ, ಒಂದು ಅಭಿವ್ಯಕ್ತಿ ಯಾವುದು ಅಂದರೆ ರಾಮನ ದೃಷ್ಟಿಯಿಂದ ಅದು ಆಲಿಂಗನ. ಆಲಿಂಗನವೆಂದರೆ ಸರ್ವಸ್ವದಾನ, ಮಯಾ ಕಾಲಮಿಮಂ ಪ್ರಾಪ್ಯ, ಈ ಕಾಲಕ್ಕೆ ಬಂದು ಈ ಸಮಯದಲ್ಲಿ ಈ ಸನ್ನಿವೇಶದಲ್ಲಿ ನಾನು ನನ್ನ ಸರ್ವಸ್ವವನ್ನು ಇಟ್ಟು ಆಲಿಂಗನವನ್ನು ಹನುಮನಿಗೆ ಕೊಟ್ಟೆ ಎಂಬುದಾಗಿ ಹೇಳಿ ಹನುಮನನ್ನು ಬಾಚಿ ತಬ್ಬಿದ. ಪ್ರೀತಿ ಹೃಷ್ಟಾಂಗ ರಾಮನ ಅಂಗ ಅಂಗಗಳು ಹರ್ಷಗೊಂಡಿದ್ದವಂತೆ. ಪ್ರೀತಿ ಹೃಷ್ಟಾಂಗ, ಒಂದೊಂದು ಅವಯವದಲ್ಲಿ ಆ ಹರ್ಷವು ಆವರಿಸಿತ್ತು, ಆ ಹರ್ಷವು ತುಂಬಿತ್ತು ರಾಮನಲ್ಲಿ. ಹಾಗಾಗಿ ಹರ್ಷ ತುಂಬಿದ ಅವಯವಗಳಿಂದ ರಾಮನು ಹನುಮಂತನನ್ನು ಆಲಿಂಗಿಸಿಕೊಳ್ತಾನೆ, ಕೃತಕಾರ್ಯನಾಗಿ ಬಂದಿರತಕ್ಕಂಥವನನ್ನು. ಇದು ಹನುಮಂತನ ಬದುಕಿನ ಪರಾಕಾಷ್ಠೆ, ಹನುಮಂತನ ಬದುಕಿನ ಧನ್ಯಕ್ಷಣ ಯಾವುದು? ಯಾರದ್ದೇ ಬದುಕಿನಲ್ಲಿ ಅವರು ಶತವರ್ಷ ಬದುಕಬಹುದು, ಸಹಸ್ರ ವರ್ಷ ಬದುಕಬಹುದು, ಆದರೆ ಆ ಬದುಕಿನ ಸಾರಭೂತವಾದ ಕಾರ್ಯ ಯಾವುದು? ಆ ಬದುಕಿನ ಬಿಂದು ಯಾವುದು? ಅಮೃತ ಬಿಂದು ಯಾವುದು? ಆ ಬದುಕಿನ ಜೀವರೇಖೆ, ಜೀವಕ್ಷಣ ಯಾವುದು ಅಂದರೆ ಇಂತಹದೊಂದು ಕ್ಷಣ ಎಲ್ಲರ ಬದುಕಿನಲ್ಲಿ ಇರುತ್ತದೆ. ಆ ಕ್ಷಣಕ್ಕಾಗಿ ಅವರು ಬಂದಿರುತ್ತಾರೆ, ಆ ಕ್ಷಣಕ್ಕಾಗಿ ಬದುಕಿರ್ತಾರೆ ಅವರು. ಆ ಕ್ಷಣವೇ ಇಡೀ ಅವರ ಬದುಕಿನ ಆತ್ಮವಾಗಿ ಇರ್ತದೆ. ಹನುಮಂತನ ಬದುಕಿನ ಪರಾಕಾಷ್ಠೆಯ ಕ್ಷಣ ಯಾವುದು ಅಂದರೆ ಇದು. ರಾಮನು ತನ್ನನ್ನು ತಬ್ಬಿದ್ದು ಅದು ಏನು ಹೇಳಿ? ಇದೋ ನನ್ನ ಸರ್ವಸ್ವ ಕೊಟ್ಟೆ, ಈ ಆಲಿಂಗನದ ಮೂಲಕವಾಗಿ ನಾನು ನನ್ನನ್ನೇ ಕೊಟ್ಟೆ ನಿನಗೆ, ನನ್ನನ್ನೇ ಇಟ್ಟೆ ಈ ಆಲಿಂಗನದಲ್ಲಿ ಎಂಬುದಾಗಿ ಹೇಳಿ ರಾಮನು ತಬ್ಬಿದನಲ್ಲ ಹನುಮಂತನನ್ನು. ಅದಕ್ಕಿಂತ ಹೆಚ್ಚಿನದ್ದೇನು ಬೇಡ ಹನುಮಂತನಿಗೆ, ಏನು ಇರಲಿಕ್ಕೂ ಸಾಧ್ಯ ಇಲ್ಲ. ದೇವರು ಜೀವರಿಗೆ ಕೊಡಬಹುದಾದ ಸರ್ವೋಚ್ಚವಾದ ಕೊಡುಗೆ ಯಾವುದು? ಇದು ತನ್ನನ್ನು ಕೊಟ್ಟಿದ್ದು, ತನ್ನ ಅದ್ವೈತವನ್ನು ತನ್ನೊಳಗೆ ಒಂದಾಗಿಸಿಕೊಳ್ಳುವಂಥದ್ದು, ತನ್ನೊಳಗೆ ಕರಗಿಸಿ ಲೀನವಾಗಿಸಿಕೊಳ್ಳುವಂಥದ್ದು. ನಾನು ನೀನು ಬೇರೆಯಲ್ಲ, ನಾನು ನೀನು ಒಂದೇ ಎಂದು ಮಾಡುವಂಥದ್ದು ಇದೆಯಲ್ಲ, ಇದೇ ದೇವರು ಜೀವರಿಗೆ ಕೊಡುವುದಾಗಿರ್ತಕ್ಕಂಥ ಸರ್ವೋಚ್ಚವಾದ ಕೊಡುಗೆ. ಅದನ್ನು ಪುನಃ ನೆನಪಿಸ್ತೇವೆ. ಬಾಗಿಲು ತರ್ತಾನೆ, ಮುಕ್ತಿಯ ಮನೆಯ ಬಾಗಿಲನ್ನು ಅವನು ತಟ್ಟಿದಾಗ ಯಾರು ಅಂತ ಒಳಗಿಂದ ಶಬ್ದ ಬರ್ತದೆ, ಒಳಗಿಂದ ಧ್ವನಿ ಬರ್ತದೆ ಅಂತ. ನಾನು ಅಂದ್ರೆ ಬಾಗಿಲು ತೆಗೆಯೋದಿಲ್ಲವಂತೆ. ಯಾಕೆ ಅಂದ್ರೆ ಒಳಗಿಬ್ರಿಗೆ ಜಾಗ ಇಲ್ಲ, ನಾನು ನೀನು ಇಬ್ಬರಿಗೆ ಜಾಗ ಇಲ್ಲ ಒಳಗೆ. ಆ ಜೀವ ತಪಸ್ಸು ಮಾಡ್ತದೆ, ಸಾಧನೆ ಮಾಡ್ತದೆ, ಸತ್ಯವನ್ನು ಅರಿತು ಬಂದು ಮತ್ತೆ ಬಾಗಿಲು ತೆರ್ತದೆ, ಧ್ವನಿ ಬಂತು, ಯಾರು? ನೀನೇ ಬಾಗಿಲು ತೆರೆಯಿತು. ಯಾಕೆಂದ್ರೆ ಇಬ್ಬರಿಗೆ ಜಾಗ ಇಲ್ಲ, ಮುಕ್ತಿಯ ಮನೆಯಲ್ಲಿ ಒಬ್ಬರಿಗೆ ಜಾಗ ಇದೆ ಹೊರತು ಇಬ್ಬರಿಗೆ ಜಾಗ ಇಲ್ಲ. ಅದು ಆ ಭಾವ ಇದೆ ಇಲ್ಲಿ. ಹಾಗಾಗಿ ಇದನ್ನು ಎಷ್ಟು ಹಿರಿದಾಗಿ ಹೇಳ್ತಾರೆ ಅಂದ್ರೆ, ಈ ದೇಹಾಭಿಮಾನ ದೋಷ ಅಂತ ಲೆಕ್ಕ. ಆತ್ಮಜ್ಞಾನ ಗುಣ, ದೇಹಾಭಿಮಾನ ದೋಷ. ದೇಹಾಭಿಮಾನ ಬರಬಾರದು, ನನ್ನ ಶರೀರ ಹೇಗಿದೆ, ಈ ತರ ಶರೀರವೇ ನಾನು, ಶರೀರಕ್ಕಾಗುವ ಸುಖ ದುಃಖಗಳೇ ನಮ್ಮ ನನ್ನ ಸುಖ ದುಃಖಗಳು, ಇದೇ ಬಂಧನವಂತೆ. ದೇಹಾಭಿಮಾನವೇ ಬಂಧನ ಅಂತ ಹೇಳ್ತಾರೆ. ದೇಹಾಭಿಮಾನ ಕಳಚಿದ್ರೆ ಮೋಕ್ಷ ಅಂತ. ಈ ದೇಹ ನಾನಲ್ಲ, ದೇಹಾತೀತನಾದ ಆತ್ಮ ನಾನು ಎನ್ನುವುದೇ ಮೋಕ್ಷ ಅಂತ ಹೇಳ್ತಾರೆ. ಹಾಗಾಗಿ ದೇಹಾಭಿಮಾನ ದೋಷ ಎಂಬುದನ್ನು ಎಲ್ಲರೂ ಪ್ರತಿಪಾದನೆ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಒಂದು ಬಗೆಯ ಸಾತ್ವಿಕವಾದ, ಸಕಾರಾತ್ಮಕವಾದ ದೇಹಾಭಿಮಾನ ಬಂತಂತೆ ಹನುಮಂತನಿಗೆ. ಯಾಕೆಂದ್ರೆ ರಾಮ ತಬ್ಬಿದ ದೇಹ ಪರಮಪ್ರೇಮದಿಂದ, ಪರಮಪ್ರೇಮದಿಂದ ರಾಮನು ತಬ್ಬಿಕೊಂಡ ದೇಹ ಇದು. ದೇಹದ ಮೇಲೆ ಒಂದು ಪ್ರೀತಿ, ತುಂಬಾ ತಾತ್ವಿಕವಾಗಿರ್ತಕ್ಕಂಥ ಪ್ರೀತಿ ಹನುಮಂತನಿಗೆ ಬಂತು. ಹಾಗಾಗಿ ರಾಮನೇ ನಿರ್ಯಾಣಕ್ಕೆ ಹೊರಟಾಗ ನೀನು ಹೇಗೂ ಬರೋದಿಲ್ಲ ಅಂತ ಹೇಳ್ತಾನೆ ಹನುಮಂತನಿಗೆ. ನೀನು ಹೇಗೂ ದೇಹ ಬಿಡೋನಲ್ಲ, ಇಷ್ಟು ಬೇಗ ಬಿಡದವರೆಲ್ಲ ರಾಮನ ಹಿಂದೆ ಬರ್ತಾರೆ ಮೋಕ್ಷಕ್ಕೆ. ಹನುಮನಿಗೆ ರಾಮನೇ ಹೇಳೋದು, ಯಾಕೆಂದ್ರೆ ಆ ದೇಹ ರಾಮನ ಆಲಿಂಗನಕ್ಕೆ, ಪ್ರೀತಿಯ ಆಲಿಂಗನಕ್ಕೆ, ಇದೋ ನನ್ನನ್ನು ಕೊಟ್ಟೆ ನಿನಗೆ ಎನ್ನುವ ಆಲಿಂಗನಕ್ಕೆ ಒಳಗಾಗಿರ್ತಕ್ಕಂಥ ದೇಹವನ್ನು ಹನುಮಂತನಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಬಂದಿದೆ ದೇಹದ ಮೇಲೆ, ಯಾಕೆಂದ್ರೆ ಅದು ಇನ್ನು ರಾಮ, ಅಲ್ಲೇ ಮೋಕ್ಷ ಇದೆ ಅವನಿಗೆ. ದೇಹ ಬಿಟ್ಟು ಮೋಕ್ಷ ಪಡೆಯೋದೇನು, ಅಲ್ಲೇ ಅದ್ವೈತ ಇದೆ ಅವನಿಗೆ ಸರಿ, ಅದೇ ಅಭಿಮಾನ ಎನ್ನುವಂಥದ್ದು. ಹಾಗಾಗಿ ಅಂತಹದ್ದೊಂದು ಆಲಿಂಗನ, ಎರಡು ತೇಜಸ್ಸುಗಳು ಒಂದನ್ನೊಂದು ತಬ್ಬಿಕೊಳ್ತೇವೆ ನೋಡಿ. ದೇವ ಜೀವರ ಅದ್ವೈತ ಅನ್ಬೇಕು, ಏನ್ ಅನ್ಬೇಕು ಅಂತ ಹೇಳೋದೇ ಕಷ್ಟ. ಹನುಮಂತನನ್ನು ಜೀವ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ದೇವ ಅಂತ ಹೇಳಲಿಕ್ಕೂ ಕೂಡ. ಅಂದ್ರೆ ಇಲ್ಲಿ ಏನಂತ ಹೇಳೋದು ಅಂತ, ಅನಿರ್ವಚನೀಯ ಅದು, ಶಬ್ದಕ್ಕೆ ಮೇಲಿರ್ತಕ್ಕಂಥದ್ದು ಅಂತ. ಅಂತ ಒಂದು ದಿವ್ಯ ಪ್ರೇಮ ಅವರಿಬ್ಬರಲ್ಲಿ ಇದ್ದಿದ್ದು. ಹಾಗೆ ಸೀತೆಗಿಂತ ಮೊದಲು, ಸೀತೆಗೆ ಈ ಹಿಂದೆ ಲಭಿಸಿದೆ ಇಲ್ಲ ಅಂತಲ್ಲ, ಈಗ ಸೀತೆ ಕಾಯ್ತಾ ಇದ್ದಾಳೆ ಮತ್ತೆ ರಾಮನನ್ನು ಸೇರಬೇಕು ಅಂತ. ಆದ್ರೆ ಸೀತೆಯ ಸುದ್ದಿ ಅಂತಂದವರಿಗೆ ಸಿಕ್ಬಿಡ್ತು. ರಾಮಾವತಾರದಲ್ಲಿ ಬಹಳ ಜನರಿಗೆ ಸಿಕ್ಕಿಲ್ಲ ಈ ರಾಮನ ಆಲಿಂಗನ ಎನ್ನುವುದು. ದುರ್ಲಭದಿಂದಲ್ಲುವಾಗ ಕೆಲವರಿಗೆ ಸಿಕ್ಕಿರ್ತಕ್ಕಂಥದ್ದು. ಕೃಷ್ಣಾವತಾರದಲ್ಲಿ ಅದು ತುಂಬಾ ಜನರಿಗೆ ಸಿಕ್ಕಿದೆ, ಕೃಷ್ಣನ ಆಲಿಂಗನ. ರಾಮಾವತಾರದಲ್ಲಿ ಹಾಗಲ್ಲ, ಅಪರೂಪದಲ್ಲಿ ಅಪರೂಪ ಲಭಿಸಿರ್ತಕ್ಕಂಥದ್ದು. ಹನುಮಂತನಿಗೆ ಇದು ಇದೆ ಯಾವತ್ತೂ ಕೂಡ ಅಂತ. ನೋಡಿ ಮುಕ್ತಿಯನ್ನು ಚಿತ್ರಣೆ ಮಾಡ್ತಾ ಇದ್ದಾರೆ ನೀರಿನಹಳ್ಳಿಯಲ್ಲಿ. ಅದು ಓಂಕಾರ, ಅದು ಮುಕ್ತಿ. ಅದು ಆ ಓಂಕಾರದೊಳಗೆ ಎರಡು ಪ್ರಭುಗಳು ಒಂದಾಗಿದ್ದಾರೆ, ರಾಮ ಮತ್ತು ಆಂಜನೇಯ. ಪುಷ್ಪವೃಷ್ಟಿ ಮೇಲಿಂದ ಆಗಬೇಕು, ನಿಜವಾಗಿ ಕೆಳಗಿಂದ ಪುಷ್ಪವೃಷ್ಟಿ ಆಗ್ತಾ ಇದೆ ಅಲ್ಲಿ. ಯಾಕೆಂದ್ರೆ ದೇವತೆಗಳು ಕೆಳಗಿದ್ದಾರೆ, ಆ ಸ್ಥಿತಿ ಇದೆಯಲ್ಲ ರಾಮಾಂಜನೇಯರ ಅದ್ವೈತ, ಅದು ಎಷ್ಟು ಎತ್ತರದಲ್ಲಿದೆ ಅಂದ್ರೆ ದೇವತೆಗಳು ಈಗಾಗ್ತಾರೆ ಅಲ್ಲಿಂದ ನೋಡಿದಾಗ ಅಂತ. ಹಾಗಾಗಿ ಸ್ವರ್ಗ ಎಲ್ಲಿದೆ ಅಂದ್ರೆ ಅವ್ರ ಕಾಲ್ ಕೆಳಗಿದೆ, ಅಲ್ಲಿಂದ ಪುಷ್ಪವೃಷ್ಟಿ ಮೇಲಕ್ಕೆ ಬರಬೇಕು ಅಂತ. ಕೆಳಗಡೆ ಅಲ್ಲ, ಮೇಲಿಂದ ಕೆಳಗೆ ಪುಷ್ಪವೃಷ್ಟಿ ಆಗುವಂತದ್ದಲ್ಲ ಅಂತದ್ದೊಂದು ಸುಂದರವಾಗಿರ್ತಕ್ಕಂಥ ಭಾವವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ನಮಗೇನು ನಿನ್ನೆ ಮನಸ್ಸು ಬಂತು ಒಂದು ಹೊರಟು ನಿಂತ ನೀರಿನಳ್ಳಿಯನ್ನು ನಿಲ್ಲಿಸಿ ಅಂದ್ರೆ ಇವತ್ತೇ ಹೋಗೋದಿದ್ದು ಬೇಗ ಹೋಗ್ತಾ ಇದ್ರು ನೋಡಿ, ನಿರೀಕ್ಷೆ ಮಾಡದೇ ಇರುವಂತದ್ದು ಒಂದು ಪ್ರವಚನದ ಮಧ್ಯದಲ್ಲೇ ಆಗ್ಬೇಕು ಇದು, ಈ ಚಿತ್ರರಚನೆ ಆಗಲಿ ಅಂತಂದ್ರು. ಸಾರ್ಥಕವಾಗಿ ಎಂತ ಸನ್ನಿವೇಶ ಸಿಕ್ತು ಅಂದ್ರೆ ಇಲ್ಲೇ ಮೊದಲ ದಿನವೇ ರಾಮಾಲಿಂಗನ ರಾಮಾಂಜನೇಯ ಆಲಿಂಗನ ಇರತಕ್ಕಂಥದ್ದು. ನಾನು ನಿಮ್ಗೆ ಅದನ್ನೇ ಹೇಳಿದ್ದು, ಯುದ್ಧಕಾಂಡ ಪ್ರಾರಂಭ ಆಗೋದು ಎಲ್ಲಿಂದ? ವಾಲ್ಮೀಕಿ ಯುದ್ಧಕಾಂಡಕ್ಕೂ ಬೇರೆಯವರ ಯುದ್ಧಕಾಂಡಕ್ಕೂ ವ್ಯತ್ಯಾಸ ಇದೆ. ವಾಲ್ಮೀಕಿ ಯುದ್ಧಕಾಂಡ ಎಲ್ಲಿಂದ ಪ್ರಾರಂಭ? ಇಲ್ಲಿಂದ. ರಾಮಾಂಜನೇಯರ ಅದ್ವೈತದಿಂದ ಆ ಯುದ್ಧಕಾಂಡ ಎನ್ನುವುದು ಪ್ರಾರಂಭ ಆಗುವಂಥದ್ದು ಅಂತ. ಇದು ಸಾಮೀಪ್ಯದ ಪರಾಕಾಷ್ಠೆ ಅಂತ. ಈ ಆಲಿಂಗನ ಅಂದ್ರೆ ಏನು? ಹತ್ತಿರ 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 ಬಂದು ಒಂದಾಗುವಂಥದ್ದು. ಇಬ್ರು ಬೆಸಗೊಂಡು ಅನ್ನೋ ಶಬ್ದ ಇದೆ ಹಳಗನ್ನಡದಲ್ಲಿ, ಕನ್ನಡದಲ್ಲಿ ಅಲ್ಲ. ಇಬ್ಬರು ಬೆಸೆದು ಹೋಗುವಂಥದ್ದು ಒಬ್ಬರಿಗೊಬ್ಬರು. ಈಗ ಸಾಲೋಕ್ಯ ಮುಕ್ತಿ, ಮುಂದೆ ಲೋಕದಲ್ಲಿ ಜೀವ ದೇವರು ಇಬ್ರು ಇದ್ದಾರೆ, ದೇವರ ಲೋಕ ಜೀವನಿಗೆ ಸಿಕ್ಕಿದೆ. ಹಾಗೆ ಸಾರೂಪ್ಯ ಮುಕ್ತಿ, ದೇವರ ರೂಪವೇ ಜೀವನಿಗೂ ಬರ್ತದೆ. ಸಾಮೀಪ್ಯ ಮುಕ್ತಿ, ದೇವರಿಗೆ ಹತ್ತಿರ ಬರ್ತಾನೆ ಜೀವ. ಸಾಮೀಪ್ಯ, ಸಾಮೀಪ್ಯದ ಮುಂದುವರಿಕೆ ಸಾಯುಜ್ಯ, ಜೀವ ದೇವರು ಒಂದಾಗ್ತಾರೆ ಅಂತ ಸಂದರ್ಭ ಇದು. ಎರಡು ಮುತ್ತಿನ ಬಿಂದುಗಳು ನೋಡಿ ಹನುಮಂತನ ಕಣ್ಣಿಂದ ಬರೆದು ಬಂದಿದೆ. ಅದು ಬರೆದಿದ್ರೆ ಚಿತ್ರ ಪೂರ್ತಿ ಆಗೋದಿಲ್ಲ. ಸೀತೆ ಕೊಟ್ಟು ಹನುಮಂತ ಧಾರಣೆ ಮಾಡ್ತಕ್ಕಂಥ ಮುತ್ತಿನ ಮಾಲೆ ಬಂದಿದೆ, ಮುಂದೆ ಬರ್ತದೆ. ಅದು ತುಂಬಾ ಪ್ರೀತಿಯಿಂದ ರಾಮ ತನಗೆ ಕೊಟ್ಟ ಮುತ್ತಿನ ಮಾಲೆಯನ್ನು ಸೀತೆ ಕೊಡ್ತಾಳೆ ಹನುಮಂತನಿಗೆ. ಅದನ್ನು ಧಾರಣೆ ಮಾಡಿ ಹನುಮಂತ ಶೋಭಿಸ್ತಾನೆ. ಬಿಳಿಯ ಮೋಡದಿಂದ ಆವೃತವಾದ ಮಹಾಪರ್ವತವನ್ನೇ ಶೋಭಿಸಿದಂತ ಹನುಮಂತ ಆ ಮುತ್ತಿನ ಮಾಲೆ ಹಾಕೊಂಡು. ಅದು ಮುಂದೆ ಬರ್ತದೆ. ಈಗ ಮುತ್ತಿನ ಮಾಲೆಯನ್ನು ಮುಖದಲ್ಲಿ ಧಾರಣೆ ಮಾಡಿದ್ದಾನೆ, ಕೆನ್ನೆಗಳ ಮೇಲೆ ಮುತ್ತಿನ ಮಾಲೆ ಹನುಮಂತನ ಕೆನ್ನೆಗಳ ಮೇಲೆ. ಅದು ರಾಮ ತನಗೆ ಕೊಟ್ಟ ಆಶೀರ್ವಾದದಿಂದ ತುಂಬಿದ ಮನಸ್ಸು, ತುಂಬಿ ಕರಗಿ ಒಕ್ಕಿ ಹರಿದ ಮನಸ್ಸು. ಅದು ಇದೊಂದು ಘಟ್ಟ ಇದೆ. ಇದನ್ನು ಮುಂದೆ ರಾಮ ಪುನಃ ಗಂಭೀರನಾಗ್ತಾನೆ. ಸುಗ್ರೀವ ಕೇಳ್ತಾ ಇದ್ದಾನೆ, ಎಲ್ಲರೂ ಕೇಳ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಹನುಮಂತ ತನ್ನ ಕಾರ್ಯವನ್ನೇನೋ ಲೀಲಾ ಜಾಲವಾಗಿ ಮಾಡಿ ಮುಗಿಸಿಬಿಟ್ಟ, ಸೀತೆಯನ್ನು ಹುಡುಕಿ ಸುದ್ದಿಯನ್ನು ತಂದೇ ಬಿಟ್ಟ. ಆದರೆ ಮುಂದೆ ನಮ್ಮ ಕಾರ್ಯ ಅಷ್ಟು ಸುಲಭ ಅಲ್ವಲ್ಲ. ಲಂಕೆಯನ್ನು ತಲುಪುವುದೇ ಸಾಗರಂತು ಸಮಾಸಾಧ್ಯ ಭೂಯು ನಷ್ಟಂ ಮನೋಮಮ. ಸಾಗರವನ್ನು ಎಣಿಸಿದರೆ ಚಿಂತೆ, ಸಾಗರ ತರಣ ಹೇಗೆ? ರಾಮನಿಗೆ ತನ್ನ ಚಿಂತೆ ಇಲ್ಲ, ತಾನು ಹೇಗೆ ಸಮುದ್ರ ದಾಟುವಂಥದ್ದು? ರಾಮನೆಂದ್ರೆ ಆತ್ಮವಿಶ್ವಾಸದ ಪ್ರತಿಮೂರ್ತಿ. ಅದು ತನ್ನ ಬಗ್ಗೆ ತಾನು ಹೇಗೆ ದಾಟ್ತೇನೆ ಸಮುದ್ರವನ್ನು ಅಂತ ಯೋಚನೆ ಮಾಡೋದಿಲ್ಲ. ಕಪಿಗಳೆಲ್ಲ ಬರೋದು ಹೇಗೆ? ಕಥನ್ನು ನ ಕಥನ್ನಾಮ ಸಮುದ್ರಸ್ಯ ದುಷ್ಪಾರಸ್ಯ ಮಹಾಂಭಸ ಹರೆಯುವ ದಕ್ಷಿಣಂ ಪಾರಂ ಗಮಿಷ್ಯಂತಿ ಸಮಾಹಿತಾ ನಿಶ್ಚಿಂತರಾಗಿ. ಈ ಕಪಿಗಳು ಸಮುದ್ರವನ್ನು ದಾಟಿ ಆ ಕಡೆ ದಡವನ್ನು ಸೇರೋದು ಹೇಗೆ? ಕಿಮಿ ಉತ್ತರಂ, ಇದಕ್ಕೇನು ಉತ್ತರ ಎಂಬುದಾಗಿ ರಾಮ ಚಿಂತಿತನಾಗಿ ಮೌನವನ್ನು ಅಂತಿರ್ತಾನೆ. ಸುಗ್ರೀವ ಧೈರ್ಯ ತುಂಬಿದನಂತೆ. ಯಾಕೆ ಪ್ರಭು ನೀನು ಸುಮ್ಮನೆ ಚಿಂತೆ ಮಾಡ್ತೀಯೇ? ಯಾರು ಸಾಮಾನ್ಯ ಜನ ಚಿಂತೆ ಮಾಡಿದ್ರೆ ನೀನು ಚಿಂತೆ ಮಾಡಬೇಕ? ಬಿಡು ಚಿಂತೆಯಿಂದ, ಸಂತಾಪಕ್ಕೆ ಕಾರಣವೇ ಇಲ್ಲ. ಯಾಕೆಂದ್ರೆ ಸುದ್ದಿ ಸಿಕ್ಕಿದೆ, ಎಲ್ಲಿ ಸೀತೆ ಇದ್ದಾಳೆ, ನಮ್ಮ ಶತ್ರುವಿನ ನೆಲ ಯಾವುದು ಗೊತ್ತಾಗಿದೆ. ಮತ್ತೇನು ಯೋಚನೆ? ಮತಿಮಾನ್ ಶಾಸ್ತ್ರವಿತ್ ಪ್ರಾಜ್ಞ ಪಂಡಿತಶ್ಚಾಸಿ ರಾಘವ, ನೀನು ಮತಿಮಂತ, ನೀನು ಶಾಸ್ತ್ರಜ್ಞ, ನೀನು ಪ್ರಾಜ್ಞ, ನೀನು ಪಂಡಿತ, ನಿನ್ನಂಥವನು ಚಿಂತೆ ಮಾಡಬಾರದು. ಈ ಪ್ರಾಕೃತವಾಗಿರ್ತಕ್ಕಂಥ ಚಿಂತೆಯನ್ನು ಬಿಟ್ಟುಬಿಡು, ಸಮುದ್ರವನ್ನು ಹಾರಿ ಲಂಕೆಯನ್ನು ಏರೋಣ. ಇದೆಲ್ಲ ಒಂದು ಅಂದ್ರೆ ಸುಗ್ರೀವ ಸುಮ್ಮನೆ ಹೇಳೋದಷ್ಟೇ ಇಲ್ಲ, ಆ ಹೊತ್ತಿಗೆ ಕರೆ ಸಾಧ್ಯ ಅಂತ ಹೇಳ್ತಾನೆ ಅಂತಲ್ಲ. ಸಮುದ್ರಂ ಲಂಘಯಿತ್ವಾತು, ಮಹಾನಗ್ರ ಸಮಾಗವಾಗಿರ್ತಕ್ಕಂಥ ಅಂದ್ರೆ ಮೊಸಳೆಗಳು ಜಲಜಂತುಗಳನ್ನು ಕೊಟ್ಟಿರ್ತಕ್ಕಂಥ ಸಮುದ್ರವನ್ನು ಲಂಘಿಸಿ ಲಂಕೆಯನ್ನು ಏರಿ ರಾವಣನನ್ನು ಕೊಂದು ಬಿಡೋಣ. ನೀನು ನಿರುತ್ಸಾಹಗೊಂಡ್ರೆ, ನೀನು ದೈನ್ಯಗೊಂಡ್ರೆ, ನಿನಗೆ ಶೋಕಗೊಂಡ್ರೆ ನಮಗೆಲ್ಲ ಬೇಜಾರಾಗ್ತದೆ. ಯಾಕೆಂದ್ರೆ ಯಾರಲ್ಲಿ ಶೋಕವಿರ್ತದೋ ಅವರ ಕಾರ್ಯಗಳು ಸಾಧನೆ ಆಗೋದಿಲ್ಲ. ಶೋಕವು ಕಾರ್ಯ ನಾಶನ, ಹರ್ಷವು ಕಾರ್ಯ ಸಾಧನ. ನೋಡು ರಾಮ, ನಿನ್ನ ಕಣ್ಣು ಮುಂದೆ ವಾನರ ಬೇರುಡು ತಲೆಬಾಗಿ ನಿಂತಿದ್ದಾರೆ, ನಿನ್ನ ಅಪ್ಪಣೆಯನ್ನು ಕಾದು ನಿಂತಿದ್ದಾರೆ. ಈ ಹರಿಯೂಥಪರು, ಯೂಥಪ ಕಮಾಂಡರ್, ಅವರು ಗುಂಪಿನ ನಾಯಕರುಗಳು ಅಂತ. ಈ ವಾನರ ನಾಯಕರು ನಿನಗಾಗಿ, ನಿನ್ನ ಸಂತೋಷಕ್ಕಾಗಿ ಬೆಂಕಿಯನ್ನು ಹೋಗಲು ಸಿದ್ಧರಾಗಿದ್ದಾರೆ. ನಿನ್ನ ಕಾರ್ಯವು ಸಾಧನೆಯಾಗ್ತದೆ ಅಂತಾದ್ರೆ ಬೆಂಕಿಯನ್ನು ಹೋಗಲು ಕೂಡ ಸಿದ್ಧ ಈ ಕಪಿನಾಯಕರುಗಳು. ಯಾಕೆ ನೀನು ಆಲೋಚನೆ ಮಾಡ್ತೀಯೇ? ಇವರ ಹರ್ಷ ನೋಡು, ಈ ಕಪಿನಾಯಕರ ಮುಖದ ಮೇಲಿನ ಕಳೆ ನೋಡು, ಇವರ ಸಂತೋಷ ನೋಡು. ಈ ಸಂತೋಷವು ಸೂಚಕ, ಕಾರ್ಯ ಸಾಧನೆಗೆ ಸೂಚಕ. ಅದು ಹೌದದು, ಶಗುನ ಶಾಸ್ತ್ರವು ಕೂಡ ಹಾಗೆ ಹೇಳ್ತದೆ. ಆ ಒಂದು ಅವ್ಯಕ್ತ ಹರ್ಷ, ಒಂದು ಉಲ್ಲಾಸ, ಉತ್ಸಾಹವೆನ್ನುವುದು ಕಾರ್ಯ ಸಾಧನೆಗೆ ಸೂಚಕ. ಹಾಗಾಗಿ ವಿಕ್ರಮೇಣ ಸಮಾನೇಶ್ಯ ಸೀತಾ ಮಹತ್ವ ಯಥಾ ರಿಪುಂ, ಪರಾಕ್ರಮವನ್ನು ಆಶ್ರಯಿಸಿ ರಿಪುವನ್ನು ಸಂಹರಿಸಿ ಸೀತೆಯನ್ನು ಕರೆ ತರದಲ್ಲೇ ಧೈರ್ಯ ಇದೆ. ಇಷ್ಟು ಹನುಮ ಎಷ್ಟು ಸುಗ್ರೀವ ಹೇಳಿತ್ತು ಅವರಿಗೂ ಹೇಗಂತ ಗೊತ್ತಿಲ್ಲ ಸರಿಯಾಗಿ. ಅಂತೂ ರಾಮನಿಗೆ, ರಾಮನ ಚಿಂತಾಗ್ರಂಥನಾಗಿರೋದ್ರಿಂದ ಒಂದು ಸಲಾಗ ಏನ್ ಮಾತಾಡ್ಬೇಕು ಅಂತಾ ಇದ್ದಾನೆ. ನೀನು ಹಾಗೆ ಮಾಡಬಹುದು, ಪಾಪಕರ್ಮ ರಾವಣ, ನೀನು ಹಾಗೆ ಮಾಡಬಹುದು. ಹೇಗೆ ಅಂತ ಅವನಿಗೆ ಯೋಚನೆ ಆಯಿತು. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬಹುದು, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ನಾವು ಲಂಕೆಯನ್ನು ಸೇರೋಣ ಅಂತ. ಆ ರಾವಣನಿಗೆ ನೀನು ಹಾಗೆ ಮಾಡಬಹುದು ಮತ್ತೆ ಅಂತ. ಹೇಗೆ ಎನ್ನುವುದು ಅವನಿಗೂ ಪೂರ್ತಿ ತಿಳಿಯಿಲ್ಲ, ಅವನಿಗೂ ಪೂರ್ತಿ ಸ್ಪಷ್ಟ ಇಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ ಧೈರ್ಯದ ಮಾತನ್ನು ಸುಗ್ರೀವನು ಆಡ್ತಾ ಇದ್ದಾನೆ ರಾಮನಿಗೆ. ಆಮೇಲೆ ಆ ಗೊಂದಲದ ಮಧ್ಯೆ ಹೇಳ್ತಾನೆ, ನಾವೇನಾದರೂ ಸಮುದ್ರವನ್ನು ದಾಟಿದೆವೋ, ತ್ರಿಕೂಟ ಪರ್ವತದ ನೆತ್ತಿಯಲ್ಲಿ ಇರತಕ್ಕಂಥ ಲಂಕೆಯನ್ನು ಕಂಡೆವೋ, ಸತ್ತ ರಾವಣ. ಅದು ರಾಮನಿಗೆ ಗೊತ್ತು, ಸಮುದ್ರವನ್ನು ದಾಟಿ ಆದ್ಮೇಲೆ ಮುಂದೇನು ಅನ್ನೋದು ಎಲ್ಲರಿಗೂ ಗೊತ್ತು. ಪಾಪ ಅವನಿಗೂ ಸ್ವಲ್ಪ ವಿಷಯ ಸರಳ ಇಲ್ಲ, ಆಡ್ಬೇಕಾದ ಮಾತನಾಡ್ತಾ ಇದ್ದಾನೆ. ಒಂದು ಸಾರಿ ದಾಟಿ ಬಿಟ್ರೆ ಮುಗಿತು ಕಾರ್ಯ. ಆದರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟದೆ, ಘೋರವಾಗಿರ್ತಕ್ಕಂಥ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟದೆ ದೇವತೆಗಳು ಬಂದರೂ ಕೂಡ ಲಂಕೆಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಲಂಕೆಯನ್ನು ಮೇಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತವಕ್ಕೆ ಬನ್ನಿ, ಒಂದು ಕೆಲಸ ಮಾಡು, ಸೇತುವೆಯನ್ನು ಕಟ್ಟಿಸಿಬಿಡು ಸಮುದ್ರಕ್ಕೆ, ಸೇತು ಬದ್ಧ ಅಂತ. ಲಂಕೆ ಹತ್ತಿರದವರೆಗೆ ಲಂಕೆಯನ್ನು ಮುಟ್ಟಬೇಕು ಅಂತೂ ಇಲ್ಲ, ಒಂದು ಹಾರುವಷ್ಟು. ಅಲ್ಲಿವರೆಗೊಂದು ಸೇತುವೆಯನ್ನು ಕಟ್ಟಿಬಿಟ್ರೆ, ನನ್ನ ಸೈನ್ಯ ದಾಟಿಬಿಟ್ರೆ ಆ ಕಡೆಗೆ ಜಿತಂ ಇತ್ಯುಪಧಾರೆಯ ಗೆದ್ದವು ಎಂಬುದಾಗಿ ಭಾವಿಸು. ಅಷ್ಟು ಸುಲಭ ಇಲ್ಲ. ಸೇತುವೆಯನ್ನು ಅಂದ್ರೆ ಲಂಕೆಯನ್ನು ತಲುಪಿದ ಮೇಲೂ ಕೂಡ ಗೆಲುವು ಸುಲಭ ಇಲ್ಲ. ಆದ್ರೆ ಹನುಮ ಸುಗ್ರೀವನಿಗೆ ಒಂದು ಯಾವುದೋ ಒಂದು ವಿಶ್ವಾಸವನ್ನು ಹೇಳ್ತಾ ಇದ್ದಾನೆ ಆ ಮಾತೆಲ್ಲವನ್ನು ಕೂಡ. ಅಷ್ಟೇ, ಅವನಿಗೊಂದು ಸಮುದ್ರವನ್ನು ದಾಟಬೇಕಾಗಿರ್ತಕ್ಕಂಥ ಯೋಚನೆ ಮಾತ್ರ ಇದೆ. ಶೋಕ ಪಡಬೇಡ, ಶೋಕವು ಕಾರ್ಯವನ್ನು ಹಾಳು ಮಾಡ್ತದೆ. ನಿನ್ನಂಥ ಬುದ್ಧಿವಂತ ಯಾರು, ನಿನ್ನಂಥ ಸರ್ವಶಾಸ್ತ್ರಾರ್ಥ ಕೋವಿದ ಯಾರು, ಮತ್ತು ನನ್ನಂಥ ಸಚಿವರು ಇದ್ದಾರೆ, ನಿನಗೆ ಸಲಹೆಗಾರರು ಸುಗ್ರೀವನಂತವ್ರು, ನನ್ನಂಥವ್ರು, ನಾನು ನಾವೆಲ್ಲ ಸೇರಿ ಮಾತಾಡಿಕೊಂಡು ಆ ಶತ್ರುವನ್ನು ಗೆಲ್ಲೋಣ. ಪ್ರಭು ನಿನ್ನ ಎದುರು ನಿಲ್ಲುವವನಾರು, ನೀನು ಧನಸ್ಸನ್ನು ಎತ್ತಿ ಹಿಡಿದು ಯುದ್ಧಕ್ಕೆ ಮುಂದೆ ಬಂದೆಯಾದರೆ ನಾ ಕಾಣೆ, ಯುದ್ಧದಲ್ಲಿ ನಿನ್ನಡಿನ ಹೋರಾಡುವುದಿರಲಿ, ನಿನಗಭಿಮುಖನಾಗಿ ನಿಲ್ಲುವ ಒಬ್ಬ ವೀರನನ್ನು ನಾ ಕಾಣಿ. ಮತ್ತೆ ಈ ವಾನರದ ಮೇಲೆ ಬಿಟ್ಟ ಕಾರ್ಯ ಅದು ಹಾಳಾಗುವ ಪ್ರಶ್ನೆ ಇಲ್ಲ. ಇವರಿಗೆ ಕೊಟ್ಟ ಜವಾಬ್ದಾರಿ, ವಾನರಿಗೆ ಮಣಗಾರಿಕೆ ಕೊಟ್ಟರೆ ಕಾರ್ಯವಾಯಿತು. ಈಗಾಗಲಿಲ್ವ ಕಾರ್ಯ, ಸಮುದ್ರವನ್ನು ಹಾರಿ ಸೀತೆಯನ್ನು ನೋಡ್ಕೊಂಡು ಬರಲಿಲ್ವ ಹನುಮಂತ. ಹಾಗಾಗಿ ವಾನರೇಶ ಸಮಾಸಕ್ತಂ, ವಾನರರಿಗೆ ಕೊಡಲ್ಪಟ್ಟ ಹೊಣೆಗಾರಿಕೆ ಅದು ವಿಫಲವಾಗೋದಿಲ್ಲ, ವ್ಯರ್ಥವಾಗೋದಿಲ್ಲ. ಹೇಗಾದ್ರೂ ಸಾಗರವನ್ನು ದಾಟಿ ನಿನ್ನ ಸೀತೆಯನ್ನು ಕಾಣ್ತೀಯೇ. ಹಾಗಾಗಿ ಈ ಶೋಕವನ್ನು ಬಿಟ್ಟು ಕ್ರೋಧವನ್ನು ಆಶ್ರಯಿಸು, ಛಲವನ್ನು ಆಶ್ರಯಿಸು, ರೋಷವನ್ನು ಆಶ್ರಯಿಸು. ಸೂಕ್ಷ್ಮ ಬುದ್ಧಿಯಿಂದ ಸಮುದ್ರವನ್ನು ದಾಟುವುದು ಹೇಗೆ ಅಂತ ವಿಚಾರ ಮಾಡಿ. ನಾವು ನಿನ್ನ ಜೊತೆ ಸೇರ್ಕೊಳ್ತೇವೆ, ನಾವೆಲ್ಲ ಸೇರಿ ಸೂಕ್ಷ್ಮ ಬುದ್ಧಿಯಿಂದ ವಿಚಾರ ಮಾಡೋಣ. ದಾಟಿದ ಕೂಡಲೇ ನನ್ನ ಸೈನಿಕರು, ನನ್ನ ವಾನರರು, ಅವರು ಬಂಡೆಗಳ ಮತ್ತು ಮರಗಳ ಮಳೆಗರೆದು ಲಂಕೆಯನ್ನು ಧ್ವಂಸ ಮಾಡ್ತಾರೆ. ಹೇಗಾದರೂ ಸಮುದ್ರವನ್ನು ದಾಟಿ, ಮತ್ತಲ್ಲೇ ಬಂದಿದ್ದ, ಹೇಗಾದರೂ ಸಮುದ್ರವನ್ನು ದಾಟಿ ಬಿಟ್ಟರೆ ಆಯಿತು ಎಂಬುದಾಗಿ ಹೇಳಿ, ಈಗ ಈ ಕಾರಣಗಳು, ಕಾರ್ಯ, ಆಮೇಲೆ ತರ್ಕ ಅದೆಲ್ಲ ಬಿಟ್ಟು ನಿಮಿತ್ತಕ್ಕೆ ಹೋದ. ನೇರವಾಗಿ ನಿಮಿತ್ತಗಳನ್ನು ನೋಡು, ಶುಭ ನಿಮಿತ್ತಗಳು ಎಲ್ಲ ಕಡೆ, ಶುಭ ಶಕುನಗಳು. ನಾವು ಗೆಲ್ತೇವೆ, ನಾವು ಖಂಡಿತ ಗೆಲ್ತೇವೆ. ನನ್ನ ಮನಸ್ಸು ಕೂಡ ಏನೋ ಸಂತೋಷವನ್ನು ತಾಳ್ತಾ ಇದೆ, ಹರ್ಷವನ್ನು ತಾಳ್ತಾ ಇದೆ. ಸರ್ವಥಾ ವಿಜಯಿ ಭವಾನ್, ನಾನು ಬಹಳ ಮಾತಾಡೋದಿಲ್ಲ, ನಾನು ಬಹಳ ಚರ್ಚೆ ಮಾಡೋದಿಲ್ಲ, ಅಲ್ಲಿ ಏನಿಲ್ಲ ಚರ್ಚೆ ಮಾಡೋದಕ್ಕೆ. ಅಲ್ಲಿ ಹಾಗೆ ಬಹಳ ಇದ್ರ ಬಗ್ಗೆ ಮಾತು ಬೆಳೆಸೋದು ಬೇಡ, ನೀನು ವಿಜಯಿ ಎಂಬುದಾಗಿ ಸುಗ್ರೀವನು ಘೋಷಣೆ ಮಾಡಿದಾಗ ಸುಗ್ರೀವನ ಮಾತನ್ನು ಸ್ವೀಕರಿಸಿದನಂತೆ ರಾಮ, ಪರಿಗ್ರಹಿಸಿದನಂತೆ ರಾಮ. ಪ್ರತಿಜಿಗ್ರಾಹ, ಸುಗ್ರೀವನ ಮಾತನ್ನು ಸ್ವೀಕರಿಸಿ ಹನುಮಂತನಿಗೆ ರಾಮ ಹೇಳಿದ್ದೇನು, ಹೌದದು ಸುಗ್ರೀವ ಹೇಳಿದ್ದು ಹೌದದು. ಸಾಗರ ಲಂಘನದಲ್ಲಿ ನಾನು ಸಮರ್ಥ, ತಪಸ್ಸಿನ ಮೂಲಕವಾಗಲಿ, ಸೇತುವನ್ನು ಕಟ್ಟುವುದರ ಮೂಲಕವಾಗಲಿ, ಕೊನೆಯ ಪಕ್ಷ ಸಾಗರವನ್ನು ಒಣಗಿಸುವುದರ ಮೂಲಕವಾಗಲಿ, ಸಮುದ್ರದ ನೀರನ್ನು ಸಂಪೂರ್ಣವಾಗಿ ನನ್ನ ಅಸ್ತ್ರಗಳ ಸಾಮರ್ಥ್ಯದಿಂದ, ಅಸ್ತ್ರಗಳ ಮೂಲಕವಾಗಿ ಸಮುದ್ರವನ್ನೇ ಒಣಗಿಸಿ ಹಿಡಿದು ಹತ್ತುವಂತೆ. ಕಪಿಸೇನೆಯು ಸಮುದ್ರವಿದ್ದ ಒಂದು ಕಾಲದ ಸಮುದ್ರವಿದ್ದ ಗರ್ತದಲ್ಲಿ ಹಿಡಿದು ಹತ್ತುವಂತೆ, ಸಾಗರೋಚ್ಛೋಷಣದ ಮೂಲಕವಾಗಲಿ ನಾನು ಸಾಗರವನ್ನು ಲಂಘಿಸಬಲ್ಲೆ. ಸರ್ವಥಾಪಿ ಸಮರ್ಥೋಸ್ಮಿ, ಸರ್ವಥ ಸಮರ್ಥ ನಾನು ಅದಕ್ಕೆ ಎಂಬುದಾಗಿ ರಾಮನು ಉದ್ಘೋಷಣೆ ಮಾಡ್ತಾನೆ. ಇದು ಸುಗ್ರೀವನಿಂದ ಬಂದಿದ್ದಲ್ಲ, ಅಂದ್ರೆ ಸುಗ್ರೀವನಿಗೆ ಯಾವುದೋ ಸಲಹೆ ಕೊಟ್ಟು ತನ್ನ ಮೂಲಕ ಆಗಿರುವಂತದ್ದಲ್ಲ, ಆದರೆ ರಾಮನದ್ದೇ ವಿಶ್ವಾಸ, ಅದನ್ನು ಜಾಗರೂಕಗೊಳಿಸ್ತಾನೆ ಸುಗ್ರೀವ ಅಂತ. ಈ ಮೂರು ದಾರಿಗಳು ತಪಸ್ಸಿನ ಮೂಲಕವಾಗಿ ಯಾವುದೋ ರೀತಿಯಿಂದ ವರ ಪಡೆದುಕೊಂಡು ಮಾಡ್ತಕ್ಕಂಥದ್ದು ಆ ಕಾರ್ಯವನ್ನು, ಸೇತುವನ್ನು ಕಟ್ಟುವಂಥದ್ದು, ಕೊನೆಯದ್ದು ಸಾಗರವಿರುವಲ್ಲಿ ಧೂಳೇಳಿಸಿ, ಸಾಗರವಿರುವಲ್ಲಿ ಧೂಳೇಳಿಸಿ ಆ ದಾರಿಯಲ್ಲಿ ಸಮುದ್ರವನ್ನು ದಾಟಿ ಹೋಗ್ತಕ್ಕಂಥದ್ದು. ಇಲ್ಲಿಯವರೆಗೆ ತನಗೆ ವ್ಯಾಪ್ತಿ ಇದೆ ಎನ್ನುವುದನ್ನು ರಾಮನು ಇಲ್ಲಿ ಪ್ರಕಟಪಡಿಸ್ತಾನೆ. ಅದಿರಲಿ ಬಿಡು, ಆ ವಿಷಯ ಮತ್ತೆ ನೋಡೋಣ. ಹನುಮಂತ, ನೀ ಇದನ್ನು ಹೇಳು, ಲಂಕೆಯಲ್ಲಿ ಏನ್ ಕಂಡೆ ನೀನು, ನನಗೆ ಬೇಕಾಗಿರುವಂತದನ್ನು ಹೇಳು. ಲಂಕೆಯಲ್ಲಿ ಏನ್ ಕಂಡೆ, ಕೋಟೆ ಹೇಗಿದೆ, ಬಾಗಿಲು ಹೇಗಿದೆ, ಅಲ್ಲಿ ಸೈನ್ಯ ಹೇಗಿದೆ, ರಾಕ್ಷಸರದ್ದು ಪ್ರವೇಶ ಹೇಗೆ, ನಿರ್ಗಮ ಹೇಗೆ, ಯುದ್ಧವನ್ನು ಮಾಡುವ ದೃಷ್ಟಿಯಿಂದ, ಯುದ್ಧವನ್ನು ಗೆಲ್ಲುವ ದೃಷ್ಟಿಯಿಂದ ಲಂಕೆಯ ಸೂಕ್ಷ್ಮಗಳನ್ನು ಹೇಳು ನನಗೆ. ಇದಕ್ಕಾಗಿ ಹನುಮಂತ ಬಾಲ ಸುತ್ತ ಸುಡಲಿ, ಲಂಕೆಯನ್ನು ನೋಡ್ತೇನೆ ಇನ್ನೊಮ್ಮೆ, ಹಗಲು ಹೊತ್ತು ಲಂಕೆಯನ್ನು ನೋಡ್ತೇನೆ. ಎಲ್ಲೋ ಒಂದು ಅವನಿಗೊಂದು ಸೂಚನೆ ಇದೆ ಒಳಗಡೆಗೆ, ನಮ್ಮ ಪ್ರಭು ಒಂದು ದಿನ ಇದನ್ನು ಕೇಳಬಹುದು, ಏನೇನುಂಟು ಹೇಳು ಲಂಕೆಯಲ್ಲಿ ಅಂತ ಕೇಳಿದ ಉತ್ತರ ಹೇಳಲಿಕ್ಕೆ ಬೇಕಲ್ಲ. ಹಾಗಾಗಿ ತನ್ನ ಬಾಲವನ್ನು ಬಲಿದಾನವಾಗಿ ಕೊಟ್ಟಾದರೂ ಕೂಡ ಬಾಲ ಸುಡುತ್ತಿರುವಾಗಲೇ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹನುಮಂತ ಹಾಗೆ ನೋಡಿದ್ದು. ಅದನ್ನೇ ಕೇಳ್ತಾನೆ, ಕತಿ ದುರ್ಗಾಣಿ ಲಂಕಾಯ, ಲಂಕೆಗೆ ದುರ್ಗಗಳೆಷ್ಟು. ದುರ್ಗಗಳು ಅಂದ್ರೆ ಕೋಟೆಗಳು, ಕೋಟೆಗಳಂದ್ರೆ ಕೋಟೆ ಬರೇ ಕೃತ್ರಿಮ ಕೋಟೆ ಮಾತ್ರ ಕೋಟೆಯಲ್ಲ. ನಮ್ಮದ್ರಲ್ಲಿ ನಿಮ್ಗೆ ಹೇಳಿದ್ವಲ್ಲ, ಜಲದುರ್ಗ, ವನದುರ್ಗ, ಗಿರಿದುರ್ಗ, ಕೃತ್ರಿಮ ದುರ್ಗ ಅದನ್ನ ಹೇಳ್ತೇವೆ ಏನೇನಂತ. ಹೀಗೆ ಎಷ್ಟು ರೀತಿಯ ರಕ್ಷಣಾ ಕವಚಗಳು ಲಂಕೆಗೆ ಇದ್ದಾವೆ,
ಅದೆಲ್ಲ ಹೇಳು.
ನನ್ನ ಕಣ್ಣಿಗೆ ಕಟ್ಟಬೇಕು
ಹಾಗೆ ಹೇಳು.
ಅದು ಬೇರೆ, ದರ್ಶನಾದಿ ಭವಾನರ ಈಗ ನನ್ನ ಕಣ್ಣಿಗೆ ಕಟ್ಟುವಂತೆ ಅದೆಲ್ಲವನ್ನು ಹೇಳು. ಹಾಗೆ ಬಲಸ್ಯ ಪರಿಮಾಣಂಚ, ರಾವಣನ ಸೈನ್ಯದ ಪರಿಮಾಣ, ರಾವಣನ ಸೈನ್ಯವು ಎಷ್ಟಿದೆ, ಏನಿದೆ ಆ ಸೈನ್ಯದಲ್ಲಿ. ದ್ವಾರ ದುರ್ಗ ಕ್ರಿಯಾಮಪಿ, ದ್ವಾರವನ್ನು ಮತ್ತು ಕೋಟೆಗಳನ್ನು, ದುರ್ಗವನ್ನು ಹೇಗೆ ನಿರ್ಮಾಣ ಮಾಡಲಾಗಿದೆ, ಏನನ್ನು ಬಳಸಿ ಕಟ್ಟಿದ್ದಾರೆ ದ್ವಾರ, ಏನು ಲೋಹದ್ದ, ಮರದ್ದ, ಕಲ್ಲಿನದ್ದ, ಯಾವುದರದ್ದು, ಕೋಟೆಯನ್ನು ಹೇಗೆ ಕಟ್ಟಿದ್ದಾರೆ. ದ್ವಾರ ದುರ್ಗ ಕ್ರಿಯಾಮಪಿ ಗುಪ್ತಿ ಕರ್ಮಚ, ರಕ್ಷಣಾ ವಿಧಾನಗಳು ಏನು, ಲಂಕೆಗೆ ರಕ್ಷಣಾ ವಿಧಾನಗಳೇನು, ರಾಕ್ಷಸರ ಮನೆಗಳು, ಆ ಮನೆಗಳ ವಿನ್ಯಾಸ ಹೇಗಿದೆ, ಎಲ್ಲಿ ರಾವಣನ ಮನೆ ಇದೆ, ಎಲ್ಲಿ ಪ್ರಹಸ್ತನ ಮನೆ, ಕುಂಭಕರ್ಣನ ಮನೆ, ಇಂದ್ರಜಿತ್ತಿನ ಮನೆ ಎಲ್ಲಿದೆ. ಯಥಾ ಸುಖಂ ಯಥಾವಚ್ಚ ಲಂಕಾಯಾಮಸೆ ದೃಷ್ಟವಾನ್, ನೀನು ಸುಖವಾಗಿ ನೋಡಿದೆ ಅಲ್ವಾ ಲಂಕೆಯೊಳಗೆ, ಯಥಾವತ್ತಾಗಿ ನೋಡಿದೆಯೇ ಲಂಕೆಯನ್ನು, ಸುಖವಾಗಿ ನೋಡಿದೆ ತಾನೆ, ಅದು ಹೇಳು. ಸುಖವಾಗಿ ಅಂದ್ರೆ ಸೀತೆ ಕೃಪೆಯಿಂದ ಸುಖವಾಗಿ ನೋಡಿದ್ದು, ಇಲ್ಲ ಅಂದ್ರೆ ಗಂಭೀರ ಇತ್ತು ಪರಿಸ್ಥಿತಿ. ಈ ಕಡೆಯಿಂದ ಬಾಲ ಸುಡ್ತಾ ಇದೆ, ಆ ಕಡೆಯಿಂದ ನೋಡಬೇಕು ಅಂತ, ಏನುಂಟು ಏನಿಲ್ಲ ಅಂತ ಸಾಧ್ಯವ. ನಮ್ಮ ಮಾಮೂಲಿ ಭಾಷೆ ಹೇಳೋದಾದ್ರೆ ಊದಿನ ಕಡ್ಡಿ ತಾಗಿದ್ರೆ ನಾವು ಅಯ್ಯೋ ಅಂತ ಹಾರ್ತೇವೆ, ಹೊತ್ತಿಸಿದ ಊದಿನ ಕಡ್ಡಿ ತಾಗಿದ್ರೆ ಅಯ್ಯೋ ಅಂತ ಹಾರ್ತೇವೆ. ಬಾಲಕ್ಕೆ ಬೆಂಕಿ ಎತ್ತು ಉರಿತಿರಬೇಕಾದ್ರೆ ಕೋಟೆ ಹೇಗಿದೆ, ಬಾಗಿಲು ಹೇಗಿದೆ, ಕಲ್ಲಿ ಅಂತ ಕಲ್ಲಲ್ಲಿ ಕಟ್ಟಿದೆಯಾ ಕೋಟೆ, ಇನ್ನು ಮಣ್ಣ ಕಟ್ಟಿದೆಯಾ, ನೋಡಬೇಕಾದ್ರೆ ಹನುಮಂತನಾಗಬೇಕು ಅಷ್ಟೇ ಹೊರತು ಇನ್ಯಾರು ಕೊಡಲು ಸಾಧ್ಯ ಇಲ್ಲ ಅಂತ. ಆದ್ರೆ ರಾಮನಿಗೆ ಗೊತ್ತು, ಯಥಾವಚ್ಚ ದೃಷ್ಟವಾನ್, ನೀನು ಯಥಾವತ್ತಾಗಿ ನೋಡಿದೆಯೇ, ಯಥಾ ಸುಖಂಚ ಸುಖವಾಗಿ ನೋಡಿದೀ ತಾನೆ. ಸರ್ವಮಾಧ್ಯಕ್ಷ ಎಲ್ಲವನ್ನು ಹೇಳು, ತತ್ವೇನ ಇದ್ದದ್ದು ಇದ್ದ ಹಾಗೆ ಬಿಡಿಸಿ ಬಿಡಿಸಿ ಹೇಳು. ಯಾಕೆಂದ್ರೆ ನೀನು ಕುಶಲ, ಕುಶಲ ನೀನು, ವೀಕ್ಷಣೆಯಲ್ಲಿ ಕುಶಲ, ವಿವರಣೆಯಲ್ಲಿ ಕೂಡ ಕುಶಲ ಅಂತ. ವೀಕ್ಷಕ ವಿವರಣೆ ಅಂತ ಹೇಳ್ತಾರಲ್ಲ, ವೀಕ್ಷಕ ವೀಕ್ಷಣೆ ಮತ್ತು ವಿವರಣೆ ಎರಡರಲ್ಲಿ ಕೂಡ ಕುಶಲ ನೀನು ಹೇಳು ಎಂಬಲ್ಲಿಗೆ ರಾಮನ ಕಾರ್ಯಕ್ಕೆ ಇಳಿದಾಯಿತು. ಸಮುದ್ರವನ್ನು ಮನಸ್ಸಿನ ಮೂಲೆಯಲ್ಲಿ ಇಟ್ಟುಕೊಂಡು ಅದು ಮಾಡ್ತೇನೆ ಸಮಯ ಬಂದಾಗ ಮಾಡಬೇಕಾದ್ದನ್ನು, ನೀವು ಚಿಂತೆ ಬಿಡಿ ಎನ್ನುವ ಹಾಗೆ ಸಾಗರವನ್ನು ತನ್ನ ಮನಸ್ಸಿನ ಮೂಲೆಯಲ್ಲಿ ಇಟ್ಟುಕೊಂಡು ಹನುಮನು ರಾಮನು ಕಾರ್ಯಕ್ಕೆ ಇಳಿದಾಯಿತು. ವರದಿ ಕೇಳ್ತಾ ಇದ್ದಾನೆ ಹನುಮಂತನಲ್ಲಿ. ಆಗ ಆ ಮಾತು ಬಲ್ಲವರಲ್ಲಿ ಅಗ್ರಗಣ್ಯನಾದ ಹನುಮನು ರಾಮನನ್ನ ಕುರಿತು ಹೀಗೆ ಹೇಳಿದನು, ಶೂಯತಾಂ ಕೇಳು ಪ್ರಭು, ಸರ್ವವಾಕ್ಯಾಸ್ತಿ ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳ್ತೇನೆ. ದುರ್ಗ ಕರ್ಮ ವಿಧಾನತ, ಕೋಟೆ ಕೊತ್ತಲ ಅದು ಹೇಗಿದೆ ಏನಿದೆ ಎಂಬುದನ್ನು ವಿಧಾನತಃ ಬಿಡಿಸಿ ಬಿಡಿಸಿ ಹೇಳ್ತೇನೆ. ಲಂಕೆಯು ಕೋಟೆ ಕೊತ್ತಲಗಳ ಮೂಲಕವಾಗಿ ಹೇಗೆ ರಕ್ಷಿತವಾಗಿದೆ ಮತ್ತು ಸೈನ್ಯದ ಮೂಲಕವಾಗಿ ಹೇಗೆ ರಕ್ಷಿತವಾಗಿದೆ ಎರಡನ್ನು ಹೇಳ್ತೇನೆ. ಮತ್ತು ರಾಕ್ಷಸರು ಎಷ್ಟು ಮತ್ತು ಎಷ್ಟು ಪ್ರೀತಿಯಿಂದ ಇದ್ದಾರೆ ರಾವಣನಲ್ಲಿ ರಾಕ್ಷಸರು, ಅದು ಕೂಡ ಮುಖ್ಯ ತಾನೆ. ಅದು ಲಂಕೆಯ ಸಮೃದ್ಧಿ ಎಷ್ಟು ಮತ್ತು ಸಮುದ್ರ ಎಷ್ಟು ಭಯಂಕರ, ಸಮುದ್ರವನ್ನು ದಾಟಿತಾನೆ ಹೋಗಬೇಕು. ಹಾಗೆ ಸೈನ್ಯ ವಿಭಾಗ, ರಾವಣನ ಸೈನ್ಯ ವಿಭಾಗ, ಕುದುರೆಗಳು, ಆನೆಗಳು, ಕಾಲಾಳಗಳು ಅಥವಾ ಕುದುರೆ ಇದು ರಥಗಳು, ಹಾಗೆ ಬೇರೆ ಬೇರೆ ಗುಲ್ಮಗಳು, ಆ ಸೈನ್ಯ ವಿಭಾಗ ಮತ್ತು ನಿರ್ದೇಶಂ ವಾಹನ ಸ್ಥಿತ ವಾಹನಗಳು, ವಾಹನಗಳು ಅಂದ್ರೆ ಅವತ್ತಿನ ಕಾಲದಲ್ಲಿ ಆನೆ ಕುದುರೆಗಳಿಗೆ ವಾಹನಗಳು ಅಂತ ಹೆಸರು, ಆನೆ ಕುದುರೆ ಒಂಟೆ ಇತ್ಯಾದಿಗಳು ವಾಹನಗಳು ಮತ್ತು ರಥ ಇತ್ಯಾದಿಗಳು ಕೂಡ ಜೊತೆಗೆ ಸೇರಿ ಬರ್ತವೆ. ವಾಹನಗಳ ಒಂದು ವಿವರಣೆ ಎಲ್ಲವನ್ನು ಹೇಳ್ತೇನೆ ಎಂಬುದಾಗಿ ಹೇಳಿ, ಲಂಕೆ ಹೇಗಿದೆ ಅಂದ್ರೆ ಹಳೆ ಕಥೆ ಇದು, ಈಗಿನ ಕಥೆ ಬೇರೆ ಆಗಿದೆ, ಹನುಮಂತ ಹೋಗಿ ಬಂದಲ್ಲಿ ಬೇರೆ ತರ ಇದೆ. ಹಳೆ ಕಥೆ ಕೃಷ್ಟ ಪ್ರಮುದಿತ ಲಂಕ, ಲಂಕೆ ಅಂದ್ರೆ ಅದು ಹರ್ಷಪೂರ್ಣವಾಗಿರ್ತಕ್ಕಂಥ ನಗರಿ, ಭಾರಿಯಲ್ಲಿ ಬೇಕಾದ್ದೆಲ್ಲ ಇದೆ, ಏನು ಮೋಜಿಗೆ ಬೇಕೋ ಎಲ್ಲವೂ ಕೂಡ ಇದೆ. ಹಾಗಾಗಿ ಭಾರಿ ಒಂದು ಗೆಲುವಿನಲ್ಲಿ ಉತ್ಸಾಹದಲ್ಲಿ ಸಂತೋಷದಲ್ಲಿ ಇರತಕ್ಕಂಥ ಒಂದು ಊರದು. ಮತ್ತ ದ್ವಿಪ ಸಮಾಕುಲ ಮದಿಸಿದ ಗಜಗಳನ್ನು ತುಂಬಿದೆ ಲಂಕೆ, ಮಹತಿ ರಥ ಸಂಪೂರ್ಣ. ಅಷ್ಟು ದೊಡ್ಡ ಲಂಕೆಯಲ್ಲಿ ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಲಂಕೆಯನ್ನು ರಥಗಳು ತುಂಬಿದ್ದಾವೆ, ಮಹಾರಥಗಳು ತುಂಬಿದ್ದಾವೆ, ರಾಕ್ಷಸ ಗಣಗಳಿಂದ ವ್ಯಾಪ್ತವಾಗಿದೆ ಲಂಕೆ, ಕುದುರೆಗಳು ಕೂಡ ತುಂಬಾ ಇದ್ದಾವೆ ಅಲ್ಲಿ. ಸಾಮಾನ್ಯ ಶತ್ರುಗಳು ಲಂಕೆಯನ್ನು ಪ್ರವೇಶ ಮಾಡಲಿಕ್ಕಾಗಲಿ ಯುದ್ಧ ಮಾಡಲಿಕ್ಕಾಗಲಿ ಸಾಧ್ಯ ಇಲ್ಲ. ಲಂಕೆಗೆ ಭದ್ರಕೋಟೆ ನಾಲ್ಕು ಮಹಾದ್ವಾರಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನಾಲ್ಕು ದಿಕ್ಕಿಗೆ ನಾಲ್ಕು ಮಹಾದ್ವಾರಗಳು. ದೃಢಬದ್ಧ ಕವಾಟಾನಿ, ಆ ಕದಗಳು, ಕದಗಳು ಅಂದ್ರೆ ಎರಡು ಎರಡು ಭಾಗ ಇರ್ತದಲ್ಲ, ಬಾಗಿಲು ಹಾಕ್ತೇವಲ್ಲ, ಕದ ಅಂತ ಕರಿತೇವೆ ಅದನ್ನ. ಆ ಕದಗಳು ತುಂಬಾ ವಿಶಾಲವಾಗಿದ್ದಾವೆ, ತುಂಬಾ ಭದ್ರವಾಗಿದ್ದಾವೆ ಮತ್ತು ಬಲವಾಗಿ ಕೂತ್ಕೊಳ್ತಾರೆ. ಅಂದ್ರೆ ಕೆಲವು ಸಾರಿ ಏನಂದ್ರೆ ಬಾಗಿಲು ಹಾಕಿದ ಮೇಲೆ ಜನ ಬಿಡಾಡ್ಬೋದು, ಒಳಗಡೆ ಒಳಗಡೆ ಹೊರಗಡೆ ಅಂತ ಬಾಗಿಲಲ್ಲೇ ಇರ್ತದೆ. ಕೆಲವು ಬಾಗಿಲು ಹಾಕಿದ್ರು ಆ ಕಡೆ ಈ ಕಡೆ ಎಲ್ಲವೂ ಕೇಳ್ತಾ ಇರ್ತದೆ, ಕೆಲವು ಬಾಗಿಲು ಹಾಕಿದ್ರು ಆ ಕಡೆ ಈ ಕಡೆ ಎಲ್ಲ ಕಾಣ್ತಾ ಇರ್ತದೆ, ಇನ್ನೂ ಕೆಲವು ಬಾಗಿಲು ಹಾಕಿದ್ರು ಕೂಡ ಆ ಕಡೆ ಈ ಕಡೆ ಓಡಾಡ್ಬೋದು ಸುಲಭವಾಗಿ, ತೊಂದರೆ ಏನೂ ಇಲ್ಲ ಅಂತ. ಅಂತ ಅವಕಾಶ ಯಾವುದೂ ಇಲ್ಲ. ಬಾಗಿಲು ಹಾಕಿದ್ರೆ ಬಂದ್, ಒಂದು ಸೊಳ್ಳೆ ಕೂಡ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆಗಿದೆ, ಅಷ್ಟು ಭದ್ರವಾಗಿದೆ ಬಾಗಿಲುಗಳು. ದೃಢಬದ್ಧ ಕವಾಟ ಮತ್ತು ಹೌದು, ಅಗುಳಿ ಚೆನ್ನಾಗಿಂದ ಇರದೆ ಮೆಲ್ಲ ಅಗುಳಿ ತೆಕ್ಕೊಂಡು ಒಳಗಡೆ ಬರ್ಬೋದು, ಹಾಗೂ ಇಲ್ಲ. ಮಹಾಪರಿಗವಂತೆ ಚ ದೊಡ್ಡದಾದ ಕಬ್ಬಿಣದ ಅಗುಳಿಗಳು, ಅದೇನು ಅದು ಬಗ್ಗಿಸಲಿಕ್ಕೂ ಸಾಧ್ಯ ಇಲ್ಲ, ಮರಿದಕ್ಕೂ ಸಾಧ್ಯ ಇಲ್ಲ, ತೆಗಿಲಿಕ್ಕೂ ಸಾಧ್ಯ ಇಲ್ಲ ಇರ್ತಕ್ಕಂಥ ದೊಡ್ಡ ಕಬ್ಬಿಣದ ಅಗುಳಿ. ಅದರದ್ದು ನೆನಪು ಹನುಮಂತನಿಗೆ, ಅದು ತಗೊಂಡೆ ಭಾರಿ ಕಾರ್ಯಕ್ರಮ ಮಾಡಿದಾನ ಅವನು, ಕಬ್ಬಿಣದ ಅಗುಳಿ ತಗೊಂಡೆ ಅರ್ಧ ಅರ್ಧ ಇದ್ದು ಅದರಲ್ಲೇ ಮಾಡಿದ್ದಾನೆ, ಹಾಗಾಗಿ ಮೊದಲು ಅಲ್ಲಿಂದ ಶುರು ಮಾಡಿದ. ದೊಡ್ಡ ದೊಡ್ಡ ಅಗುಳಿಗಳಿವೆ ಅದಕ್ಕೆ ಬಾಗಿಲುಗಳಿಗೆ, ನನಗೆ ಸಾಕಾಗುವಷ್ಟು. ಹಾಗೆ ವಿಪುಲವಾದ ವಿಶಾಲವಾದ ದೊಡ್ಡದಾಗಿರ್ತಕ್ಕಂಥ ನಾಲ್ಕು ಮಹಾದ್ವಾರಗಳು. ಆ ನಾಲ್ಕು ಮಹಾದ್ವಾರಗಳು, ಅಲ್ಲಿ ನಾಲ್ಕು ಮಹಾದ್ವಾರಗಳಲ್ಲಿ ಯಂತ್ರಗಳಿದ್ದಾವೆ. ಏನು ಯಂತ್ರಗಳು? ಇಶು ಯಂತ್ರಗಳು ಮತ್ತು ಉಪರ ಯಂತ್ರಗಳು. ಹಾಗಂದ್ರೆ ಏನು? ರಾಕ್ಷಸರಲ್ಲ, ಯಂತ್ರಗಳು ಬಾಣಗಳ ಮಳೆಗರಿತವೆ, ಯಂತ್ರಗಳು ಬಂಡೆಗಳ ಮಳೆಗರಿತವೆ ಮೇಲಿಂದ, ಅಂತ ಯಂತ್ರಗಳಿದ್ದಾವಂತೆ ನೋಡಿ. ತತ್ರ ಇಶೂಪಲ ಯಂತ್ರಾಣಿ ಭಗವಂತಿ ಮಹಾಂತೆ ಚ, ದೊಡ್ಡದಾಗಿರ್ತಕ್ಕಂಥ ಇಶು ಯಂತ್ರಗಳು, ಉಪಲ ಯಂತ್ರಗಳು, ಬಲವಂತಿ ಬಲಿಷ್ಠವಾಗಿರ್ತಕ್ಕಂಥ ಯಂತ್ರಗಳು. ಅವು ಎಷ್ಟರ ಮಟ್ಟಿಗೆ ಸಮರ್ಥವಾಗಿದ್ದಾವೆ ಅಂದ್ರೆ, ಆ ಯಂತ್ರಗಳು ಪ್ರತಿ ಸೈನ್ಯ ಶತ್ರು ಸೈನ್ಯದ ಕತೆ ಅಲ್ಲೇ ಮುಗಿದೋಗ್ತದೆ. ಯಾಕೆಂದ್ರೆ ಕೋಟೆ ಹತ್ತ ಸೈನ್ಯ ಬರ್ತಿದ್ದಾಗೆ, ಶತ್ರು ಸೈನ್ಯ ಬರ್ತಿದ್ದಾಗೆ ಮೇಲಿಂದ ಸಹಸ್ರಾರು ಲಕ್ಷೋಪಲಕ್ಷ ಬಾಣಗಳು ಆ ಸೈನ್ಯದ ಮೇಲೆ ಬಿದ್ದರೆ, ಬಂಡೆಗಳು ಬಂದು ಬಿದ್ದರೆ ಆ ಸೈನ್ಯ ಉಳಿಯೋದಾದ್ರೆ ಹೇಗೆ? ನೋಡಿ ಎಂತ ವ್ಯವಸ್ಥೆ ಇತ್ತು ಅವತ್ತಿನ ಕಾಲದಲ್ಲಿ. ಲಂಕೆ ಕಡೆಗೆ ಒಂದು ವ್ಯಕ್ತಿ ಕೂಡ ಒಂದು ಜೀವ ಕೂಡ ಹಾನಿಯಾಗೋದಿಲ್ಲ, ಯಾಕೆಂದ್ರೆ ಯಾರು ಯುದ್ಧಕ್ಕೆ ಬಂದಿರೋದಿಲ್ಲ ಇನ್ನು ಕೂಡ ಅಂತ. ಬಾಣಗಳ ಬಂಡೆಗಳ ದೊಡ್ಡ ಮಳೆ ಬೀಳ್ತಾ ಇರ್ತದೆ ಶತ್ರುಗಳ ಮೇಲೆ. ಹಾಗಾಗಿ ಆಗತಂ ಪ್ರತಿ ಸೈನ್ಯಂ ತೈಹಿ ತತ್ರ ಪ್ರತಿ ನಿವಾರ್ಯತೆ, ಆ ಮಹಾದ್ವಾರಗಳ ಸಮ್ಮುಖದಲ್ಲಿಯೇ ಎದುರಾಗಿ ಬಂದಿರತಕ್ಕಂಥ ಸೇನೆಯನ್ನು ಅವರು ಬಡಿದುರುಳಿಸ್ತಾರೆ ಅಂತ ವ್ಯವಸ್ಥೆ. ಯಂತ್ರಗಳನ್ನು ದಾಟುವುದೇ ದುಸ್ತರ, ಇನ್ನು ರಾಕ್ಷಸರನ್ನು ಎದುರಿಸುವುದು ಎಲ್ಲಿಂದ ನೋಡಿ, ವ್ಯವಸ್ಥೆಗಳು ಎಷ್ಟಿದ್ವು ಅವತ್ತಿನ ಕಾಲದಲ್ಲಿ. ಇದರಲ್ಲಿ ವಿಶ್ವಕರ್ಮನ ವಿಧಾನ. ಆಮೇಲೆ ದ್ವಾರಗಳಲ್ಲಿ ನೂರಾರು ಶತಗ್ನಿಗಳು. ಶತಗ್ನಿ ಅಂದ್ರೆ ಒಮ್ಮೆಗೆ ನೂರು ಜನರನ್ನು ಕೊಲೆ ಬರೋಂತ ಒಂದು ಆಯುಧ ಅದು ಅಂತ ಸಣ್ಣ ಕ್ಷಿಪಣಿ ಇಟ್ಲೆ ಅನ್ಬೋದು ನೀವು ಅದನ್ನು. ಒಮ್ಮೆಗೆ ಶತಗ್ನಿ ನೂರು ಜನರನ್ನು ಕೊಲೆ ಬರೋಂತ ಆಯುಧ ಅದು. ಹಾಗೆ ಕಬ್ಬಿಣದ ಭಯಂಕರವಾಗಿರ್ತಕ್ಕಂಥ ಸಜ್ಜಾಗಿ ಇಡಲ್ಪಟ್ಟಿರತಕ್ಕಂಥ ನೂರಾರು ಶತಗ್ನಿಗಳು ದ್ವಾರಗಳಲ್ಲಿ ನಿಹಿತವಾಗಿ ಇರಿಸಲ್ಪಟ್ಟಿವೆ, ಅವು ಚಿಮ್ಮಿ ಬರುತ್ತವೆ. ಶತಗ್ನಿ ಅಂದ್ರೆ ಅದು ಮುಳ್ಳುಗಳಿರ್ತವೆ, ಅಲ್ಲಿ ಗದೆ ಅದು ದೊಡ್ಡದಾಗಿರ್ತಕ್ಕಂಥ ಗದೆ, ಮುಳ್ಳುಗಳಿರುತ್ತವೆ, ಲೋಹದ ಮುಳ್ಳುಗಳು, ಕಬ್ಬಿಣದ ಮುಳ್ಳುಗಳಿರ್ತವೆ. ಶತಗ್ನೀಚ ಚದುರ್ಹಸ್ತ ಲೋಹ ಕಂಟಕಿನಿ ಗದಾ, ಲೋಹ ಕಂಟಕಗಳು, ಲೋಹದ ಮುಳ್ಳುಗಳು ಉಳ್ಳಂತ ಗದೆ ಅದು. ನಾಲ್ಕು ಹಸ್ತ, ಒಂದು ಹಸ್ತ ಅಂದ್ರೆ ಅದು ಇಷ್ಟು ಬರ್ತದೆ, ಒಂದು ಹಸ್ತ ಅಂದ್ರೆ ಇಷ್ಟು ಅಂತದ್ ನಾಲ್ಕು, ಸುಮಾರು ಆರಡಿಯಷ್ಟು ಪ್ರಮಾಣ ಇರತಕ್ಕಂಥದ್ದು ಅದು. ಕ್ಷಿಪಣಿ ತರನೇ ಅನ್ಕೋಬಹುದು ನೀವು ಅದನ್ನು, ಹೆಚ್ಚು ಕಡಿಮೆ ಅದು ಪ್ರಯೋಗಿಸಲ್ಪಡ್ತದೆ. ಮತ್ತೆ ಕೋಟೆ, ಬಂಗಾರದ ಕೋಟೆ, ಏರ್ಲಿಕ್ಕೆ ಸಾಧ್ಯ ಇಲ್ಲ, ಏರ್ ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಎತ್ತರದ ಬಂಗಾರದ ಕೋಟೆ. ಬಂಗಾರದ ಕೋಟೆಗೆ ವಜ್ರಗಳು, ಹವಳಗಳು, ವೈಡೂರಿಗಳು, ಮುತ್ತುಗಳ ಅಲಂಕಾರ. ಇವರು ಕತೆ ನೋಡಿ ನೀವು ಅಂತ, ಹೆಚ್ಚಾಗಿದ್ದು ಚಿನ್ನ ಮತ್ತು ರತ್ನ ಇವರದ್ದು ಕತೆ ಅಂದ್ರೆ ಕೋಟೆಗೆ ಚಿನ್ನದ ಲೇಪನ ಮಾಡಿಕೊಂಡಿದ್ದಾರೆ. ಅಲ್ಲಿ ಸಾಲದೇ ಇರೋದಕ್ಕೆ ವಜ್ರ ಮುತ್ತು ರತ್ನ ವೈಢೂರ್ಯಗಳು ಅಲಂಕಾರ ಬೇರೆ. ಎಲ್ಲಿ? ಹೊರಗಡೆಗೆ. ಯಾರು ತಗೊಂಡೋದ್ರೆ ಅದು ಬರೋ ಹಾಗೆ ಇಲ್ಲ, ತಗೊಂಡೋಗೋದೆ ನಿಂದ ಅಂತ. ಅಷ್ಟು ಧೈರ್ಯ ಅದು, ಅಷ್ಟು ನಿಶ್ಚಿಂತೆ ಅದು. ಅಲ್ಲಿವರೆಗೆ ಬಂದ್ರೆ ಅವನು ತಗೊಂಡು ಹೋಗೋದಿಲ್ಲ ಅವನು ಅಂತ ಪರಿಸ್ಥಿತಿ. ಹಾಗಾಗಿ ನೋಡಿ, ಸುವರ್ಣಶ್ಚ ಸುವರ್ಣಮಯವಾಗಿರ್ತಕ್ಕಂತಹ ಮಹಾಪ್ರಾಕಾರ ಮತ್ತು ಮಣಿ ವಿದ್ರುಮ ವೈದೂರ್ಯ ಮುಕ್ತ ವಿರಚಿತ ಅಂತರಹ, ಮಣಿ ವಿದ್ರುಮ ವೈದೂರ್ಯಗಳಿಂದ ವಿರಚಿತವಾಗಿರ್ತಕ್ಕಂತಹ ಒಂದು ಅಲಂಕಾರಗಳಿದೆ. ಕೋಟೆಯ ನವರತ್ನಮಯ ಸುವರ್ಣಮಯ ಮಾತ್ರ ಒಳಗಿನ್ನೇನಿದ್ದೀತು. ಕೋಟೆ ಸುತ್ತ ಕಂದಕಗಳು, ಯಾವ ಕಡೆಯಿಂದ ಲಂಕೆಯನ್ನು ಪ್ರವೇಶ ಮಾಡಬೇಕು ಅಂದ್ರೂ ಕಂದಕ ಒಂದು ಅಟ್ಟೆ ಒಳಗಡೆ ಹೋಗಬೇಕು. ಕಂದಕಗಳು ಹೇಗಿವೆ ಅಂತಂದ್ರೆ, ತಳ ಸಿಗೋದಿಲ್ಲ, ನೀರು ಹರಿತದೆ ಕಂದಕಗಳಲ್ಲಿ, ನೀರಿನ ತಳ ಸಿಗೋದಿಲ್ಲವಂತೆ. ತಳ ಸಿಗದ ಆಳದ ನೀರು ಹರಿತಕ್ಕಂಥ ಕಂದಕಗಳು, ತಣ್ಣನೆಯ ನೀರಂತೆ. ಚರ್ಮವನ್ನು ಜಡಗೊಳಿಸ್ತಕ್ಕಂಥ ಅಂತಹ ತಣ್ಣನೆಯ ನೀರು. ಸರ್ವತಶ್ಚ ಮಹಾಭೀಮಾ ಶೀತ ತೋಯವಹಾಹ, ತಣ್ಣನೆಯ ನೀರು ಹರಿತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಅಗಾಧ ತಳ ಸಿಗದ ಆಳದ ಕಂದಕಗಳು, ಅಲ್ಲೆಲ್ಲ ಮೊಸಳೆಗಳು. ಆ ನೀರಲ್ಲಿ ಉದ್ದಕ್ಕೂ ಮೊಸಳೆಗಳು, ಕೆಳಗೆ ಬಿದ್ದರೆ ಅವನು ಮುಳುಗಿ ಸಾಯ್ತಾನೆ ಅಥವಾ ಮೊಸಳೆಗಳ ಕೈಗೆ ಸಿಕ್ಕಿ ಸಾಯ್ತಾನೆ ಅವನು. ಅಂತಹದೊಂದು ಪರಿಸ್ಥಿತಿ ಇದೆ ಅಲ್ಲಿ. ಹಾಗೆ ನಾಲ್ಕು ದ್ವಾರಗಳು ಒಳಗಿದೆ, ದ್ವಾರಗಳ ಮುಂದೆ ಕಂದಕ ಇದೆ. ಈ ಕಂದಕಕ್ಕೂ, ಈ ಕಂದಕ ಲಂಕೆಯ ಕೋಟೆಗೂ ಮತ್ತು ಹೊರಗು ಮಧ್ಯದಲ್ಲಿ ಕಂದಕ ಇದೆ, ಸೇತುವೆ ಇದೆಯಂತೆ. ಕಂದಕದ ಮೇಲೊಂದು ಸೇತುವೆ ಇದೆ ಲಂಕೆ ಒಳಗೆ ಬರಲಿಕ್ಕೆ ಹೊರಗೆ ಹೋಗಲಿಕ್ಕೆ. ದ್ವಾರೇಶು ತಾಸಾಂ ಚತ್ವಾರ ಸಂಕ್ರಮ ಅಂತ ಕರಿತಾ ಇದ್ದಾರೆ. ನಾಲ್ಕೂ ದ್ವಾರದಲ್ಲಿ ಕಂದಕಗಳ ಮೇಲೆ ಸೇತುವೆಗಳಿದ್ದಾವೆ, ವಿಶಾಲವಾಗಿರ್ತಕ್ಕಂಥ ಸೇತುವೆಗಳಿದ್ದಾವೆ. ಆ ಸೇತುವೆ ಮೇಲೆ ತುಂಬಾ ನಾನಾ ರೀತಿ ಯಂತ್ರಗಳು ಏನೇನಿದೆಯೋ ಅಲ್ಲಿ, ಶಿಲಾಯಂತ್ರ ಅಥವಾ ಬಾಣಯಂತ್ರ ಏನೇನೋ ಯಂತ್ರಗಳಿದ್ದಾವೆ ಅಲ್ಲಿ. ಮತ್ತೆ ಕಾವಲುಗಾರರ ಮನೆಗಳ ಸಾಲಿದೆ ಅಲ್ಲಿ, ಗೃಹಪಂಕ್ತಿ ಕಾವಲುಗಾರರ ಮನೆಗಳ ಸಾಲಿದೆಯಂತೆ ಅಲ್ಲಿ. ಎಷ್ಟು ಸ್ವಾರಸ್ಯ ಅಂದ್ರೆ, ಶತ್ರು ಸೇನೆ ಬಂದಾಗ ಅವರು ಆ ಸಂಕ್ರಮಣ ಸೇತುವೆಯನ್ನು ಎತ್ತಿ ಬಿಡ್ತಾರೆ. ಆ ಸೇತುವೆ ಅವರ ನಿಯಂತ್ರಣದಲ್ಲಿದೆ. ಬೇಕಾದಾಗ ಸೇತುವೆಯನ್ನು ಜೋಡಿಸ್ತಾರೆ, ಅವರಿಗೆ ಓಡಾಡಬೇಕು ಅಂತ ಸೇತುವೆ ಜೋಡಿಸ್ಕೊಳ್ತಾರೆ. ಶತ್ರು ಸೇನೆ ಬಂದಾಗ ಸೇತುವೆಯನ್ನು ಎತ್ತುವಂತಹ ವ್ಯವಸ್ಥೆ, ಅಂತ ಒಂದು ಯಂತ್ರಗಳ ಒಂದು ಅನ್ವೇಷಣೆ ಅವತ್ತಿನ ಕಾಲದಲ್ಲಿ ಇತ್ತು ಅಂತ. ಇವತ್ತು ನಾವು ಕೇಳ್ತೇವೆ, ಯಾವುದು ನದಿ ಬಂದ ಅದಂತದ್ದು ಸೇತುವೆ ಇದೆ ಅಂತ ಕೇಳಿದೆ ನಾವು. ಹಡಗು ಬಂದಾಗ ತೆರ್ಕೊಡುವಂತದ್ದು ಸೇತುವೆ, ಬಾಕಿ ಸಮಯದಲ್ಲಿ ಸೇತುವೆ ಕೂಡುತ್ತದೆ. ಹಡುಗು ದಾಟಬೇಕು ಅಂದ್ರೆ ಸೇತುವೆ ತೆರ್ಕೊಳ್ತದೆ. ಅಂತದ್ದು ಸೇತುವೆ ವ್ಯವಸ್ಥೆ, ಸೇತುವೆಗಳ ವ್ಯವಸ್ಥೆ ಲಂಕೆಯಲ್ಲಿ ಇತ್ತು. ಅದು ಹೇಗಿದೆ ಅಂದ್ರೆ, ಸೇತುವೆಯನ್ನು ಎತ್ತಿ ಆ ಶತ್ರು ಸೈನ್ಯವನ್ನು ಕಂದಕದಲ್ಲಿ ಚೆಲ್ಲುವಂತೆ ಇದೆ ಅದು. ಆ ಸೇತುವೆಗಳನ್ನು ಎತ್ತುವಾಗ ಶತ್ರು ಸೈನ್ಯವನ್ನೇ ಎತ್ತಿ ಕಂದಕದಲ್ಲಿ ಚೆಲ್ಲುವಂತೆ ಅಂತ ವ್ಯವಸ್ಥೆ ಅವರಲ್ಲಿದೆ. ಒಂದು ಸೇತುವೆ ತುಂಬಾ ದೃಢವಾಗಿದೆ, ಭದ್ರವಾಗಿದೆ, ಬಲವಾಗಿದೆ, ವಿಶಾಲವಾಗಿದೆ. ಆ ಸೇತುವೆಗೆ ಅನೇಕ ಅನೇಕ ಕಾಂಚನ ಸ್ತಂಭಗಳು, ಸ್ವರ್ಣ ಸ್ತಂಭಗಳಿದ್ದಾವೆ. ಅದಕ್ಕೆ ಅದರಲ್ಲಿ ಅಚ್ಚರಿಕೆಗಳಿದ್ದಾವೆ. ಕಾವಲಿಗಿರ್ತಕ್ಕಂಥ ರಾಕ್ಷಸ ಭಟ್ರು ಕೂತ್ಕೊಳ್ಳಬೇಕಾಗಿರ್ತಕ್ಕಂಥ ವೇದಿಕೆಗಳು, ಅಚ್ಚರಿಕೆಗಳು ಇರತಕ್ಕಂಥ ಒಂದು ಸೇತುವೆ, ಮುಖ್ಯವಾಗಿರ್ತಕ್ಕಂಥ ಸೇತುವೆ ಅಲ್ಲಿದೆ. ಇಷ್ಟು ರಚನೆ ಇಲ್ಲಿ. ಮತ್ತು ರಾವಣ ಸ್ವಯಂ ಪ್ರಕೃತಿ ಸಂಪನ್ನ, ಸ್ವಯಂ ರಾವಣನಿಗೆ ಅವನಿಗೆ ತುಂಬಾ ಮಾಹಿತಿ ಇದೆ. ಯುದ್ಧ ಹೇಗೆ ಮಾಡಬೇಕು, ಶತ್ರುಗಳನ್ನು ಹೇಗೆ ಗೆಲ್ಲಬೇಕು, ಯುದ್ಧದ ಒಂದು ವ್ಯವಸ್ಥೆ ವಿನ್ಯಾಸ ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ಕಲ್ಪನೆ ಇದೆ ರಾವಣನಿಗೆ. ಮತ್ತು ಸತತ ಯುದ್ಧೋತ್ಸಾಹ ಇದೆ ರಾವಣನಿಗೆ, ಸತತ ಯುದ್ಧೋತ್ಸಾಹ, ನಿರಂತರವಾಗಿ ಜಗಳಕ್ಕೆ ಕಾಯ್ದಾ ಇರ್ತಾನು. ಉತ್ಥಿತಶ್ಚ ಅಪ್ರಮತ್ತಶ್ಚ, ಯುದ್ಧದ ವಿಷಯದಲ್ಲಿ ಸದಾ ಜಾಗರೂಕ ರಾವಣ, ಉಪೇಕ್ಷೆ ಮಾಡೋದಿಲ್ಲ. ಸೈನ್ಯಗಳನ್ನು ಗಮನಿಸೋದು, ಸೈನ್ಯಗಳನ್ನು ನೋಡ್ಕೊಳ್ಳೋದು, ಏನಾಯ್ತು ಏನು ಹೋಯಿತು ನೋಡ್ತಕ್ಕಂಥದ್ದು, ಈ ಎಲ್ಲ ವಿಷಯಗಳು ಸೈನ್ಯದ ಮೇಲುಸ್ತುವಾರಿ ಮೇಲ್ವಿಚಾರಣೆಯಲ್ಲಿ ರಾವಣ ಎಲ್ಲಿಯೂ ಅವನು ಎಚ್ಚರ ತಪ್ಪೋದಿಲ್ಲ. ಉತ್ಥಿತಶ್ಚ ಅಪ್ರಮತ್ತಶ್ಚ ಬಲಾನಾಮರ ದರ್ಶನಿ, ಈ ಸೈನ್ಯ ಯುದ್ಧ ರಕ್ಷಣೆ ಈ ವಿಷಯದಲ್ಲಿ ರಾವಣ ಎಚ್ಚರ ತಪ್ಪುವ ಪ್ರಶ್ನೆಯೇ ಇಲ್ಲ. ಸೈನ್ಯದ ಉಸ್ತುವಾರಿ ಯಾರು, ಏನಾಗಿದ್ದಾರೆ, ಯಾರಿಗೇನು ವ್ಯವಸ್ಥೆ, ಪೂರ್ತಿ ಜಾಗರೂಕನಾಗಿದ್ದಾನೆ. ಶಂಕೆ ಹೇಗಿದೆ? ನಿರಾಲಂಬ, ಆಲಂಬನವೇ ಇಲ್ಲ ಹತ್ತದಕ್ಕೆ ಅಂತ ಆಗಿದೆ ಅದು. ದೇವದುರ್ಗ, ದೇವತೆಗಳು ಲಂಕೆಯನ್ನು ಪ್ರವೇಶ ಮಾಡೋಕೆ ಸಾಧ್ಯ ಇಲ್ಲ, ಮತ್ತು ದೇವತೆಗಳಿಗೂ ಕೂಡ ದುರ್ಗಮ ಅದು ಅಂತ. ಲಂಕೆಯ ಬಗ್ಗೆ ಉತ್ತರ ಕನ್ನಡದ ಒಂದು ಮಾತಿದೆ, ಟಂಕ ಚಿನ್ನ ಚತುರ್ದಶಿ ಅಂತಂದು ಮಾತಿದೆ. ಅಂದ್ರೆ ಈ ಗುದ್ದಲಿ ಪಿಕಾಸಿಂದ ಕಡಿದಿಟ್ಟ ಹಾಗೆ ಅಂತ, ಆ ಗೋಡೆಯನ್ನ ಈ ನೋಡಿ ಗೋಡೆ ಇದ್ದ ಹಾಗೆ ಅಂತ ಕಡಿದಿಟ್ಟ ಹಾಗೆ, ಪೂರ್ತಿ ಹೀಗೆ ನೇರವಾಗಿ ಕತ್ತರಿಸಿಟ್ಟ ಹಾಗೆ ನುಣುಪು ಮಾಡಿದಾಗ ಆಮೇಲೆ ಹತ್ತಲಿಕ್ಕೆ ಬರೆದಿರುತ್ತಾರೆ. ಆ ತರ ಇದೆ. ಯಾವುದು? ಕೋಟೆ ಇಲ್ಲ, ಪರ್ವತ. ಪರ್ವತವನ್ನು ನಾಲ್ಕು ಕಡೆಯಿಂದ ಕತ್ತರಿಸಿಬಿಟ್ಟಿದ್ದಾರೆ, ಅದನ್ನು ಪೂರ್ತಿ ನುಣುಪು ಮಾಡಿದ್ದಾರೆ, ಹತ್ತಕ್ಕೂ ಬರಬಾರ್ದು ಇಟ್ಕೊಂಡು ಅದನ್ನ ಅಂತ. ಹಾಗಾಗಿ ಟಂಕ ಚಿನ್ನ, ಟಂಕ ಅಂದ್ರೆ ಈ ಗುದ್ದಲಿ ಪಿಕಾಸಿಗೆ ಟಂಕ ಅಂತ ಹೇಳ್ತಾರೆ, ಅದರಿಂದ ಕತ್ತರಿಸಿ ನುಣುಪು ಮಾಡಿದಂತ ಇದೆ ಅದು. ಲಂಕೆ ಈಗಿನ ಚಿತ್ರ ಕೂಡ ನೋಡಬಹುದು, ಅಂದ್ರೆ ಕತ್ತರಿಸಿಟ್ಟಾಗಿದೆ ಕಂಬತ್ತರ ಈ ತರ ಅಂತ. ಮತ್ತೆ ನಾಲ್ಕು ಬಗೆಯ ಕೋಟೆಗಳು, ನಾಲ್ಕು ಬಗೆಯ ಕೋಟೆಗಳು ಅಂದ್ರೆ ನಾದೇ ಎಂ, ಸುತ್ತ ನದಿ ಇದ್ರೆ ಅದೊಂದು ಕೋಟೆ, ನದಿ ದಾಟ ಬರೋದು ಕಷ್ಟ ಶತ್ರುಸೈನ್ಯ. ಪಾರ್ವತಂ ಅಂದ್ರೆ ಪರ್ವತದ ತುಟ್ಟ ತುದಿಯಲ್ಲಿದ್ದರೆ ಪರ್ವತ ಹತ್ತು ಬರಬೇಕು ಅದು ಕಷ್ಟ. ವಾನ್ಯಂ ಅಂದ್ರೆ ಭಾರಿ ಪ್ರಮಾಣದ ಕಾಡಿದ್ರೆ ಕಾಡು ದಾಟಿ ಬರಬೇಕಾಗ್ತದೆ, ಕಾಡು ದಾಟಿ ಬರೋದು ಕಷ್ಟ, ಕಾಡಲ್ಲಿ ಏನಿದೆ ಏನೆಲ್ಲ ಗೊತ್ತಿರೋದಿಲ್ಲ ಅವರಿಗೆ. ನಮ್ಮ ಸೈನಿಕರು ಅಡಗಿರ್ಬೋದು ಅಂತ ಅವಕಾಶಗಳಿರ್ತವೆ. ಯಾವ ದುರ್ಗಕ್ಕೆ ಯಾವ ನಗರಕ್ಕೆ ವನದುರ್ಗವಿದೆಯೋ ಅಂತ. ಕೊನೆಯದು ಕೃತ್ರಿಮ ಅಂದ್ರೆ ಈ ಕಲ್ಲಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ. ನಾಲ್ಕು ಬಗೆಯ ಕೋಟೆಗಳು. ಲಂಕೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಭದ್ರವಾಗಿರ್ತಕ್ಕಂಥ ಕಲ್ಲಿನ ಕೋಟೆ ಇದೆ, ಅದಕ್ಕೆ ಸ್ವರ್ಣ ರೇಪ ಇರತಕ್ಕಂಥ ಕಲ್ಲಿನ ಕೋಟೆ ಇದೆ. ಅದಾದ್ಮೇಲೆ ಗಿರಿದುರ್ಗ ಪರ್ವತದ ತುಟ್ಟ ತುದಿಗಿದೆ, ಅದು ಪರ್ವತದಲ್ಲಿ ಉದ್ದಕ್ಕ ಕಾಡಿದೆ, ಕಾಡು ದಾಟಿ ಹೋಗಬೇಕು. ನದಿಗಳು ಸುತ್ತಿವೆ ಲಂಕೆಯನ್ನು, ಆಮೇಲೆ ಸಮುದ್ರ ಇದೆ. ಇಷ್ಟಿದೆ ವ್ಯವಸ್ಥೆಯಲ್ಲಿ. ಶಕುನೈ ರೇಪಿ ದುಷ್ಪ್ರಾಪೆ ಅಂತ ಹೇಳ್ತಾರೆ. ಪಕ್ಷಿಗಳು ಕೂಡ ಹೋಗೋ ಸುಲಭ ಇಲ್ಲ ಲಂಕೆಗೆ, ಪಕ್ಷಿಗಳು ಹೋಗೋದು ಕೂಡ ಕಷ್ಟ ಇದೆ, ಆ ತರಹ ಇದೆ. ಹಾಗಾಗಿ ಸಮುದ್ರವೆಂಬ ಕೋಟೆ, ಅದು ದಾಟಿದ ಮೇಲೆ ನದಿಗಳು ಸುತ್ತುವರೆದಿದೆ ಆ ಕೋಟೆ, ಆಮೇಲೆ ಕಾಡಿದೆ, ಶತಯೋಜನದ ಕಾಡಿದೆ. ಕಾಡಲ್ಲಿ ಎಲ್ಲಿ ರಾಕ್ಷಸರು ಹುದುಗಿರ್ತಾರೆ ಗೊತ್ತಿಲ್ಲ, ನಮಗೆ ಅಪರಿಚಿತ, ರಾಕ್ಷಸರಿಗೆ ಚಿರಪರಿಚಿತ ಅಂತ ಕಾಡಿದೆ. ಕಾಡು ದಾಟಿ ಪರ್ವತವನ್ನು ಹತ್ತಿ ಹೋಗಬೇಕು, ಪರ್ವತವನ್ನು ಕೆತ್ತಿ ನುಣುಪು ಮಾಡಿಟ್ಟಂತೆ ಇದೆ ಮೇಲೆ ಮೇಲೆ ಹೋದಾಗ, ಅಲ್ಲಿ ಅದನ್ನು ಹತ್ತಿ ಮೇಲೆ ಹೋಗಬೇಕಾಗ್ತದೆ. ಕೃತ್ರಿಮವಾಗಿರ್ತಕ್ಕಂಥ ಕಲ್ಲಿನ ಕೋಟೆ ಇದೆ, ಅದರ ನಂತರ ಭದ್ರವಾಗಿರ್ತಕ್ಕಂಥ ಬಲಶಾಲಿ ಆಗಿರ್ತಕ್ಕಂಥ ರಾಕ್ಷಸ ಸೈನ್ಯ. ಸ್ಥಿತ ಪಾರೆಯ ಸಮುದ್ರಸ್ಯ, ಸಮುದ್ರದ ಆಚೆ ದಡದಲ್ಲಿ ಇರತಕ್ಕಂಥದ್ದು ಅದು. ನೌಪಥೋಪಚನಾಸ್ತ್ಯತ್ರ ನೌಕಾ ಮಾರ್ಗವಿಲ್ಲ, ನೌಪಥೋಪಚನಾಸ್ತ್ಯತ್ರ ನೌಕಾ ಮಾರ್ಗವೂ ಇಲ್ಲ. ಸಮುದ್ರ ದಾಟಿ ಹೋಗೋಣ ಅಂದ್ರೆ ನೌಕಾ ಮಾರ್ಗ ತುಂಬಾ ಕಷ್ಟ, ಯಾಕೆಂದ್ರೆ ದಡದಿಂದ ಹೊಡೆದಾಗ್ತದೆ. ಅವ್ರು ನೌಕೆಯಲ್ಲಿ ಬರ್ತಾ ಇರಬೇಕಾದ್ರೆ ಈ ಕಡೆಯಿಂದ ಯೋಧರು ಹೋಗ್ತಾ ಇದ್ರೆ ಆ ಕಡೆ ಅವ್ರು ದಡದಲ್ಲಿ ಇರ್ತಾರೆ, ಇಳಿಯೋಕ್ಕಿಂತ ಮುಂಚೆ ಹೊಡೆದಾಗ್ಬೋದು ಅವ್ರು. ಹಾಗಾಗಿ ಅದೂ ಇಲ್ಲ. ನೌಪಥೋಪಚನಾಸ್ತ್ಯತ್ರ ನಿರಾದೇಶಶ್ಚ ಸರ್ವತಃ, ಮಾಹಿತಿ ಕೊಡೋರು ಕೂಡ ಇಲ್ಲ ಅಂತ. ಲಂಕೆ ಏನಿದೆ ಹೇಗಿದೆ ವಿಷಯಗಳು ತಿಳ್ಕೊಬೇಕು ಅಂತ ಹೇಳೋರು ಕೂಡ ಯಾರು ಇಲ್ಲ. ಗೊತ್ತಿರೋರು ಹೇಳೋರು ಮಾಹಿತಿ ಕೊಡೋರು ಯಾರಿಲ್ಲ. ಈ ಹನುಮಂತನೇ ಅವತ್ತಿನ ಕಾಲದಲ್ಲಿ ನೌಕಾ ಮಾರ್ಗ ಇರಲಿಲ್ಲ ನೋಡಿ. ಈಗ ಸೇತು ಸಮುದ್ರ ಮನ ಯೋಜನೆ ಯಾಕೆ ಬಂತು ಕೇಂದ್ರ ಸರ್ಕಾರ, ಹಿಂದಿನ ಹಳೆ ಕೇಂದ್ರ ಸರ್ಕಾರ ಸೇತು ಸಮುದ್ರ ಮನ ಯೋಜನೆ ಮಾಡಿಕೊಳ್ಳಿತು ಅಂದ್ರೆ ಲಂಕೆಯ ದಾರಿಯಲ್ಲಿರತಕ್ಕಂಥ ಹಳೆ ಸೇತುವೆ ಇದೆಯಲ್ಲ ರಾಮ ಸೇತು, ಅದನ್ನು ಮುರಿದು ದಾರಿ ಮಾಡಬೇಕು ಅಂತ. ಯಾವ ದಾರಿ? ಹಡಗಿನ ದಾರಿ. ಹಡಗು ಹೋಗಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಕೆಳಗಡೆ ಸೇತುವೆ ಇರೋದ್ರಿಂದ ಹಡಗು ದಾಟಿ ಹೋಗೋದಿಲ್ಲ. ಅದಕ್ಕೆ ಆ ಸೇತುವನ್ನು ಮುರಿದು ದಾರಿ ಮಾಡಕ್ ಹೊರಟಿತ್ತು ಸರ್ಕಾರ. ಎಲ್ಲ ಇರ್ತಾರೆ ಇಂಥ ಒಂದು ತುಗಲಕ್ ಸರ್ಕಾರಗಳು, ಇಂಥ ಒಂದು ಬುದ್ಧಿಗಟ್ಟ ಯೋಚನೆಗಳು ಬರ್ತಾ ಇರ್ತೇವೆ ಸರ್ಕಾರಗಳಿಗೆ, ಅವೆಲ್ಲ ಆಗುವಂಥದ್ದಲ್ಲ. ಸೇತುವೆ ಕಟ್ಟೋ ವಿಷಯ ಆಗಿರಲಿ, ಸೇತುವೆ ಕಟ್ಟೋಕ್ಕಿಂತ ಮುಂಚೆನೆ ಅಲ್ಲಿ ಸಮುದ್ರದ ವ್ಯವಸ್ಥೆ ಹೇಗಿದೆ ಅಂದ್ರೆ ನೌಪತ್ತು ಅಪಚನ ಅಸ್ತಿತ್ರ ನೌಕಾ ಮಾರ್ಗ ಇಲ್ಲ ಅಲ್ಲಿಗೆ ಅಂತ, ನೌಕಾ ಮಾರ್ಗಕ್ಕೆ ತೊಂದರೆ ಇದೆ ಅಂತ. ದೂರ ಪಾರಸ್ಯ, ದೂರ ಇದೆ ಹತ್ರ ಕೂಡ ಇಲ್ಲ. ಶೈಲಾಗ್ರೆ ರಚಿತ ದುರ್ಗ, ಬೆಟ್ಟದ ತುಟ್ಟ ತುದಿಯಲ್ಲಿ ರಚಿತವಾಗಿದೆ, ಪರಮ ದುರ್ಜಯವಾಗಿದೆ ಲಂಕೆ. ಹಾಗೆ ಪರಿಕಾಹ ಕಂದಕಗಳಿವೆ, ಶತಘ್ನಿಗಳಿದೆ, ಬಗೆ ಬಗೆಯ ಯಂತ್ರಗಳು, ಯಂತ್ರ ಅನ್ನೋ ವಿವಿಧ ಅನಿಸ ಬೇರೆ ಬೇರೆ ಬಗೆಯ ಯಂತ್ರಗಳು ಲಂಕೆಯನ್ನು ರಕ್ಷಣೆ ಮಾಡ್ತಾ ಇದ್ದೇವೆ, ಕಷ್ಟ ಇದೆ ಅದು ಅಂತ. ಆಮೇಲೆ ಬಲ ವಿಭಾಗವನ್ನು ಹೇಳ್ತಾನೆ ಹನುಮಂತ. ಪೂರ್ವದ್ವಾರದಲ್ಲಿ 10,000 ರಾಕ್ಷಸರಿದ್ದಾರೆ. ಪೂರ್ವದ್ವಾರದಲ್ಲಿ ಒಳಗಿನಿಂದ, ಒಳಗಿನ ಕಡೆಯಿಂದ ಎಲ್ಲ ನೋಡ್ಕೊಂಡ್ಬಂದೆ ಅಂತ ಕೃತಿಯನ್ನು. ಪೂರ್ವದ್ವಾರದಲ್ಲಿ ಒಳಗಿನಿಂದ ಸುಮಾರು 10,000 ಆಗಬಹುದಾದಷ್ಟು ರಾಕ್ಷಸರಿದ್ದಾರೆ. ಅವರನ್ನು ಶೂಲ ಮತ್ತು ಖಡ್ಗದಿಂದ ಯುದ್ಧ ಮಾಡ್ತಕ್ಕಂಥವರು. ದಕ್ಷಿಣ ದ್ವಾರದಲ್ಲಿ 100,000 ಸೈನಿಕರಿದ್ದಾರೆ. ಅಲ್ಲೂ ಚತುರಂಗ ಸೈನ್ಯವಿದೆ, ಭದ್ರವಾಗಿರ್ತಕ್ಕಂಥ ಸೈನ್ಯವಿದೆ. ಅದಕ್ಕಿಂತ ಹೆಚ್ಚು ಪಶ್ಚಿಮ ದ್ವಾರದಲ್ಲಿ ಸುಮಾರು 10,000 ಸೈನಿಕರಿದ್ದಾರೆ. ದಕ್ಷಿಣ ದ್ವಾರದ ಕಡೆಗೆ, ಪಶ್ಚಿಮ ದ್ವಾರದ ಕಡೆಗೆ ಅವರೆಲ್ಲ ಕತ್ತಿ ಉರಾಣೆಗಳನ್ನು ಹಿಡಿದು ಯುದ್ಧ ಮಾಡ್ತಕ್ಕಂಥವ್ರು, ಬಗೆ ಬಗೆಯ ಶಸ್ತ್ರಾಸ್ತ್ರಗಳು ಗೊತ್ತಿರ್ತಕ್ಕಂಥವ್ರು. ಆಮೇಲೆ ಉತ್ತರ ದ್ವಾರ, ರಾಮನು ಯಾವ ಕಡೆಯಿಂದ ಪ್ರವೇಶ ಮಾಡಬೇಕು, ಭಾರತದ ಕಡೆಗೆ ಇರತಕ್ಕಂಥ ಉತ್ತರ ದ್ವಾರ ಇದೆಯಲ್ಲ, ಅಲ್ಲಿ ಲಂಕೆಯ ಕೋಟಿ ಕೋಟ್ಯಂತರ ಸೈನ್ಯ, ದೊಡ್ಡ ಸೈನ್ಯ ಅಲ್ಲಿ ಜಮಾವಣೆಗೊಂಡಿದೆ ರಾಮನ ಪೂಜೆಗಾಗಿ. ರಾಮನ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ರಾವಣನಿಗೆ, ಇರಾ ಬರ ಸೈನ್ಯ ಎಲ್ಲ ಅಲ್ಲಿ ಜಮಾವಣೆ ಮಾಡಿ ಇಟ್ಟಿದ್ದಾನೆ ಉತ್ತರ ದ್ವಾರದಲ್ಲಿ. ಏನರ್ಥ? ಚಿಂತೆ ಇದೆ, ಆತಂಕ ಇದೆ, ಆ ಕಡೆಯಿಂದ ಬರ್ತಾರ ಶತ್ರುಗಳ ನಿರೀಕ್ಷೆ ಇದೆ ಅವನಿಗೆ. ಹಾಗಾಗಿ ಪೂರ್ವದ್ವಾರಕ್ಕಿಂತ ದಕ್ಷಿಣದಲ್ಲಿ ಹೆಚ್ಚು, ದಕ್ಷಿಣ ದ್ವಾರಕ್ಕಿಂತ ಪಶ್ಚಿಮದಲ್ಲಿ ಹೆಚ್ಚು, ಎಲ್ಲಕ್ಕಿಂತ ಉತ್ತರ ದ್ವಾರದಲ್ಲಿ, ಭಾರತದ ಕಡೆ ಇರತಕ್ಕಂಥ ದ್ವಾರದಲ್ಲಿ ಎಲ್ಲಕ್ಕಿಂತ ತುಂಬಾ ಹೆಚ್ಚು ಸಂಖ್ಯೆಯಲ್ಲಿ ರಾಕ್ಷಸರಿದ್ದಾರೆ. ರಾವಣನ ಭಯಕ್ಕೆ ಸೂಚಕ ಅದು. ಹಾಗೆ ಮಧ್ಯಮ ಗುಲ್ಮ ಅಂತ, ಮಧ್ಯಮ ಸ್ಕಂಧ ಅಂತ ಹೇಳ್ತಾರೆ, ಲಂಕೆಯ ಮಧ್ಯದಲ್ಲಿ ಕೋಟಿನ ಕೋಟಿ ರಾಕ್ಷಸರು ಅಲ್ಲಿ ಕೂಡ ಇದ್ದಾರೆ. ಇದಲ್ಲದೆ ಸೈನಿಕರು ಅಲ್ಲಿ ಕೂಡ ಇದ್ದಾರೆ. ಸಾಗರ ಕೋಟಿಶ್ಚ ರಾಕ್ಷಸ. ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿದ ಹನುಮಂತ ಕೊನೆಯಲ್ಲಿ ಹೇಳಿದ್ದೇನೆ, ಹೆಚ್ಚಿಗೆ ಯೋಚನೆ ಮಾಡೋದೇನು ಬೇಡ, ಆ ಸೇತುವೆಗಳನ್ನು ನಾನು ಮುರಿದಾಕಿದ್ದೇನೆ, ಹೋಗಿ ಸುಮ್ಮನೆ ಬಂದಿಲ್ಲ, ಅದೆಲ್ಲ ಗಮನಿಸಿ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತ ಗಮನಿಸಿ, ತೇಮಯ ಸಂಕ್ರಮ ಭಗ್ನಾಹ, ಆ ಸಂಕ್ರಮಗಳನ್ನು, ಆ ಸೇತುವೆಗಳನ್ನು ಪೂರ್ಣವಾಗಿ ನಾಶ ಮಾಡಿದ್ದೇನೆ. ಇಷ್ಟು ಬೇಗ ಅವ್ರಿಗೆ ಮತ್ತೆ ರಚನೆ ಮಾಡಕ್ ಸಾಧ್ಯ ಇಲ್ಲ ಅದನ್ನು. ಹಾಗೆ ಕಂದಕಗಳು ಮುಚ್ಚಿದ್ದೇನೆ ಪೂರ್ತಿ. ಕಂದಕ ಚಾವಪೂರಿತ ಸುಮ್ಮನೆ ಬಂದಿದೆ ಬರ್ಬೇಕಾದ್ರಿಂದ, ಅದನ್ನು ಸುಂದರಕಾಂಡ ವರ್ಣನೆ ಮಾಡಿಲ್ಲ, ಅದು ಇಲ್ಲಿ ಹೇಳ್ತಾನೆ ಹನುಮಂತ. ಕಂದಕಗಳನ್ನು ಹೆಚ್ಚು ಕಡಿಮೆ ಮುಚ್ಚಿದ್ದೇನೆ. ಯಂತ್ರಗಳನ್ನು ನಾಶ ಮಾಡಿರ್ತಾನೆ ಹೇಗಿದ್ರು, ಆ ಏನು ಶಿಲಾ ಯಂತ್ರಗಳು, ಬಾಣ ಯಂತ್ರಗಳೆಲ್ಲ ಇದೆಯಲ್ಲ, ಬಾಣದ ಮಳೆ ಮತ್ತು ಬಂಡೆಗಳ ಮಳೆ ಕರೆತಕ್ಕಂಥ ಯಂತ್ರಗಳು, ಅದನ್ನು ನಾಶ ಮಾಡಿದ್ದೇನೆ. ರಾವಣನ ತಲೆ ಇದ್ದಾಗಿದೆ. ಆಮೇಲೆ ಕೋಟೆ, ಕೋಟೆ ಕೆಲವು ಕಡೆ ಕೋಟೆ ಮುರಿದು ಹಾಕ್ಬಿಟ್ಟಿದ್ದಾನೆ, ಅವರನ್ನು ಕಟ್ಕೊಳ್ಬೇಕು ಹೊಸದಾಗಿ, ಮುರಿದೇ ಹಾಕ್ಬಿಟ್ಟಿದ್ದಾನೆ ಕೆಲವು ಕಡೆ ಕೋಟೆಯನ್ನು. ಮತ್ತೆ ಅವನು ಸೈನ್ಯ ಅಂದ್ರೆ ಸೈನ್ಯದ ಒಂದು ಭಾಗ, ಬಲೈಕ ದೇಶ ಸೈನ್ಯದ ಒಂದು ಭಾಗವನ್ನು ನಾಶವೇ ಮಾಡಿದ್ದಾನೆ, ಕೊಂದೇ ಹಾಕಿದ್ದಾನೆ. ಸಾಮಾನ್ಯ ಒಂದು ಭಯಂಕರ ಸೇನೆ ಮಾಡಬಹುದಾದಷ್ಟು ಹಾನಿಯನ್ನು ಒಬ್ಬನೇ ಮಾಡಿ ಬಂದಿದ್ದಾನೆ. ಲಂಕೆ ಭಾರೀ ಭಯಂಕರವಾದ ಒಂದು ಸೈನ್ಯ ಮಾಡುವಷ್ಟು ಕೆಲಸವನ್ನು ಒಬ್ಬನೇ ಮಾಡಿ ರಾಮನಿಗೆ ದಾರಿಯನ್ನು ಸುಗಮ ಮಾಡಿದ್ದಲ್ಲದೆ ವಿವರ ತಿಳ್ಕೊಂಡು ಬಂದಿದ್ದಾನೆ. ಬರಬೇಕಾದ್ರೆ ಎಷ್ಟು ಕೆಲಸ ಆಗಿದೆ ಅಲ್ಲಿ. ಅದು ರಾವಣನೇ ದೊಡ್ಡ ಕೋಟೆ ಅಂತ ಲಂಕೆಗೆ. ನೋಡಿ, ರಾಮನ ಕಣ್ಣಿಗೆ ಕಟ್ಟುವಂತೆ ಶಬ್ದ ಬೆಳೆಸಿದ್ರ, ಕಣ್ಣಿಗೆ ಕಟ್ಟುವಾಗ ಹೇಳು ಅಂತ, ಕಣ್ಣಲ್ಲಿ ನೋಡಿದಾಗಿರ್ಬೇಕು ಅಂತ ರಾಮ ಹೇಳಿದ್ದನ್ನು ನೀರಲ್ಲಿ ಸಾಕಾರ ಮಾಡಿದ್ದಾರೆ. ಇಲ್ಲಿ ಹನುಮನ ಬುದ್ಧಿಯಲ್ಲಿದೆ, ರಾಮನ ಕಣ್ಣು ಮುಂದೆ ಇದೆ ಅಂತ. ಅದು ಸಮುದ್ರ, ಪರ್ವತ, ಕೋಟೆ, ನಗರ ಮತ್ತೆ ಹಿಂದೆ ಭೂತ, ರಾವಣ ನಮಗೆ ಪಡಂಬೂತ ಅದು ಹೀಗೆ ಹಿಡ್ಕೊಂಡಿದೆ ಇಡೀ ಲಂಕೆಯನ್ನು. ಅದು ತುಂಬಾ ಸುಂದರವಾಗಿ ಬಂದಿದೆ ಚಿತ್ರ, ತುಂಬಾ ಚೆನ್ನಾಗಿದೆ. ಹೀಗೆ ಪರ್ವತ ಇರತಕ್ಕಂಥದ್ದು, 100 ಯೋಜನ ಹೀಗೆ ಹೋಗ್ಬೇಕು, 100 ಯೋಜನ ಹಾರ್ಕೊಂಡು ಹೋಗ್ಬೇಕು ಸಮುದ್ರದಲ್ಲಿ, ಸಮುದ್ರದ ಮೇಲೆ. ಆಮೇಲೆ 100 ಯೋಜನ ಕಾಡಲ್ಲಿ ಹೋಗ್ಬೇಕು, ಆಮೇಲೆ 100 ಯೋಜನ ನೆಟ್ಟೆಗೆ ಹೋಗ್ಬೇಕು. ಹೀಗೆ ಕಪಿಗಳಾಗಿದ್ರಿಂದ ಅಡ್ಡಿ ಇಲ್ಲ, ಕಪಿಗಳು ಅವುಗಳ ಕೌಶಲ ಇರ್ತವೆ, ಬೇರೆಯವರಿಗೆ ಕಷ್ಟ ಇದೆ. ಆಮೇಲೆ ಕೋಟೆ, ಅದರೊಳಗೆ ದೊಡ್ಡ ರಾಕ್ಷಸ ಸೈನ್ಯ, ಭಯಂಕರ ವ್ಯವಸ್ಥೆ ಅದು. ಕೊನೆಗೆ ಹನುಮಂತ ಹೇಳ್ತಾನೆ, ಏನಾದ್ರೂ ಮಾಡಿ ಸಮುದ್ರ ದಾಟೋಣ, ದೊಡ್ಡ ವಿಷಯ ಇಲ್ಲ, ಏನಕ್ಕೇನಿಸೆ ಮಾರ್ಗಣ, ಏನಾದ್ರೂ ಉಪಾಯವನ್ನು ಮಾಡಿ ಸಮುದ್ರವನ್ನು ದಾಟೋಣ, ಲಂಕೆ ನಷ್ಟವಾಯಿತು ಅಂತಲೇ ಭಾವಿಸಬಹುದು. ವಾನರರು ಲಂಕೆಯನ್ನು ಧ್ವಂಸ ಮಾಡಿದ ಅಂತಲೇ ಭಾವಿಸಬಹುದು. ಅಂಗದ, ತ್ರಿವಿಧ, ಮೈಂದ, ಜಾಂಬವಂತ, ಪನಸ, ನಲ, ಸೇನಾಪತಿ ನೀಲ, ಮತ್ತುಳಿದವರು ಯಾಕೆ ಬಲಶೇಷನ ಕಿಂತವ, ಉಳಿದವರಿಂದೇನು, ಇಷ್ಟೇ ಸಾಕು. ನಾವೆಲ್ಲ ಹೋದರೆ, ನಾವಿಷ್ಟೇ ಜನ ಹೋದರೂ ಕೂಡ ಲಂಕೆಯನ್ನು ನಾವು ಕಿತ್ತು ತರಬಲ್ಲೆವು. ಪರ್ವತಗಳಿಂದ, ಅರಣ್ಯಗಳಿಂದ, ಕಂದಕಗಳಿಂದ, ಮಹಾದ್ವಾರಗಳಿಂದ, ಕೋಟೆಯಿಂದ ಕೂಡಿರತಕ್ಕಂಥ, ರಾಕ್ಷಸ ಭವನಗಳಿಂದ ಕೂಡಿರತಕ್ಕಂಥ ಲಂಕೆಯನ್ನೇ ಕಿತ್ತೆತ್ತಿ ತರಬಲ್ಲೆವು ನಾವು. ಯಾರು? ಅಂಗದ, ವಿವಿಧ, ಮೈಂದ, ಜಾಂಬುವಂತ, ಪನಸ, ನಲ, ನೀಲ. ತಾನು ಹೇಳಿಲ್ಲ, ಅದನ್ನ ಅರ್ಪಣೆ ಮಾಡು ಪ್ರಭು. ಬಲಾನಾಂ ಸರ್ವಸಂಗ್ರಹಂ, ಇಡೀ ವಾನರ ಸೈನ್ಯ ಯುದ್ಧಕ್ಕಾಗಿ ಪ್ರಸ್ಥಾನ ಮಾಡಲಿ ಲಂಕೆಯ ಕಡೆಗೆ, ಅರ್ಪಣೆ ಮಾಡು. ಒಂದು ಒಳ್ಳೆ ಮುಹೂರ್ತ, ಮುಹೂರ್ತ ಮತ್ತು ಯುಕ್ತ ಏನು, ಯುಕ್ತ ಮುಹೂರ್ತದಲ್ಲಿ ಜ್ಯೋತಿಷ ಬಂತು, ಇಲ್ಲಿ ಕಾಲಜ್ಞಾನ ಬಂತು, ಯೋಗ್ಯವಾಗಿರ್ತಕ್ಕಂಥ ಮುಹೂರ್ತದಲ್ಲಿ ಪ್ರಸ್ಥಾನ ಅಭಿರೋಚಿಯ ಹೊರಡುವ ಅಪ್ಪಣೆ ಇರುತ್ತ ನೀನು ಕೊಡು ಎಂಬುದಾಗಿ ಹನುಮಂತ ಹೇಳಿದಾಗ ರಾಮನಿಗೆ ಸಂತೋಷವಾಯಿತು, ಉಬ್ಬಿ ಬಂತು ರಾಮನ ಮನಸ್ಸು ಮತ್ತು ವಿಶ್ವಾಸ. ಹನುಮಂತನಿಗೆ ರಾಮ ಹೇಳಿದಂತೆ, ಯಾವ ಲಂಕೆಯನ್ನು ನೀನು ನನಗೆ ತೋರಿಕೊಡ್ತಾ ಇದೆಯೋ, ಯಾವ ಲಂಕೆಯು ಘೋರಾಕಾರನಾದ ರಾವಣನಿಗೆ ಸೇರಿರ್ತಕ್ಕಂಥದ್ದು, ಆ ಲಂಕೆಯನ್ನು ನಾನು ಧ್ವಂಸಗೊಳಿಸುವೆ, ಇದು ಸತ್ಯ. ಸತ್ಯಮೇತದ್ರಭೀಮಿತೆ, ಇನ್ನು ಮುಂದೆ ನಿಮ್ಮೆಲ್ಲರ ಮುಂದೆ ಇದು ರಾಮನ ವಾಕ್ಯ, ರಾಮನ ವಚನ. ಯಾವ ಲಂಕೆಯನ್ನು ನೀನು ತೋರಿದೆಯೋ, ಆ ಭೀಮರಾಕ್ಷಸನ ಲಂಕೆಯನ್ನು ನಾನು ಧ್ವಂಸಗೊಳಿಸುವೆ ಎಂಬುದಾಗಿ ಪ್ರತಿಜ್ಞೆಗೈದು ಸುಗ್ರೀವನಿಗೆ ಅಪ್ಪಣೆಯನ್ನು ಕೊಟ್ಟ. ಹೊರಡೋಣ ಸುಗ್ರೀವ, ಈಗಲೇ, ನಾಳೆ ಎಲ್ಲ ನಡೆದಲ್ಲ. ಸುಗ್ರೀವ ಈಗಲೇ ಹೊರಡೋಣ. ಯಾಕೆ? ಪ್ರಾಪ್ತು ಮಧ್ಯಮ ದಿವಾಕರ, ಸೂರ್ಯನು ನಡುನೆತ್ತೆ ಮೇಲೆ ಬಂದಾಯಿತು. ಇದು ಅಭಿಜಿನ್ ಮುಹೂರ್ತ, ಇದು ವಿಜಯಪ್ರದವಾದ ಮುಹೂರ್ತ. ಈ ಮುಹೂರ್ತದಲ್ಲಿ ಹೊರಟ್ರೆ ಯುದ್ಧದಲ್ಲಿ ವಿಜಯ ನಿಶ್ಚಿತ. ಅಸ್ಮಿನ್ ಮುಹೂರ್ತೆ ಯುಕ್ತೋ ಮುಹೂರ್ತೋ ವಿಜಯ, ವಿಜಯಪ್ರದವಾಗಿರ್ತಕ್ಕಂಥ ಮುಹೂರ್ತ. ಅಭಿಜಿನ್ ಮುಹೂರ್ತ ವಿಜಯ ಅಂತ ಲೆಕ್ಕ, ಆದರೆ ದಕ್ಷಿಣ ಯಾತ್ರೆಗೆ ಶುಭ ಅಲ್ಲ ಅಂತ ಲೆಕ್ಕ. ಅದು ಆ ಪ್ರಶ್ನೆಗೆ ವ್ಯಾಖ್ಯಾನಕಾರರು ಉತ್ತರ ಕೊಟ್ಟಿದ್ದಾರೆ. ಕಿಷ್ಕಿಂಧೆಯಿಂದ ಶುದ್ಧ ದಕ್ಷಿಣ ಅಲ್ಲ ಅದು, ಆಗ್ನೇಯ. ಯಾವುದು ಲಂಕೆ ಎನ್ನುವುದು ಶುದ್ಧ ದಕ್ಷಿಣವಲ್ಲ, ಆಗ್ನೇಯ ಅಂತ. ಹಾಗಾಗಿ ಈ ಮುಹೂರ್ತ ಅಡ್ಡಿ ಇಲ್ಲ ಅಂತ. ಈ ಮುಹೂರ್ತದಲ್ಲಿ ವಿಜಯಪ್ರದವಾಗಿರ್ತಕ್ಕಂಥ ಈ ಮುಹೂರ್ತದಲ್ಲಿ ಸೇನಾ ಸಮೇತನಾಗಿ ನಾನು ಹೊರಡಲು ಆ ನನ್ನ ಶತ್ರು ಸೀತೆಯನ್ನು ಕದ್ದು ಒಯ್ಯಲಿ, ಎಲ್ಲಿಗೆ ಒಯ್ಯುತ್ತಾನು ನೋಡ್ತೇನೆ. ಸೀತಾಂ ಹೃತ್ವಾತು ಮೇ ಯಾತು ವಾಸೋ ಯಾಸ್ಯತೆ ಯಾಸ್ಯತಃ, ನಾನು ಬೆನ್ನಟ್ಟಿ ಬರಲಾಗಿ ಹೋಗಲಿ ಅವನು ಎಲ್ಲಿಗೆ, ಎಲ್ಲಿಗೆ ಹೋಗ್ತಾನೋ ನೋಡ್ತೇನೆ ನಾನು. ಸೀತೆ ನನ್ನ ಅಭಿಯಾನವನ್ನು ತಿಳಿದು ಜೀವನದಲ್ಲಿ ಮತ್ತೆ ಆಶೆಯನ್ನು ತಾಳ್ತಾಳೆ. ನಾನು ಹೊರಟೆ, ಜೈತ್ರ ಯಾತ್ರೆ ನನ್ನದು ಆರಂಭವಾಯಿತು ಎನ್ನುವುದು ಸೀತೆಯ ಕಿವಿಗೆ ಬಿದ್ದಾಗ ಅವಳು ಎಷ್ಟು ನಿರಾಶೆಯಲ್ಲಿ ಇದ್ಲಲ್ಲ, ಪ್ರಾಣವೇ ಬೇಡ, ಸಾಯ್ತೇನೆ ನಾನು ಎಂಬುದಾಗಿ ಜೀವನದ ಆಶೆಯನ್ನು ಕಳ್ಕೊಂಡಿದ್ಲಲ್ಲ, ಮತ್ತೆ ಜೀವಿತದ ಆಶೆಯನ್ನು ಸೀತೆ ತಾಳ್ತಾಳೆ. ಹೀಗಾದ್ರೆ ಇನ್ನೇನು ಸಾಯುವವನು ಅಮೃತವನ್ನು ಮುಟ್ಟಿದ್ರೆ ಅವನು ಮತ್ತೆ ಎದ್ದು ಕೂತ್ಕೊಳ್ತಾನಂತೆ, ಮತ್ತೆ ಕುಡಿಬೇಕು ಅಂತಿಲ್ಲ ಅಂತ ಸ್ಪಷ್ಟ. ಅಮೃತವನ್ನು ಮುಟ್ಟಿದ್ರೆ ಸಾಕು ಎದ್ದು ಕೂತ್ಕೊಳ್ತಾನಂತೆ, ನೆಕ್ಕಿದ್ರೆ ಮತ್ತೆ ಜೀವನ ಬಂತು ಅವನಿಗೆ ಪುನಃ. ಹಾಗೆ ಸೀತೆ ನಾನು ಬರುತ್ತಿರುವ ವಾರ್ತೆಯನ್ನು ಕೇಳಿದಾಗ ಅವಳು ಮತ್ತೆ ಅವಳ ಜೀವನೋತ್ಸಾಹ ಮತ್ತೆ ಮೂಡಿ ಬರ್ತದೆ ಅವಳಲ್ಲಿ, ಮತ್ತೆ ಅವಳು ಬದುಕುವ ನಿರ್ಧಾರವನ್ನು ಮಾಡ್ತಾಳೆ. ನಾಳೆ ಹಸ್ತ ನಕ್ಷತ್ರ, ಇಂದು ಉತ್ತರ ನಕ್ಷತ್ರ. ಹಸ್ತ ನಕ್ಷತ್ರ ರಾಮನಿಗೆ ವಧಕಾರಿ ಆಗ್ತದೆ, ಉತ್ತರ ನಕ್ಷತ್ರ ಸಾಧಕದಾರಿ. ಹಾಗಾಗಿ ನಾಳೆಯೆಲ್ಲ ಇದೆ ಈ ನಕ್ಷತ್ರ ಮತ್ತು ಈ ಮುಹೂರ್ತ ಇದೇ ಪ್ರಶಸ್ತವಾಗಿರತಕ್ಕಂಥದ್ದು. ಹೊರಡೋಣ ಎಂದು ರಾಮ ಹೇಳ್ತಾ ಇರುವಂತೆಯೇ ನಿಮಿತ್ತಗಳು ಉಂಟಾದ ಮತ್ತೆ ಸುತ್ತ. ಶುಭ ನಿಮಿತ್ತಗಳು, ಧನ್ಯ ನಿಮಿತ್ತಗಳು ಏರ್ಪಟ್ಟವು. ಆಗ ರಾಮ ಹೇಳ್ತಾನೆ, ನೋಡಿ ಶಕುನಗಳನ್ನು, ನೋಡಿ ಶುಭ ನಿಮಿತ್ತಗಳನ್ನು, ರಾವಣನನ್ನು ಕೊಂದು ಸೀತೆಯನ್ನು ನಾನು ಮರಳಿ ತರ್ತೇನೆ, ಮರಳಿ ಕರ್ಕೊಂಡು ಬರ್ತೇನೆ ಅಯೋಧ್ಯೆಗೆ ಎನ್ನುವಾಗ ರಾಮನ ಶ್ರೀರಾಮನ ಬರಗಣ್ಣು ಮೇಲ್ಭಾಗದಲ್ಲಿ ಅದರಿತಂತೆ. ಮತ್ತೆ ಉಪದಿಷ್ಟ ಅದನ್ನ ಸ್ಫುರಮಾಣ ವಿಲಂಬಮ್ಮ, ಬಲಗಣ್ಣು ಮೇಲ್ಭಾಗ ಅದು ಅದರಿ ವಿಜಯವನ್ನು ಸೂಚಿಸಿತು. ರಾಮನ ಉದ್ದೇಶವು ಪೂರ್ತಿಯಾಗುವುದನ್ನು ಅದು ಸೂಚಿಸಿತು. ಆಗ ಲಕ್ಷ್ಮಣ ಪೂಜಿತನಾದ ರಾಮನು ಅಪ್ಪಣೆ ಮಾಡುತ್ತಾನೆ, ನೀಲನು ಮುಂದೆ ಹೋಗಲಿ, ಕಪಿ ಸೇನಾಪತಿ ಆಗಿರ್ತಕ್ಕಂತಹ ನೀಲನು ಮುಂದಾಗ ಸಾಗಲಿ. ಯಾಕೆ ಅಂದ್ರೆ ಮಾರ್ಗವನ್ನು ನೋಡಬೇಕು, ಮಾರ್ಗಾವೇಕ್ಷಣ. ಸೇನೆ ಬರಬೇಕಾದ್ರೆ ಮುಂದೆ ದಾರಿ ಹೇಗಿದೆ, ಅಲ್ಲಿ ಆಪತ್ತೇನಿದೆ, ಸಂಪತ್ತೇನಿದೆ, ಅನುಕೂಲವೇನಿದೆ, ಪ್ರತಿಕೂಲವೇನಿದೆ, ಅದನ್ನು ನೋಡ್ತಕ್ಕಂಥದ್ದು ತುಂಬಾ ಮುಖ್ಯವಾಗ್ತದೆ. ಹಾಗಾಗಿ ಸೇನಾಪತಿ ನೀಲನು ಲಕ್ಷ ಕಪಿಗಳೊಡನೆ ಮುಂದಾಗಿ ಸಾಗಲಿ, ಸೇನೆಗೆ ಮುಂದಾಗಿ ಸಾಗಲಿ ಎಂಬುದಾಗಿ ಅಪ್ಪಣೆ ಮಾಡಿ ನೀಲನಿಗೆ ಹೇಳ್ತಾನೆ, ಹೇ ನೀಲ, ಹೇ ಸೇನಾಪತಿ, ಸೇನೆಯನ್ನು ನೀನು ಅಂತಹ ದಾರಿಯಲ್ಲಿ ಕರ್ಕೊಂಡು ಹೋಗು. ಎಂತಹ ದಾರಿಯಲ್ಲಿ ಅಂದ್ರೆ ಯಾವ ದಾರಿಯಲ್ಲಿ ಫಲಮೂಲಗಳು ಬಹಳವು, ಯಾವ ದಾರಿಯಲ್ಲಿ ಶೀತಲವಾದ ಕಾನನ ಜರ ಧಾರಾಳವು, ಯಾವ ದಾರಿಯಲ್ಲಿ ಜೇನಿಗೆ ಕೊರತೆ ಇಲ್ಲವೋ. ರಾಮನಿಗೆ ಈಗ ಸರಿ ಗೊತ್ತಾಗಿದೆ, ಜೇನು ಬೇಕು ಇವರಿಗೆ ಕಪಿಗಳಿಗೆ ಅಂತ. ಮಧುವನ ಭಂಗದ ಪ್ರಕರಣ ಸದ್ಯ ಅಷ್ಟೇ ಆಗಿದೆ ಅಲ್ವಾ, ಹಾಗಾಗಿ ಅವರಿಗೆ ಸಂತೋಷ ಪಡಿಸ್ತಾ ಇರೋ ಜನರನ್ನು ಕೂಡ ರಾಮ ಹೇಳ್ತಾನೆ, ಜೇನಿರುವ ದಾರಿ, ಜೇನಿನಂಥ ನೀರು ಹರಿಯುವ ದಾರಿ, ತಂಪಾದ ಕಾನನ ಜಲವು ಹರಿಯುವ ದಾರಿ, ಬೇಕಾದಷ್ಟು ಗಡ್ಡೆ ಗೆಣಸುಗಳು ಇರತಕ್ಕಂಥ ದಾರಿ, ಆ ದಾರಿಲಿ ಹೋಗೋಣ. ಯಾಕೆಂದ್ರೆ ಪ್ರತ್ಯೇಕ ಊಟ ತಯಾರಿ ಬೇಕಾಗೋದಿಲ್ಲ, ಕಪ್ಪಿಗಳು ಅಡುಗೆ ಇಲ್ಲ ಮತ್ತೊಂದು ಏನೂ ಇಲ್ಲ ಅಂತ ಕೇಳು ತಿನ್ನು ಅಲ್ಲ ನೀರು ಕುಡಿ ಅಂತ. ಜೇನಿದ್ರೆ ಜೇನಿಗೊಂದು ವ್ಯವಸ್ಥೆ ಮಾಡೋದು, ಮತ್ತೆ ಉಳಿಬಾರದು. ಸೇನು ದಾಟಿ ಹೋದ್ಮೇಲೆ ಜೇನು ಮತ್ತೆ ಮರದ ಮೇಲೆ ಜೇನು ಉಳಿಯೋ ಪ್ರಶ್ನೆ ಇಲ್ಲ. ಹಾಗಾಗಿ ಜೇನುಳ್ಳ ಮಾರ್ಗ, ಮಧುಮಾರ್ಗ, ಶೀತ ಕಾನನ ಸರಿನ ಮಾರ್ಗ, ತಂಪಾದ ಝರಿಗಳು ಹರಿಯುವಂತಹ ಒಂದು ಮಾರ್ಗ, ಮತ್ತು ಗೆಡ್ಡೆ ಗೆಣಸು ಹಣ್ಣು ಹಂಪರುಗಳ ಸಮೃದ್ಧವಾಗಿರ್ತಂತಹ ಮಾರ್ಗದಲ್ಲಿ ಹೇ ಸೇನಾಪತಿ, ಸೇನೆಯನ್ನು ಮುಂದೆ ಕೊಂಡೊಯ್ಯಿ, ಜಾಗ್ರತೆ ಮಾಡು, ದುರಾತ್ಮರು ರಾಕ್ಷಸರು ದಾರಿಯಲ್ಲಿ ಗೆಡ್ಡೆ ಗೆಣಸುಗಳಿಗೆ ವಿಷಗೂಡಿಯಿಟ್ಟರು, ನೀರಿಗೆ ವಿಷ ಬೆರೆಸಿ ಯಾರು ಪರೀಕ್ಷೆಗಳನ್ನು ಮಾಡಬೇಕು ಮುಂದಾಗಿ, ಅದಕ್ಕೆ ಮುಂದಾಗಿ ಹೋಗಬೇಕು ಅಂತ. ನೀರು ವಿಷವಲ್ಲ, ಗೆಡ್ಡೆ ಗೆಣಸು ವಿಷವಲ್ಲ, ಹಣ್ಣು ಹಂಪಲು ವಿಷವಲ್ಲ ಎಂಬುದನ್ನು ಮೊದಲು ಖಾತ್ರಿಪಡಿಸಿಕೊಳ್ಬೇಕು. ದುರಾತ್ಮರು ರಾಕ್ಷಸರು ಇಂತಹ ದಾರಿಗಳನ್ನು ಆಶ್ರಯಿಸಿ ಯಾರು. ರಾಮನು ಹೇಗೆ ಅಂದ್ರೆ ಅವನು ಮೋಸ ಮಾಡೋದಿಲ್ಲ ಯಾರಿಗೂ, ಅವನಿಗೆ ಮೋಸ ಮಾಡೋದು ಸುಲಭ. ಮುಂದೆ ಸೀತೆ ಕೂಡ ಮಾತನ್ನು ಹೇಳ್ತಾರೆ, ರಾಮನಿಗೆ ಮೋಸ ಮಾಡೋದು ಸುಲಭ ಅಲ್ಲ, ತುಂಬಾ ಜಾಗರೂಕನಾಗಿರ್ತಾನೆ, ಎಚ್ಚರವಾಗಿರ್ತಾನೆ. ಸೀತಾಪಹರಣ ಆಯ್ತಲ್ಲ ಅಂದ್ರೆ ಆಗ್ಬೇಕಿತ್ತದು, ಅದು ವಿಧಿ ಆಗಿತ್ತದು, ಇದು ಆಗ್ತಿರ್ಲಿಲ್ಲ ಅದು. ಅದನ್ನೇ ಸೀತೆ ಹೇಳ್ತಾಳೆ, ನನ್ನನ್ನು ಅಪಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಾಮನ ಸನ್ನಿಧಿಯಿಂದ, ಸಾಧ್ಯ ಆಯ್ತು ಅಂದ್ರೆ ನೀನು ಸಾಯ್ಲಿಕ್ಕಾಗಿದೆ ಅಂತ ಅರ್ಥ, ನಿನ್ನ ಸಾವಿಗೋಸ್ಕರ ಆಯ್ತು ಅಂತ ಅರ್ಥ ಅದು. ಹಾಗಾಗಿ ನಯಜ್ಞ ರಾಮ ಅಪ್ರಮತ್ತ ಅಂತ, ಪ್ರಮತ್ತನಲ್ಲ ಅಂತ. ರಕ್ಷಿಸು, ಮಾರ್ಗವನ್ನು ರಕ್ಷಿಸು, ಮಾತ್ರವಲ್ಲ ನಿನ್ನೊಡನೆ ಮುಂದೆ ಹೋಗ್ತಕ್ಕಂಥ ವಾನರ ಭಟರು ಎತ್ತರವನ್ನು ಏರಿ ಬಗ್ಗಿ ನೋಡಲಿ. ಏನು ಅಂದ್ರೆ ಈ ಗರ್ತಗಳಲ್ಲಿ ಹೊಂಡಗಳಲ್ಲಿ ಹುದುಗಿರ್ತಕ್ಕಂಥ ರಾಕ್ಷಸ ಸೈನ್ಯ ಎಲ್ಲಿ ಅಡಗಿರ್ಬೋದು, ರಾಕ್ಷಸ ಸೈನ್ಯ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಒಂದು ಆಕ್ರಮಣ ಮಾಡಬಹುದು, ಇದ್ದಕ್ಕಿದ್ದಂತೆ ಶಸ್ತ್ರಗಳನ್ನು ಪ್ರಯೋಗ ಮಾಡಬಹುದು. ಹಾಗಾಗಿ ನಿಮ್ರೇಶು ಅಂದ್ರೆ ಆಳ ಕಂದಕಗಳಲ್ಲಿ, ಗಿರಿದುರ್ಗೇಶು ಎತ್ತರದಲ್ಲೆಲ್ಲ ಕಾಯ್ತಾ ಕೂತಿರ್ಬೋದು, ಸೈನ್ಯ ಹೋಗ್ತಾ ಇರಬೇಕಾದ್ರೆ, ತಗ್ಗಲ್ ಸೈನ್ಯ ಹೋಗ್ತಾ ಇರಬೇಕಾದ್ರೆ ಎತ್ತರದಿಂದ ಇದ್ದಕ್ಕಿದ್ದಂತೆ ಆಕ್ರಮಣ ಮಾಡಬಹುದು, ಮೊದಲಾಗಿ ಗೊತ್ತಾಗಬೇಕು. ಹಾಗಾಗಿ ಪರೇಶಾಂ ನಿಹಿತಂ ಬಲಂ, ಶತ್ರುಗಳ ಗುಪ್ತ ಸೈನ್ಯವನ್ನು ನಿನ್ನ ವೀರ ವಾನರ ಭಟರು ಸೂಕ್ಷ್ಮಮತಿಗಳು ಮೊದಲಾಗಿ ಗ್ರಹಿಸಬೇಕು, ಅದಾಗಬೇಕು ಎಂಬುದಾಗಿ ಇಷ್ಟೆಲ್ಲ ಹೇಳಿ ಸುಗ್ರೀವನಿಗೆ ಹೇಳಿದ, ನೀರಿನಿಗೆ ಹೇಳಿದಂತೆ ಇನ್ನು ಸಾಮಾನ್ಯ ಸೈನ್ಯ ಏನಿದ್ರು ಇಲ್ಲೇ ಇರಲಿ, ಅದು ಕಿಷ್ಕಿಂದಲೇ ಇರಲಿ, ವಾನರ ಸೈನ್ಯದಲ್ಲಿ ಯಾವುದು ಅಗ್ರಮಾನ್ಯವೋ, ಯಾರು ಸಮರ್ಥರೋ ಯಾರು ಸಾಮಾನ್ಯರಲ್ಲವೋ ಅಂಥವರು ಮಾತ್ರ ಯುದ್ಧಕ್ಕೆ ಬರಲಿ. ಸ್ವಲ್ಪ ಕಡಿಮೆ ಶಕ್ತಿ, ಸಾಮಾನ್ಯ ಶಕ್ತಿ ಅನ್ನೋರು ಕಿಷ್ಕಿಂಧಿಯನ್ನು ಕಾಯಿಲಿ, ಇಲ್ಲ ಇರಲಿ. ಯಾಕೆಂದ್ರೆ ಅಸಾಮಾನ್ಯವಾದ ಯುದ್ಧಕ್ಕೆ ಅಸಾಮಾನ್ಯವಾದ ಸೈನಿಕರೇ ಬೇಕಾಗ್ತಾರೆ, ಅಸಾಮಾನ್ಯವಾದ ವೀರರೇ ಬೇಕಾಗ್ತಾರೆ. ಸಾಮಾನ್ಯ ಭಟ್ರಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಯುದ್ಧ ಅಲ್ಲ. ಹಾಗಾಗಿ ಹೆಚ್ಚು ಫಲ್ಗು ಬಲಂ, ಸಾಮಾನ್ಯವಾಗಿರ್ತಕ್ಕಂಥ ಲೋಕಾನಿತಿ ಒಂದು ಸೈನ್ಯ ಅನ್ನುವಂಥ ಸೈನಿಕರು ಇಲ್ಲೇ ಇರಲಿ, ಕಿಷ್ಕಿಂಧಿಯಲ್ಲೇ ಇರಲಿ. ಅದು ಇದು ಘೋರವಾಗಿರ್ತಕ್ಕಂಥ ಯುದ್ಧ ಮುಂದೆ ಬರಲಿಕ್ಕಿರ್ತಕ್ಕಂಥದ್ದು. ವಿಕ್ರಮದಿಂದ ನಾವು ಯುದ್ಧ ಮಾಡಬೇಕಾಗಿದೆ. ಹಾಗಾಗಿ ಕಪಿಸಿಂಹರು ಸಮುದ್ರ ಸದೃಶವಾಗಿರ್ತಕ್ಕಂಥ ಅಗ್ರಾನೇಕವನ್ನು, ಪಾನರದ ಅಗ್ರಸೈನ್ಯವನ್ನು ಮುಂದೆ ಸೆಳೆದು ಕೊಂಡೊಯ್ಯಲಿ, ನೇತೃತ್ವ ವಹಿಸಲಿ. ಅವರು ಕೆಲವು ಮಹಾವೀರರು ಇರ್ತಾರೆ, ಅವರು ಇಡೀ ಸೈನ್ಯವನ್ನು ಸೆಳ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅಂದ್ರೆ ಬಳ್ಳಿ ಹಾಕಿ ಸೇರ್ತಾರೆ ಅಂತ ಅರ್ಥ ಅಲ್ಲ. ಅವರು ಮುಂದೆ ಹೋಗುವಾಗ ಅವರ ಜೊತೆಗೆ ಆ ಸೈನ್ಯ ಹೋಗ್ತದೆ. ಹಾಗಾಗಿ ಕಪಿಸಿಂಹರು ಮಹಾವೀರರು ಅಗ್ರಾನೇಕವನ್ನು, ಅಂದ್ರೆ ಸೈನ್ಯದ ಮುಂಚೂಣಿಯನ್ನು, ಮುಂಭಾಗವನ್ನು ಮುಂದಕ್ಕೆ ಸೆಳೆದು ಕೊಂಡೊಯ್ಯಲಿ ಎಂಬುದಾಗಿ ಹೇಳಿ ಒಂದು ಚಿಕ್ಕ ವ್ಯವಸ್ಥೆಯನ್ನು ಕೂಡ ಹೇಳ್ತಾನೆ. ಗಜ, ಗವಯ, ಗವಾಕ್ಷ ಸೇನೆಯ ಮುಂಭಾಗದಲ್ಲಿ, ಹಾಗೆ ದಕ್ಷಿಣ ಪಾರ್ಶ್ವದಲ್ಲಿ ವಾನರ ಶ್ರೇಷ್ಠ ಋಷಭ ದಕ್ಷಿಣ ಪಾರ್ಶ್ವದಲ್ಲಿ ಅವನು ರಕ್ಷಣೆ ಮಾಡಬೇಕು ಸೇನೆಯನ್ನು ಅಂತ. ಹಾಗೆ ಗಂಧಮಾದನ, ಅವನು ಗಂಧಹಸ್ತಿ. ಗಂಧಹಸ್ತಿ ಅಂದ್ರೆ ಪರಿಮಳದ ಆನೆ ಅಂತ ನಿಮ್ಗೆ ಹೇಳಿದ್ದು. ನಮಗೆ ಮಧೋದಕ್ಕೂ ಪರಿಮಳವನ್ನು ಸುಸ್ತದೆ ಅಂತ ಆನೆಗಳಿರ್ತವೆ ಅಂತ. ಆ ಪರಿಮಳ ಬಂದ್ರೆ ಸಾಕು, ಉಳಿದ ಆನೆಗಳು ಓಡೋಗ್ತದಂತೆ. ಗಂಡಾನೆಗಳು ಈ ಗಂಧಹಸ್ತಿಯ ಪರಿಮಳಕ್ಕೆ ಹೆದರಿ ಓಡುತ್ತವೆ ಅಂತ. ಹಾಗಿರ್ತಕ್ಕಂಥ ಗಂಧಹಸ್ತಿ ಅಂತ ಗಂಧಮಾದನ, ಅವನು ಸೈನ್ಯದ ವಾಮಪಾರ್ಶ್ವವನ್ನು ರಕ್ಷಣೆ ಮಾಡಲಿ, ನಾನು ಮಧ್ಯದಲ್ಲಿರ್ತೇನೆ, ಸೈನ್ಯದ ಮಧ್ಯದಲ್ಲಿರ್ತೇನೆ. ಹನುಮಂತನನ್ನು ಏರಿ, ಐರಾವತವನ್ನು ಏರಿದ ಇಂದ್ರನಂತೆ ಹನುಮಂತನನ್ನು ಏರಿ ನಾನು ಸೈನ್ಯದ ಮಧ್ಯದಲ್ಲಿ ಪ್ರಯಾಣ ಮಾಡ್ತೇನೆ. ಇಡೀ ಬಲವನ್ನು ಹರ್ಷಗೊಳಿಸ್ತಾ, ಸೈನ್ಯವನ್ನು ಹರ್ಷಗೊಳಿಸ್ತಾ ಮಧ್ಯದಲ್ಲಿ ನಾನಿರ್ತೇನೆ. ನನ್ನ ಪಕ್ಕದಲ್ಲಿ ಲಕ್ಷ್ಮಣ, ಅಂಗದನ ಮೇಲೆ ಏರಿ. ಸಾರ್ವಭೌಮವೆಂಬ ದಿಗ್ಗಜವನ್ನು ಏರಿದ ಕುಬೇರನಂತೆ, ವೈಶ್ರವಣನಂತೆ ಅಂಗದನನ್ನು ಏರಿ ನನ್ನ ಪಕ್ಕದಲ್ಲಿ ಲಕ್ಷ್ಮಣ ಬರಲಿ. ಹಾಗೆ ಹಾಗೆ ಸೇನೆಯ ಹೊಟ್ಟೆ ಏನು, ಹೊಟ್ಟೆ ಅಂದ್ರೆ ಮಧ್ಯಭಾಗ ಅಂತ. ಜಾಂಬವಂತ ಮತ್ತು ಸುಷೇಣ, ವೇಗದರ್ಶಿ, ಈ ಮೂವರು ರಕ್ಷಣೆ ಮಾಡಲಿ. ನೇತೃತ್ವ ಜಾಂಬವಂತನಂತು. ಹೊಟ್ಟೆ ಅಂದ್ರೆ ಹೊಟ್ಟೆಯಲ್ಲಿ ಇರ್ತದೆ, ಶರೀರದಲ್ಲಿ ಮಧ್ಯಭಾಗದಲ್ಲಿ ಇರ್ತದೆ. ಹಾಗೆ ಸೇನೆಯ ಪೂಕ್ಷಿ ಅಂದ್ರೆ ಹೊಟ್ಟೆ ಅಂದ್ರೆ ಮಧ್ಯಭಾಗ ಅಂತ. ಅದರ ರಕ್ಷಣೆಯ ಹೊಣೆ ಜಾಂಬವಂತ, ಸುಷೇಣ, ವೇಗದರ್ಶಿ, ಅವರಲ್ಲಿ ಮುಖ್ಯವಾಗಿ ಜಾಂಬವಂತ ಅಂತ. ಹೀಗೆ ನಾವೆಲ್ಲ ಮುಂದಾಗಿ ಹೊರಡೋಣ ಎಂಬುದಾಗಿ ರಾಮ ಅಪ್ಪಣೆ ಮಾಡಿದಾಗ ಅದೇ ಪ್ರಕಾರವಾಗಿ ಸುಗ್ರೀವನು ಎಲ್ಲ ವಾನರರಿಗೆ ಅಪ್ಪಣೆ ಮಾಡುತ್ತಾನೆ. ರಾಮನ ಸೂಚನೆಗೆ ಪ್ರಕಾರ ಮುಂದೆ ಗಜ, ಗವಯ, ಗವಾಕ್ಷ, ಈ ಕಡೆಗೆ ಋಷಭ, ಆ ಕಡೆಗೆ ಗಂಧಮಾದನ, ಮಧ್ಯದಲ್ಲಿ ರಾಮ ಲಕ್ಷ್ಮಣರು, ಹಿಂದೆ ಹೊಟ್ಟೆ ಪ್ರದೇಶದಲ್ಲಿ ಜಾಂಬವಂತ ಅಪ್ಪಣೆ ಮಾಡ್ತಾನೆ. ಇಷ್ಟ ಅಪ್ಪಣೆ ಆಗಿದ್ದೇ ಆಗಿದ್ದು ಪರ್ವತಾಗ್ರಗಳಿಂದ ನೆಗೆದರಂತೆ ವಾನರ ಶ್ರೇಷ್ಠರು. ಯುದ್ಧಕ್ಕೆ ಕ್ಷೇತ್ರಯಾತ್ರೆಯ ಆರಂಭವೇ ಆಯಿತು. ವಾನರ ಗಣಗಳು ಸಮುತ್ಪತ್ತ ಎದ್ದು ಹಾರಿದ್ದೆ, ಗುಹೆಯಿಂದ ಹಾರಿದವರೇನು, ಬೆಟ್ಟದ ಮೇಲಿಂದ ಹಾರಿದವರೇನು, ಬೆಟ್ಟದ ತಗ್ಗಿಂದ ಹಾರಿದವರೇನು, ಕಪಿಗಳು ಹಾರಲಿಕ್ಕೆ ಆರಂಭ ಮಾಡಿದರು. ಯಾಕೆಂದ್ರೆ ನಡ್ಕೊಂಡು ಹೋಗುವ ಪದ್ಧತಿ ಇಲ್ಲ ಕಪಿಗಳದ್ದು, ಹಾರ್ತಾನೆ ಹೋಗ್ಬೇಕು ಪ್ರಭಾಗ ಅನ್ನೋ ಶಬ್ದಕ್ಕೆ ಅರ್ಥವೇ ಹಾಗೆ. ಹಾಗೆ ಆ ಸೇನೆಯ ಮಹಾಪ್ರಯಾಣ ಪ್ರಾರಂಭ ಆಯಿತು. ಹೀಗೆ ವಾನರರಾಜ ಸುಗ್ರೀವನಿಂದಲೂ ಲಕ್ಷ್ಮಣನಿಂದಲೂ ಪೂಜಿತನಾಗಿರ್ತಕ್ಕಂಥ ರಾಮನು ಹನುಮನನ್ನೇರಿ ಸೇನಾ ಸಮೇತನಾಗಿ ದಕ್ಷಿಣ ದಿಕ್ಕಿಗೆ, ಅಂದ್ರೆ ಲಂಕೆಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದನು. ನೂರು ಅಲ್ಲ ನೂರು ಸಾವಿರ, ಅಂದ್ರೆ ಲಕ್ಷ ಅಲ್ಲ ಕೋಟಿ ಅಲ್ಲ ಎಷ್ಟೋ ಕೋಟಿ ಕಪಿಗಳಿಂದ ಕೊಡಿರತಕ್ಕಂಥ, ಕಪಿವೀರರಿಂದ ಕೊಡಿರತಕ್ಕಂಥ ರಾಮನು ದಕ್ಷಿಣ ದಿಕ್ಕನ್ನು ಮುಚ್ಚಿ, ದಕ್ಷಿಣ ದಿಕ್ಕೇ ಕಾಣೋದಿಲ್ಲ, ಇಡೀ ದಕ್ಷಿಣ ದಿಕ್ಕನ್ನು ಕಪಿಸೇನೆ ಆವರಿಸಿದೆ. ಹಾಗೆ ಆವರಿಸಿ ಬರುವ, ಮೋಹರಿಸಿ ಬರುವ ಕಪಿಸೇನೆಯು ಅವನನ್ನು ಹಿಂಬಾಲಿಸ್ತಾ ಇದ್ರೆ ರಾಮನ ಮುಂದಾಗಿ ಲಂಕೆಯ ಕಡೆಗೆ ಕ್ಷೇತ್ರ ಯಾತ್ರೆಯನ್ನು ಕೈಗೊಂಡನು ಎಂಬಲ್ಲಿಗೆ ಯುದ್ಧ ಪ್ರಥಮ ದಿನದ ನಾರಾರಾಮಾಯಣವು ಪರಿವರ್ತನೆಗೊಳ್ತಾ ಇದೆ. ಇಂದು ರಾಮಾಂಜನೇಯರ ಆಲಿಂಗನದ ಸಂದರ್ಭ, ಹಾಗಾಗಿ ಆಂಜನೇಯ ಪೀಠದ ಮುಂದೆ ಒಂದು ಪಾತ್ರೆ ಬಂದು ಕೂತಿದೆ. ಅವರು ಅವತ್ತು ಆಲಿಂಗನ ಮಾಡಿಕೊಂಡಿದ್ದನ್ನು ನೆನಪಿಸಿಕೊಂಡು ಇವತ್ತು ನಾವು ಕೂಡ ನಿಮಗೆಲ್ಲ ಏನಾದ್ರು ಮಾಡಬೇಕಲ್ವ. ನಾವು ಬೆಳಿಗ್ಗೆ ಒಂದು ಮಾತನ್ನು ಹೇಳಿದ್ವಿ, ನಾವು ಎರಡು ಉತ್ಕೃಷ್ಟ ವಸ್ತುಗಳನ್ನ ಸೇರಿಸಿ ಎಲ್ರಿಗೂ ಹಂಚೋಣ. ರಾಮಾಂಜನೇಯರು ಸೇರಿದ ಸವಿನೆನಪಲ್ಲಿ ಅಲಿಂಗನದ ದಿನ ಇಂದು ರಾಮಾಂಜನೇಯರಿದ್ದು, ಹಾಗಾಗಿ ಎರಡು ಉತ್ತಮ ವಸ್ತುಗಳನ್ನು ನಾವು ಸೇರಿಸಿ ಹಂಚೋಣ ಅಂತ. ಮೂರು ಸೇರಿದ್ದೇನೆ, ಹಾಲು, ಸಕ್ಕರೆ, ಕೇಸರಿ. ಕೇಸರಿ ಯಾಕೆಂದ್ರೆ ಕೇಸರಿಯ ಬಲ ಅಲ್ವಾ ಹನುಮಂತ. ಕೇಸರಿ ಒಂದು ಸಿಂಹ ಇದ್ದಂತೆ ಅವನು, ಹಾಗಾಗಿ ಕೇಸರಿ ಕೂಡ ಸೇರಿದೆ. ಅಂದ್ರೆ ನೀವು ಎಲ್ಲ ಕೇಸರಿಗಳಾಗ್ತೀರಿ, ಅದನ್ನು ಸೇವಿಸಿ. ಕೇಸರಿ ಹಾಲು ಕುಡಿದು ತೇಜಸ್ಪಡ್ತದೆ ನಿಮ್ಗೆಲ್ರಿಗೂ, ಹಾಗೆ ಒಂದು ಸಾಮರ್ಥ್ಯವೂ ಕೂಡ ಬರ್ತದೆ ಅಂತ. ಹಾಗೆ ರಾಮ ಹನುಮ ಸೀತೆ, ಸೀತೆ ರಾಮ ಹನುಮಂತ ಮೂವರ ನೆನಪಿನಲ್ಲಿ ಹಾಲು ಸಕ್ಕರೆ ಕೇಸರಿಗಳ ತೀರ್ಥ. ತೀರ್ಥ ಅಂದ್ರೆ ಒಂದು ಚೂರ ಚೂರು ಅಂತಲ್ಲ, ಒಂದು ಸೋಟು ಅಂತಲ್ಲ, ಜಾಸ್ತಿ ಇದೆ. ಒಂದು ಪಾತ್ರೆ ಇದೆ, ನೀವು ಪಾತ್ರೆ ಪೂರ್ತಿ ಬರದು ಮಾಡಬೇಕು, ನೀವು ಹೃದಯವನ್ನು ತುಂಬಿಕೊಳ್ಬೇಕು. ಹಾಗಾಗಿ ಅಂತಹ ಕೇಸರಿ ತೀರ್ಥ ಇವತ್ತು ನಿಮ್ಗೆದರಿಗೂ ಕೂಡ ಅಂತ. ಅದು ರಾಮಾಂಜನೇಯರ ಸವಿ 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 ಆಲಿಂಗನದ ಸವಿ ನೆನಪಿನಲ್ಲಿ, ಆ ಸಮಾಗಮದ ಸವಿ ನೆನಪಿನಲ್ಲಿ. ಇದು ಯುದ್ಧಕಾಂಡದ ಮಧುರಾರಂಭ. ಹರೇ ರಾಮ.